ಯೋಂತಃ ಪ್ರವಿಶ್ಯ ಮಮ ವಾಚಗುಮಾಂ ಸುಪ್ತಾಂ ಸಂಜೀವಯುತ್ಯಖಿಲ ಶಕ್ತಿಧರಸ್ವಥಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದಾನಂದ ತೀರ್ಥೇಂದು ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂದತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವನ ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣಿ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೇ ಚೇತೋ ಹಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವ ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುತ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ ವಾದಿರಾಜ ಗುರೂನ್ ವಂದೇ ರಘೂತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ ಶ್ರೀ ಗುರುಭ್ಯೋ ನಮಃ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ದಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮವರಾಸುರಸಿದ್ಧವಂದ್ಯ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯಿ ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಸಭಾಪರ್ವ ನಿರ್ಣಯವನ್ನು ಮಾಡಿ ಹೇಗೆ ದುರ್ಯೋಧನ ಕಲಿ ಅವನ ಕಪಟದಿಂದ ಶಕುನಿ ಮತ್ತು ದುರ್ಯೋಧನರ ಸಂಚು ಶಕುನಿ ಕಲಿ ಆದರೆ ದುರ್ಯೋಧನ ಕಲಿ ಆದರೆ ಶಕುನಿಯನ್ನು ನಾಸ್ತಿಕ್ಯ ಅಂತ ಕರೀತಾರೆ ನಾಸ್ತಿಕ್ಯದ ಸಂಕೇತವೇ ಶಕುನಿ ಆ ಶಕುನಿ ಕಲಿ ಕಲಿ ಶಕುನಿ ಜತಿಯಂದಿರುವಂತೆ ಕಲಿಯುಗದಲ್ಲಿ ನಾಸ್ತಿಕ್ಯ ಜೊತೆಯಾಗಿರುತ್ತೆ ಎಂದಿರುವಂತೆ ಎಲ್ಲಿ ನೋಡಿದ್ರೆ ಮನೆ ಮನೆಯಲ್ಲಿ ನಾಸ್ತಿಕ್ಯ ಅಂತ ಹಿರಣ್ಯಕಶಿಪುವಿನಂಥ ಮಹಾ ಭಯಂಕರ ರಾಕ್ಷಸರಿದ್ದ ಕಾಲಕ್ಕೂ ಕೂಡ ಋಷಿಮುನಿಗಳು ಯಜ್ಞೆಯಾಗಾದಿರೊಂದು ಬಿಟ್ಟಿರಲಿಲ್ಲ ವರ್ಣಾಶ್ರಮ ಧರ್ಮಗಳಿಗೆ ಚ್ಯುತಿ ಬಂದಿರಲಿಲ್ಲ ಮನೆಯಲ್ಲಿ ಒಳಗೆ ಬಂದು ನಾಶ ಮಾಡಲು ಪ್ರಯತ್ನ ಪಡ್ತಾ ಇದ್ರು ಆದರೆ ಇವತ್ತು ಮನೆಯೊಳಗೇನೆ ನಾಸ್ತಿಕ್ಯ ಧರ್ಮ ವಿರೋಧಿಯಾದ ಕೆಲಸಗಳನ್ನು ನಡೆಯೋದು ಅರ್ಥ ಮಾಡಿಕೊಂಡ್ರೆ ಕಲಿಯುಗ ಎಂಬುದರ ಅರ್ಥ ತಿಳಿಯಿತು ಪಾಂಡವರು ವನಕ್ಕೆ ಹೊರಟರು ವನವನ್ನು ಪ್ರವೇಶ ಮಾಡ್ತಾರೆ ಆಗಂತು ಕಾಮಾನ್ ಪುರವಾಸಿನಸ್ತೆ ಕೃತ್ರೇಣ ಸಂಸ್ಥಾಪ್ಯ ಕುರುಪ್ರವೀರಾಹ ರಾತ್ರೌ ಪ್ರವಿಷ್ಠಾಹ ದಹನಂ ವನಂಚ ಕಿರ್ಮೀರ ಮಾಸೇತು ರಥೋ ನರಾಶ ಅವರು ವನಪ್ರವೇಶ ಮಾಡಿದ ರಾತ್ರಿ ಹಿಂದೆ ಜನಗಳೆಲ್ಲ ಬಂದಿದ್ದಾರೆ ಋಷಿಮುನಿಗಳು ಬಂದಿದ್ದಾರೆ ಅಂತೂ ಧರ್ಮರಾಜ ಬಾರಿ ಕಷ್ಟಪಟ್ಟು ಕೃಚ್ಛ್ರೇಣ ಸಂಸ್ಥಾಪ್ಯ ಇಲ್ಲಿರಬೇಕು ದಯವಿಟ್ಟು ಬರಬಾರದು ಅಂತ ಹೇಳಿ ಜನಗಳನ್ನು ಕೇಳಿಕೊಂಡಾಗ ಜನಗಳೆಲ್ಲ ಹೊರಟರಂತೆ ಧೃತರಾಷ್ಟ್ರ ಅಲ್ಲಿ ದಶರಥ ಇಲ್ಲಿ ಧೃತರಾಷ್ಟ್ರ ದಶರಥನಿಂದಾಗಿ ರಾಮದೇವರಿಗೆ ವನವಾಸ ಧೃತರಾಷ್ಟ್ರನಿಂದಾಗಿ ಪಾಂಡವರಿಗೆ ವನವಾಸ ಆ ವನವಾಸದ ಹಿನ್ನೆಲೆಯಲ್ಲಿ ಅವರೆಲ್ಲ ಅವರು ವಾಪಸ್ ಹೊರಟರು ಜನಗಳೆಲ್ಲ ದೊಡ್ಡ ವಟವೃಕ್ಷದ ಛಾಯೆಯಲ್ಲಿ ಅವತ್ತಿತ್ತು ರಾತ್ರಿಯಲ್ಲಿ ಒಳ ಬಂದು ಕಾಡದ ಪ್ರವೇಶ ಮಾಡ್ತಾ ಇದ್ದಾರೆ ರಾತ್ರಿಯಲ್ಲಿ ಒಬ್ಬ ರಾಕ್ಷಸ ಕಿರ್ಮೀರ ಅಂತ ಬಕಾನುಜೋಸೌ ಅಖಿಲೈರಜೇಯ ಬಕಾಸುರನ ತಮ್ಮ ತನ್ನ ಅಣ್ಣನನ್ನು ಭೀಮಸೇನ ಕೊಂದಿದ್ದರೆ ಸೇಡನ್ನು ತೀರಿಸಬೇಕು ಅಂತ ಕಾಯ್ತಾ ಇದ್ದ ಮಧ್ಯರಾತ್ರಿ ಆಕ್ರಮಣವನ್ನು ಮಾಡಿದ ಆ ಸಮಯದಲ್ಲಿ ತಕ್ಷ ಭೀಮಸೇನದೇವರನ್ನು ಸಂಹಾರ ಮಾಡ್ತಾರೆ ಚಕ್ರೇ ಮಖೆ ಸಂಗರ ನಾಮಧೇಯಿ ಯುದ್ಧವನ್ನು ಯಜ್ಞ ಅಂತ ಭಾವಿಸಿ ಭೀಮಸೇನದೇವರು ಅವರನ್ನೆಲ್ಲ ಸಂಹಾರ ಮಾಡ್ತಾ ಕಿರ್ಮೀರ ಮಹಾರಾಕ್ಷಸ ಅವನು ಕೊಂದು ಹಾಕಿದೆ ಅದರ ಬಹಳ ವಿಸ್ತಾರ ಒಂದು ಅಧ್ಯಾಯಗಟ್ಟೆ ವರ್ಣನೆ ಮಾಡ್ತಾರೆ ಇದನ್ನೇ ವಾಯುಸ್ತುತಿಯಲ್ಲಿ ಕಿರ್ಬೀರಂ ದುರ್ಮತೀನಾಂ ಪ್ರಥಮ ಮಥ ಜಯೋ ನರ್ಮಣ ನಿರ್ಮಮಾಥ ತಸ್ಮೈ ತೇ ದೇವಕುರ್ಮಃ ಕುರುಕುಲಪತಯೇ ಕರ್ಮಣ ಚ ಪ್ರಣಾಮಾನ್ ಕಿರ್ಮೀರಂ ದುರ್ಮತೀನಾಂ ಪ್ರಥಮ ಮಥ ಜಯೋ ನರ್ಮಣ ನಿರ್ಮಮಾಥ ಅಲ್ಲಿ ಪೂರ್ವಾರ್ಧದಲ್ಲಿ ಜಘ್ನೇ ನಿಘ್ನೇನ ವಿಘ್ನೋಂತ ಬಕಾಸುರನ ವಧೆಯನ್ನು ಹೇಳಿದರು. ಉತ್ತರಾರ್ಧದಲ್ಲಿ ಕಿರ್ಮಿರಿನ ವಧೆಯನ್ನು ಹೇಳಿದರು. ಅದು ಬರೋದು ಆದಿಪರ್ವದಲ್ಲಿ, ಇದು ಬರೋದು ವನಪರ್ವದಲ್ಲಿ. ಯಾತಕ್ಕೆ ಒಟ್ಟಿಗೆ ಸೇರಿಸಿದ್ರಂತೆ ಅಣ್ಣ ತಮ್ಮ ಅವರಿಬ್ಬರು ಕೂಡ, ಬಕಾಸುರ ಅಣ್ಣ ಕಿರ್ಮಿರ ತಮ್ಮ, ಅವರಿಬ್ಬರ ಕಥೆಯನ್ನು ಒಟ್ಟಿಗೆ ಹೇಳಿಬಿಟ್ಟು ಕಿರ್ಮೀರಂ ದುರ್ಮತೀನಾಂ ಪ್ರಥಮಂ, ದುಷ್ಟರಲ್ಲಿ ಅಗ್ರೇಸರ ಅಂತ ಹೇಳ್ತಾರೆ. ಅದನ್ನು ಭೀಮಸೇನ ದೇವರು ಯಥಾ ಪ್ರಕಾರ ಅನಾಯಾಸವಾಗಿ ಬರಿ ಕೈಲಿ ಕೊಲ್ತಾರೆ. ಎಲ್ಲಿ ಶಸ್ತ್ರಾಸ್ತ್ರ ಉಪಯೋಗಿಸಿಲ್ಲ, ಅದು ಅವರ ಅಸಾಧ್ಯ ಬಲಕ್ಕೆ ಮತ್ತೊಂದು ಸಂಕೇತ. ಈ ಕಡೆಗೆ ಧರ್ಮರಾಜನಿಗೆ ದೊಡ್ಡ ಸಮಸ್ಯೆ ಆಯಿತು. ಊರಿನ ಜನಗಳನ್ನು ಕಳಿಸಿಬಿಟ್ಟರು, ಋಷಿಮುನಿಗಳು ಹೋಗಲಿಲ್ಲ, ಅವರೆಲ್ಲ ಕೂಡ ನಾವೆಲ್ಲ ಬಂದೇ ಬರ್ತೀವಿ ಅಂತ ಬಂದರು. ಧರ್ಮರಾಜ ಯೋಚನೆ ಮಾಡಿದ, ಅವರೆಲ್ಲ ಎಷ್ಟು ಜನ ಇದ್ದರು ಗೊತ್ತಾ? ಕೇಳಿದರೆ ಆಶ್ಚರ್ಯ ಆಗುತ್ತೆ, 80,000 ಮುನಿಗಳು, 10,000 ಯತಿಗಳು, ಒಬ್ಬೊಬ್ಬರಿಗೆ 300 ಜನ ಪರಿವಾರ. ಇಷ್ಟು ಸಿಂಪಲ್ ಮನೆ ನಡೆಸಲ್ಲ, ರಾಜ್ಯಲ್ಲ ಸೆರೆಯೋದು ಕಷ್ಟ. ಅಷ್ಟೆಲ್ಲ ಹಿಂದೆ ಹೋಗಿದ್ದಾರೆ. ಧರ್ಮರಾಜ್ ಹೇಳ್ತಾನೆ, ಸ್ವಾಮಿ ನಿಮ್ಮಿಂದೆಲ್ಲ ಸಾಕೋದು ಹೇಗೆ ನಾನು ಅಂತ ಕೇಳ್ತಾನೆ. ನೀವು ಬಂದಿದ್ದು ಭಾರಿ ಸಂತೋಷ, ನಿಮ್ಮನ್ನ ಹೇಗೆ ಸಾಕೋದು, ದಯವಿಟ್ಟು ಹೋಗಿಬಿಡಿ ಅಂತ ಕೇಳಿದರೆ, ಇಲ್ಲ ಇಲ್ಲ ನಿಮ್ಮ ಅನ್ನಕ್ಕೆ ನಾವು ಬಂದಿಲ್ಲ ಅಂತ ಹೇಳಿದ್ದಾರೆ. ಸತ್ಸಂಗ ಆಕಾಂಕ್ಷಿಣ ಏವ, ನಿಮ್ಮ ಜೊತೆಗಿರಬೇಕು ಅಂತ ಬಂದಿದ್ದೇವೆ ಅಷ್ಟೇನೆ, ನಮ್ಮ ಆಹಾರ ನಾನೇ ಮಾಡ್ಕೋತೀವಿ ಅಂತ ಹೇಳಿದರೆ, ನಾವೆಲ್ಲ ಮಾಡ್ಕೊಂಡ್ಬಿಡ್ತೇವೆ, ನಿಮ್ಮ ಜೊತೆಗಿರಲಿಕ್ಕೆ ಅವಕಾಶ ಕೊಟ್ಟರೆ ಸಾಕು ಅಂತ. ಧರ್ಮರಾಜ ನೋಡ್ತಾನೆ, ಇದು ಧರ್ಮ ಅಲ್ಲ, ಅವರೇನೋ ಮಾತಾಡಿ ಮನೆ ಬಂದು ನಾವು ಅಡುಗೆ ಮಾಡ್ಕೋತೀವಿ ಕೇಳೋಕ್ಕಾಗುತ್ತಾ? ನಮ್ಮವ್ರು ಕೇಳಿಬಿಡ್ತಾರೆ, ಬೆಡಿಕಾರ ಮಾಡಿಕೊಂಡು ಅಂತ ಹೋಗಿಬಿಡ್ತಾರೆ. ಆದರೆ ಅವನಿಗೆ ಧರ್ಮರಾಜ ಒಪ್ಪೋದಿಲ್ಲ ಅದನ್ನು. ಯೋಚನೆ ಮಾಡಿದ, ಇದು ಧರ್ಮ ಅಲ್ಲ, ನನ್ನ ಜವಾಬ್ದಾರಿ ಇದು ಅಂತ. ಅದು ಅಧ್ಯಾಯ ಪೂರ್ತಿ ಮಾತುಕತೆ ಹೇಳ್ತಾರೆ ಅವರು. ಅವರು ಉತ್ತರ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ, ಹೋಗಬೇಕು ಅಂತವ್ರು ಹೋಗೋದಿಲ್ಲ ಅಂತವ್ರು. ಕೊನೆಗೆ ಧರ್ಮರಾಜ ಯೋಚನೆ ಮಾಡಿದ, ಆಯಿತು ಇರಿ, ಆದರೆ ನಿಮ್ಮ ಜವಾಬ್ದಾರಿ ನಮ್ಮದೇನೆ, ನೀವೆಲ್ಲ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ಹೇಳಿ, ವಿಚಿತ್ಯ ತೇಷಾಂ ಭರಣಾಯ ಧರ್ಮಜ ಸಂಪೂಜ್ಯ ಸೂರ್ಯಸ್ಥಿತ ಅಚ್ಯುತಂ ಪ್ರಭು ದಿನೇ ಅಕ್ಷಯಾನ್ನಂ ಪಿಠರಂ ತದಾಪ ರತ್ನಾಜಿತಂ ಕಾಮವರಾನ್ನದಂಚ. ಭಾರಿ ಯೋಚನೆ ಮಾಡಿದ, ಮನೆ ಉಪಾಯ ಕಂಡಿಡಿದ, ಧೌಮ್ಯಾಚಾರ್ಯ ಸಮಾಲೋಚನೆ ಮಾಡಿದ. ಈ ಅನ್ನ ಕೊಡಬೇಕಾದ್ರೆ ಸೂರ್ಯ ದೇವತೆ, ಅನ್ನದ ಅನ್ನ ಆದಿತ್ಯಾತ್ ಜಾಯತೆಯೇ ವೃಷ್ಟಿ ಅಂತ ಹೇಳ್ತಾರೆ. ಸೂರ್ಯನಿಂದ ಅನ್ನ ಆರೋಗ್ಯ ಎರಡು ಬರುತ್ತದೆ. ಸೂರ್ಯನಿಂದ ಆರಾಧನೆ ಮಾಡಿದರಾಯಿತು ಅಂಥೇಳಿ ಒಂದು ನೀರೊಳಗೆ ಸರೋವರದಲ್ಲಿ ಹಿಡಿದು ಅಲ್ಲಿ ನಿಂತ್ಕೊಂಡು ಸೂರ್ಯ ಅಷ್ಟೋತ್ತರ ಶತನಾಮ ಸ್ತೋತ್ರ ಅಂತ ಹೇಳ್ತಾರೆ. ಅದು ಮಹಾಭಾರತದಲ್ಲಿ ಬರ್ತಾರೆ, ಸೂರ್ಯ ಅಷ್ಟೋತ್ತರ ಶತ ಧರ್ಮರಾಜ ಹೇಳಿದಂಥ ಸ್ತೋತ್ರ. ಆ ಸ್ತೋತ್ರ ಎಷ್ಟು ಎಫೆಕ್ಟಿವ್ ಆಗಿರ್ತಿತ್ತು ಸ್ತೋತ್ರಗಳೆಲ್ಲ ಬಂದು ನೋಡಬೇಕು ಎಷ್ಟು ಪರಿಣಾಮಕಾರಿ ಅಂದರೆ, ಸೂರ್ಯ ಸಾಕ್ಷಾತ್ ದರ್ಶನ ಕೊಟ್ಟಂಥ ಸ್ತೋತ್ರ ಮುಗಿತಿರ್ಲಿಕ್ಕೆ. ಇದು ಸಿದ್ಧಿ ಅಂದರೆ ಅದು. ಇವಾಗ ಫೋನ್ ಮಾಡಿದ ತಕ್ಷಣ ರಿಪ್ಲೈ ಬರೋದು, ಡೆಡ್ ಫೋನ್ ಏನು ಉಪಯೋಗ, ಎಷ್ಟು ಮಾಡಿದ್ರೆ ಅಷ್ಟೇ, ಹಲೋ ಅಂತಿರ್ಲಿಕ್ಕೆ ಹಲೋ ಅಂತಿರ್ಬೇಕು, ಆ ಥರ ರೆಸ್ಪಾಂಡ್ ಮಾಡ್ತಾರೆ. ಏನು ಬೇಕು ಧರ್ಮರಾಜ ಅಂದರೆ, ಸ್ವಾಮಿ ಇಷ್ಟು ಜನಕ್ಕೆ ಅನ್ನ ಹಾಕಬೇಕಾಗಿದೆ, ನಾನು ಅನುಗ್ರಹ ಮಾಡಬೇಕು ಅಂತ ಕೇಳಿದ ತಕ್ಷಣ ಸೂರ್ಯ ಆಗಲಿ ಅಂತ ಅಕ್ಷಯ ಪಾತ್ರವನ್ನು ಕೊಟ್ಟರು. ದಿನೇ ಅಕ್ಷಯಾನ್ನಂ ಪಿಠರಂ ತದಾಪ ರತ್ನಾಜಿತಂ ಕಾಮವರಾನ್ನದಂಚ. ಅದು ಬರೀ ಇದು ಕೊಡ್ತಿರಲಿಲ್ಲ, ಏನು ಕೊಟ್ಟರು ಕೂಡ ರತ್ನಾಜಿತಂ ಕಾಮವರಾನ್ನದಂಚ, ಅದರಲ್ಲಿ ಕೇಳಿದನ್ನ ಬರ್ತಾ ಇತ್ತು. ಬರೀ ಏನೋ ಎಮರ್ಜೆನ್ಸಿ ಸ್ವಲ್ಪ ಅಲ್ಲ, ಕಾಮವರ ಇಷ್ಟಪಟ್ಟಂಥ ಶ್ರೇಷ್ಠವಾದ ಭಕ್ಷ್ಯ ಭೋಜ್ಯಗಳ ರಾಶಿ ಕೊಡ್ತಾ ಇತ್ತು, ಜೊತೆಗೆ ರತ್ನ ದಾನ ಆಮೇಲೆ ಊಟ ದರ್ಶನ ಕೊಡಬೇಕಲ್ಲ, ರತ್ನಗಳನ್ನು ಕೊಡ್ತಿದ್ದಂತ ಹಾಗೆ. ರತ್ನಾಜಿತಂ ಕಾಮವರಾನ್ನದಂಚ, ಅದನ್ನು ಕೇಳಿದಾಗ ಎಷ್ಟು ಆಶ್ಚರ್ಯ ಆಗುತ್ತೆ. ಏನು ಸೂರ್ಯನ ಆರಾಧನೆಯಿಂದ ಧರ್ಮರಾಜ ಮಾಡಿದ ಕಥೆ ನಮಗೆಲ್ಲ ಪಾಠ ಇರುವಂತೆ, ನಮಗೂ ಇಂಥ ಅಕ್ಷಯ ಪಾತ್ರ ಸಿಗಬಾರದಂತೆ ಕೇಳಿದರೆ, ಸೂರ್ಯನ ಆರಾಧನೆ ಮಾಡಿ ಸೂರ್ಯ ಅರ್ಘ್ಯ ಕೊಡಿ ಸಾಕಿ, ಏನು ಬೇಡ ಅಂತ ಹೇಳ್ತಾರೆ. ಅಷ್ಟೋತ್ತರ ಶತನಾಮ ಸ್ತೋತ್ರ ಬೇಡ, ಗಾಯತ್ರಿ ಮಂತ್ರ ಸಾಕು. ಗಾಯತ್ರಿ ಚಾಂಜಲಿಂ ದತ್ವಾ ಧ್ಯಾತ್ವಾ ಸೂರ್ಯಗತಂ ಹರಿ. ಆಚಾರ್ಯರು ಸದಾಚಾರ ಕೃತಿಯಲ್ಲಿ ಬರೀತಾರೆ, ಪ್ರತಿನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಹೊತ್ತು ಯಾರು ಸೂರ್ಯಾರ್ಘ್ಯವನ್ನು ಕೊಡ್ತಾರೋ ಅವರಿಗೆ ಎರಡು ಊಟ ಒಂದು ತಿಂಡಿ ಗ್ಯಾರಂಟಿ, ಮೂರಾಗಬೇಕಲ್ಲ ಬೆಳಿಗ್ಗೆ ಗ್ಯಾರಂಟಿ, ಸಂಶಯನೇ ಇದೆ ಅದ್ರ ಬಗ್ಗೆ. ಅದು ಎಲ್ಲಿ ನಿಮ್ಮ ಮರುಭೂಮಿಯಲ್ಲಿ ಹೆಸರು ಊಟದ ಅಸ್ವಸ್ಥೆ ಆಗುತ್ತೆ, ಸೂರ್ಯ ಕೊಡ್ತಾನೆ, ಇದು ಅರ್ಥ ಮಾಡ್ಕೋಬೇಕು. ಆ ಸಂಧ್ಯಾ ವಂದನೆಯಲ್ಲಿ ನಮ್ಮ ಜೀವನೋಪಾಯವನ್ನು ಹೇಳ್ತಾರೆ ಅಂತ ಹೇಳ್ತಾರೆ. ಕುರಿಯಾಗನ್ಯನ್ನವಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಆಗುತ್ತೆ. ಏನು ಮಾಡ್ತೀರೋ ಅವ್ರು ಚೆಷ್ಟು ಮಾಡಿ ನಿಮ್ಮ ಅನ್ನ ಘೋಷಣೆ ಮಾಡಿಬೇಡಿ, ಮತ್ತು ಮಕ್ಕಳಿಗೆ ಸಕಾಲಕ್ಕೆ ಉಪನಯನ ಮಾಡಿ ಅವರಿಗೆ ಗಾಯತ್ರಿ ಹೇಳಿಕೊಟ್ರು ಅಂತ ಕೇಳಿದರೆ, ಸಂಧ್ಯಾವನ್ನು ಭುಗಲಿಸಿದರು ಅಂದರೆ ಅವನ ಜೀವನದಲ್ಲಿ ಎಂದೂ ಅನ್ನ ಇಲ್ಲದೆ ಸಾಯೋ ಪ್ರಸಂಗ ಬರೋದಿಲ್ಲ. ಇನ್ನು ಯಾವ ಕೋರ್ಸ್ ಬೇಕಾದರೂ ಓದಿ, ಅನ್ನ ಗ್ಯಾರಂಟಿ ಅಲ್ಲ, ಆದರೆ ಇದು ಮಾತ್ರ ಎಂದೆಂದೂ ಕೈಕೊಡೋದಿಲ್ಲ. ಅಷ್ಟು ಶ್ರೇಷ್ಠವಾದಂಥ ಉಪಾಯವನ್ನು ಹೇಳ್ತಾರೆ ಧರ್ಮರಾಜನಿಗೆ. ಪ್ರತಿನಿತ್ಯ ದ್ರೌಪದಿ ದೇವಿ, ಅದರಿಂದ ಎಲ್ಲರಿಗೂ ಕೂಡ ಅನ್ನ ಹತ್ತಿದ್ರಂತೆ ನಡೀತು. ಇಲ್ಲಿ ತುಂಬ ಅರ್ಥಗಳುಂಟು, ಅನೇಕರು ಪ್ರಶ್ನೆ ಕೇಳ್ತಿರಬಹುದು, ನಾವೆಂದು ಸಂಧ್ಯಾ ಅಂದ್ಬಿಟ್ಟು ಎಷ್ಟೋ ದಿವಸ ಆಗಿದೆ, ಇನ್ನೂ ಅನ್ನ ಸಿಗ್ತಿದೆಯಲ್ಲ ಅಂತ ಏನು ಮಾಡಬೇಕು ಅದಕ್ಕೆ? ಭಾಳ ಸುಲಭವಾದ ಉತ್ತರ ಅದಕ್ಕೆ, ಸಂಧ್ಯಾ ಅಂದ್ಬಿಟ್ಟು ಎಷ್ಟೋ ದಿವಸ ಆಗಿದೆ ಆದರೂ ನಮ್ಮ ಅನ್ನ ಸಿಗ್ತಾ ಇದೆ ಅಂತ ಕೇಳಿದರೆ, ಅದು ಪ್ರಾಚೀನ ಕಿರಣ ಪುಣ್ಯೋಚ್ಚಯ ಚತುರತರಾಚಾರತ ಚಾರು ಸುತ್ತ. ಹಿಂದಿನವರು ಸಂಧ್ಯಾನ್ನ ಮಾಡಿದ ಫಲ ನಮ್ಮನ್ನು ಇವತ್ತು ಕಾಪಾಡ್ತಾ ಇದೆ ಅಂತ ಹೇಳ್ತಾರೆ. ಅವರು ಮಾಡಿದ ಪುಣ್ಯ ತಕ್ಷಣ ಹೋಗೋದಿಲ್ಲ, ಒಲೆ ಮೇಲೆ ಚೆನ್ನಾಗಿ ಬಿಸಿ ಇರುತ್ತೆ, ಕೆಳಗಿಳಿಸಿಬಿಡ್ತಾರೆ. ತಕ್ಷಣ ಆರದಲ್ಲಿ ಸ್ವಲ್ಪ ಬೇಕು, ಆರಕ್ಕೋಸ್ಕರ ಇಳಿಸಿ ಆಗಿದೆ, ಆರೋರು ಕಾಯ್ತಿದ್ದಾರೆ ಅಷ್ಟೇ. ಆ ಬಿಸಿಗೆ ಏನೋ ಕೆಲಸ ನಡೀತಾ ಇದೆ ಈಗಾಗಲೇ. ಈ ಫ್ಯಾನ್ ಇರುತ್ತೆ, ಆಫ್ ಮಾಡಿ ತಕ್ಷಣ ಆರೋದಿಲ್ಲ, ಸ್ವಲ್ಪ ತಿರುಗಿಸ್ತದೆ. ಇನ್ನು ಆಫ್ ಮಾಡಿ ಆಗಿದೆ, ಇನ್ನು ಹಿಂದಿನವರು ಪುಣ್ಯ ತಿರುಗಿಸ್ತಾ ಇದೆ ಅಷ್ಟೇ. ಅದನ್ನು ಅವಾಗ ನಿಂತ ಮೇಲೆ ಕಟ್ಟಬಹುದು. ಇದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ನಿಮ್ಮ ಪುಣ್ಯದ ಶೇಷ ಇನ್ನು ಹುಂಬೆವನಾಗು ಚೆನ್ನ ಗುರು ವಿಜಯರಾಯ. ಈ ಮಾತಿನಲ್ಲಿ ಹಿಂದಿನವರ ಪುಣ್ಯ ನಮ್ಮನ್ನು ಕಾಪಾಡುತ್ತೆ ಅನ್ನೋ ನಿದರ್ಶನ. ಅವರು ಪುಣ್ಯ ನಮ್ಮನ್ನು ಕಾಪಾಡುತ್ತೆ, ನಮ್ಮ ಪಾಪ ಮುಂದಿನವರು ಕಾಡಬಾರದು, ಅಷ್ಟೇ ವ್ಯತ್ಯಾಸ. ಅವ್ರು ಮಾಡಿದ್ದಕ್ಕೆ ಕಾಪಾಡ್ತಾರೆ, ಬಿಟ್ಟಿದ್ದಕ್ಕೆ ಅವ್ರು ಕಾಡುತ್ತಾನೆ. ಹಿಂದಿನವರು ಕೊಟ್ಟ ಇದನ್ನು ನಾವು ಹೇಗೆ ಲಾಭ ಪಡಿತೇವೋ ಮುಂದಿನವರು ಲಾಭ ಮುಟ್ಟಬೇಕು. ಅದಕ್ಕಾಗಿ ನಮ್ಮ ಜೀವನ ಅಂತೇಳಿದ್ರೆ ಏನೋ ತಿಂದು ಬೆರಿಲೆಕ್ಕಲ್ಲ. ಒಂದು ಆಫೀಸ್ನಲ್ಲೇ ಯಾರೋ ಕುಡ್ಕೊಂಡ್ಗಳಿಗೆ ಯಾರೋ ದುಡ್ಡು ಕೊಡೋದಿಲ್ಲ, ಆಫೀಸ್ ಕೆಲಸ ಮಾಡ್ಕೊಂಡು ದುಡ್ಡು ಕೊಡ್ತಾರೆ. ಇದು ಭಗವಂತ ನಮ್ಮ ಪ್ರಪಂಚಕ್ಕೆ ತಂದಿದ್ದಾನೆ. ಇಲ್ಲಿ ತರಬೇಕಾದ್ರೆ ಎಷ್ಟು ಖರ್ಚಾಗಿದೆ ಗೊತ್ತಾ? ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರ. ಇಷ್ಟೆಲ್ಲ ಸಾಧನೆ ಮಾಡಿ ಬಂದಿರೋ ಶರೀರ ನಾವು ಯಾವುದಕ್ಕೋ ದೇವರು ಕೊಟ್ಟಿಲ್ಲ. ವೈವೈವರಿಗೂ ಊಟದ ಕೆಲಸ, ಉಂಡ ಮೇಲೆ ಶಯನ, ಅದು ಕೊಟ್ಟಿದ್ದಲ್ಲ ಅಂತ ಹೇಳ್ತಾರೆ. ಜ್ಞಾನಾರ್ಜನೆ ಮಾಡಬೇಕು. ಇದನ್ನೆಲ್ಲ ಮಾಡಿದರೆ ದೇವರು ರಕ್ಷಣೆ ಮಾಡ್ತಾನೆ. ಒಂದು ಇನ್ನೊಂದು ಸೂರ್ಯನ ಆರಾಧನೆಯನ್ನು ಧರ್ಮರಾಜ ಮಾಡಿದ, ಆತಗೆ ಅಕ್ಷಯ ಪಾತ್ರೆ ಸಿಕ್ತು. ಅಷ್ಟು ಬೇಗ ಸೂರ್ಯ ರೆಸ್ಪಾಂಡ್ ಮಾಡೋಕ್ಕೊಂದು ಮುಖ್ಯ ಕಾರಣ ಏನು ಗೊತ್ತೇನು? ಇದು ಧರ್ಮರಾಜ ಯಮನ ಅವತಾರ. ಯಮ ಯಾರು ಗೊತ್ತು? ಸೂರ್ಯನ ಮಗ. ಮಗ ಅದೇ ಫೋನ್ ಮಾಡಿದ ತಂದೆ ಎಲ್ಲಿದ್ದಾರೆ ಕಳಿಸ್ಕೊಡ್ತಾರೆ, ಅದು ಗೊತ್ತು, ಅವ್ರಿಗೆ ಗೊತ್ತು. ಆದ್ದರಿಂದ ಧರ್ಮ ಹೇಳಿದರೆ ಸೂರ್ಯನ ಮಗ ಧರ್ಮ, ಆದ್ದರಿಂದ ಧರ್ಮ ಹೇಳಿದ್ರೆ ಅನ್ನ ಗ್ಯಾರಂಟಿ ಅಂತ. ಧರ್ಮರಾಜನಿಗೆ ಅನ್ನ ಗ್ಯಾರಂಟಿ, ಧರ್ಮ ಹೇಳಿದವರೆಲ್ಲ ಅನ್ನ ಗ್ಯಾರಂಟಿ. ಧರ್ಮೋ ರಕ್ಷತಿ ರಕ್ಷಿತ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸರಿ. ಇನ್ನೂ ಸ್ವಾರಸ್ಯ ಅಂದರೆ, ಸೂರ್ಯ ಕೊಟ್ಟ ಅಕ್ಷಯ ಪಾತ್ರೆಯಿಂದ ದ್ರೌಪದಿ ಅನ್ನ ಮಾಡಬೇಕಾಗಿಲ್ಲ, ಅವ್ರ ಕೈಯೇ ಅಕ್ಷಯ ಪಾತ್ರೆ. ಅನ್ನಂ ಸರಸ್ವತಿ ಕುರಿಯ, ಸರಿಕಥಾನುಸಾರ ಒದ್ದರು ಗೊತ್ತಿರುತ್ತೆ. ಅನ್ನ ಮಾಡ್ತಕ್ಕಂಥವ್ರು ಸಾಕ್ಷಾತ್ ಸರಸ್ವತಿ ಭಾರತೀಯ, ಅವರ ಕೈಯೇ ಅಕ್ಷಯ ಪಾತ್ರೆ. ಇದೆಲ್ಲ ಯಾಕೆ ಬಂತು ಅಂದರೆ ನಮಗೆ ಶಿಕ್ಷಣ ಕೊಡಬೇಕಾಗಿ. ಪಾಂಡವರಿಗೆ ಅಕ್ಷಯ ಪಾತ್ರೆ, ನಮಗೆಲ್ಲ ಇವತ್ತು ಅಕ್ಷಯವಾದ ಪಾತ್ರೆ, ಕ್ಷಯ ಇಲ್ಲದಿರತಕ್ಕಂಥ ಪಾತ್ರೆ, ಬರಿದಾಗದ ಪಾತ್ರೆ ಅಂತ ಅರ್ಥ. ಅಕ್ಷಯ ಪಾತ್ರೆಗೆ ಬರಿದಾಗದ ಪಾತ್ರೆ ಅಂತ ಕರೀತಾರೆ. ಅದನ್ನು ದ್ರೌಪದಿ ದೇವಿ ತೋರಿಸಿಕೊಡ್ತಾ, ಯಾರು ಸಂಧ್ಯಾವನ್ನ ಇತ್ಯಾದಿ ಮಾಡ್ತಾರೋ ಅವರಿಗೆ ಅನ್ನದ ವ್ಯವಸ್ಥೆ ಅವರು ಮಾಡ್ತಾರೆ ದೊಡ್ಡವರು. ಆ ದಿವಸ ಕಳೀತಾ ಇದೆ. ಧರ್ಮರಾಜ ಅಕ್ಷಯ ಪಾತ್ರೆ ಮೊದಲಾದ ಅನೇಕ ಕಾರಣದಿಂದ ಸುತ್ತಮ ನೋಡಿದ ಋಷಿಮುನಿಗಳು ಯತಿಗಳು ಅಕ್ಷಯ ಪಾತ್ರೆ ಮಾತೆತ್ತಿದರೆ ವಿಶೇಷವಾದಂತಹ ಶಾಸ್ತ್ರದ ಒಂದು ಪಾಠ ಪ್ರವಚನಗಳು. ಹೆಸರಿಗೆ ವನವಾಸ, ಬಹಳ ಸುಖವಾಗಿದ್ದರಂತೆ ಪಾಂಡವರು. ತುಂಬ ಜನಕ್ಕೆ ಪಾಂಡವರು ಇಷ್ಟು ಧರ್ಮಿಷ್ಠರು, ಕಾಡುಪಾಲ ದುಃಖ ಪಡ್ತಾರಲ್ಲ ಅಂತ ಕೇಳಿದರೆ ಅವರು ದುಃಖ ಪಡಲಿಲ್ಲ. ದಿವಿ ದೇವವತ್ ಸುಖಂ, ಸ್ವರ್ಗದಲ್ಲಿ ದೇವತೆಗಳು ಆನಂದವಾಗಿರಬೇಕು, ಹಾಗೆ ಪಾಂಡವರು ಆನಂದವಾಗಿದ್ದರು ಅಂತ ಹೇಳ್ತಾರೆ. ದುರ್ಯೋಧನನಿಗೆ ಅಲ್ಲಿ ರಾಜ್ಯ, ಪಾಂಡವರಿಗೆ ವನವಾಸ, ವನವಾಸದಲ್ಲಿ ಆನಂದವಾಗಿದ್ದಾರೆ ಅಂತ ಹೇಳಿದರೆ ಎಂದು ಸಜ್ಜನರಿಗೆ ಎಂಥ ಆಪತ್ಕಾಲದಲ್ಲೂ ಕೂಡ ಒಳಗೆ ನೋವಾಗೋದಿಲ್ಲ ಅಂತ ಅರ್ಥ. ಈ ಕಡೆಗೆ ವೇದವ್ಯಾಸದೇವರು ಬರ್ತಾರೆ ಹಸ್ತಿನಾಪುರಕ್ಕೆ, ಧೃತರಾಷ್ಟ್ರನನ್ನು ನೋಡ್ತಾರೆ. ಧೃತರಾಷ್ಟ್ರ ಮಾತಾಡಿಸ್ತಾನೆ, ನಮಸ್ಕಾರ ಮಾಡ್ತಾನೆ. ಆಗ ಅವ್ರು ಹೇಳ್ತಾರೆ, ಪಾಂಡವ ಸರ್ವಜ್ಞರು ಎಲ್ಲೋದ್ರು ಪಾಂಡವರು ಎಲ್ಲ ಕಥೆ ಹೇಳ್ತಾನೆ. ಅವ್ರು ಹೇಳಿದ್ರಲ್ಲಿ ನನಗೆ ಮೆಚ್ಚುಗೆ ಆಗಲಿಲ್ಲ, ಇದು ತುಂಬ ತಪ್ಪು ಮಾಡಿದ್ದೆ ನೀನು ಅಂತ ಹೇಳ್ತಾನೆ. ಧೃತರಾಷ್ಟ್ರ ನೇರ ಹೇಳಿ, ಧರ್ಮಾದಿಗಳನ್ನು ಕಾಡುಪಾಲು ಮಾಡಿದ್ದು ತಪ್ಪು, ವೇದವ್ಯಾಸರು ಯಾವಾಗಲೂ ಹೇಳೋ ಮಾತೆ ಅವ್ರನ್ನ ಇಟ್ಕೋಬೇಕಾಗಿತ್ತು, ತಪ್ಪು ಮಾಡಿದ್ದೆ ಅಂತ ಹೇಳಿದ ಕಷ್ಟ ಭಾರಿ ದುಃಖ ಆಯ್ತು ಆತನಿಗೆ. ಅದೇ ಹೊತ್ತಿಗೆ ವಿದುರ ಕೇಳ್ತಾ, ವಿದುರನ್ನ ಕರೀತಾನೆ ಧೃತರಾಷ್ಟ್ರ. ಏನು ಮಾಡಬೇಕು ವಿದುರ, ಪಾಂಡವರು ಕಾಡಿಗೆ ಹೋದ್ರೆ ಆಯ್ತಲ್ಲ ಅಂತ ಕೇಳಿದರು. ಆಗ ವಿದುರ ಡೈರೆಕ್ಟ್ ಉತ್ತರ ಕೊಡ್ತಾನೆ, ಹೋಗಿ ಆಗಿದೆ, ನೀವು ಮಾಡಬೇಕಾದಿಷ್ಟೇ, ಆಹೂಯ ರಾಜ್ಯಂ ಪ್ರತಿಪಾದ ಏತಿ, ಕರೆಸು ರಾಜ್ಯ ಕೊಡು ಅಂತ ಹೇಳಿ ಬಂತಷ್ಟೇ. ಎಷ್ಟು ಸಂಟ ಆಗಿದೆ ಧೃತರಾಷ್ಟ್ರ, ಇಷ್ಟೆಲ್ಲ ಕಟ್ಟಬಿಟ್ಟು ಅವನ ಪ್ರಕಾರ ಭಾರಿ ಕಷ್ಟ ತಾನೇ ಇದೆ. ಕರೆಸಿ ರಾಜ್ಯ ಕೊಡುವಂತಷ್ಟು ಭಾರಿ ಸಿಟ್ಟು ಬಂತು ಧೃತರಾಷ್ಟ್ರನಿಗೆ. ವಿದುರ ಗೊತ್ತಾಯಿತು, ನಾತಃ ಪ್ರತಿಪೋಷಿ ಮಮಾತ್ಮ ಜಾನ, ನನ್ನ ಮಕ್ಕಳ ಶತ್ರು ನೀನು, ನನ್ನ ಮಕ್ಕಳ ಏಳಿಗೆ ನಿನಗೆ ಸಂತೋಷ ಕೊಡೋದಿಲ್ಲ. ಏನು ದ್ಯೂತಿದ ಏಳಿಗೆ ಏಳಿಗೆನಾದು ಒಂದು ಸಂತೋಷ ಕೊಡೋದಿಲ್ಲ. ಪಾಂಡವರ ಪಕ್ಷಪಾತಿ, ಯಥೇಷ್ಟದ ತಿಷ್ಟವ ಗಚ್ಚವ, ಬೇಕಾದಿರು ಹೋಗೊಂದು ಬೈದುಬಿಟ್ಟಂತೆ. ಇದು ಕಾಯ್ತಿದ್ದ ವಿದುರ, ತಟ್ಟ ಹೊಟ್ಟೆ ಬಿಟ್ಟಲ್ಲಿ ಅದು ಹೋದ ತಟ್ಟ ಧೃತರಾಷ್ಟ್ರನಿಗೆ ಭಾರಿ ದುಃಖ ಆಗೋಯ್ತು. ಎಂಥ ಕೆಲಸ ಮಾಡಿಕೊಂಡೆ, ಹೆಸರಿಗಷ್ಟರ ಮಕ್ಕಳು ಎಲ್ಲ ಇದ್ದಾರೆ, ಜೊತೆಗಿದ್ದು ವಿದುರ ಒಬ್ಬನೇನೆ, ಯಾರು ಜೊತೆಗಿರಲಿಲ್ಲ. ಇವತ್ತು ಮಕ್ಕಳು ಜೊತೆಗಿರ್ತಾರೆ, ಎಷ್ಟೋ ಜನ ಮುದುಕರು ಬರ್ತಾರೆ, ಆಚಾರ್ಯ ಯಾರೂ ಇಲ್ಲ ಅಂತ ಹೇಳ್ತಾರೆ. ನಾವು ಒಬ್ಬರೇ, ಏ ಹೇಳೋರೆಲ್ಲ ಕೇಳೋರಿಲ್ಲ, ಭದ್ರತೆ ಇಬ್ಬರು ಹೋದ್ರೆ ಒಬ್ಬರೇ, ಗಂಡ ಹೆಂಡತಿಯಲ್ಲಿ ಹೋದ್ರೆ ಅವ್ರು ಯಾರು ಕೇಳೋದಿಲ್ಲ ಅಂತ ಇರ್ತಾರೆ. ಧೃತರಾಷ್ಟ್ರರ ಸ್ಥಿತಿ ನಮ್ಮ ಸ್ಥಿತಿ ಒಂದೇ ರೀತಿಯಾಗುತ್ತೆ, ಯಾರು ಜೊತೆಗಿಲ್ಲ. ವಿದುರ ಪಾಪ ಯಾವಾಗಲೂ ಇರ್ತಿದ್ದ, ಅಣ್ಣ ಅಣ್ಣ ಅಂತ ಓಡಾಡ್ಕೊಂಡಿರ್ತಿದ್ದ, ನಾನು ಕಳಿಸಿಬಿಟ್ಟೆ ಏನು ಮಾಡೋದು ಅಂಥೇಳಿ ತುಂಬ ದುಃಖವಾಗಿ ಎಚ್ಚರದಬ್ಬಿದ್ಬಿಟ್ಟೆ ಅಂದರು ಧೃತರಾಷ್ಟ್ರರಾಜ. ಸಂಜೆಯ ಬರ್ತಾನೆ, ಸಮಾಧಾನ ಮಾಡ್ತಾನೆ, ಅಂತ ಹೇಳ್ತಾ ನನ್ನ ಕೈ ಬದುಕಲಿಕ್ಕೆ ಆಗೋದಿಲ್ಲ, ವಿದುರ ಬರಬೇಕು ಬದುಕಬೇಕು ಅಂತ ಹೇಳ್ತಾ. ವಿದುರ ಧರ್ಮ, ಧೃತರಾಷ್ಟ್ರ ಸಾತ್ವಿಕ, ಈಗ ಕುರುಡ, ಆದರೆ ಧರ್ಮ ಬಿಟ್ಟಿರಲಿಕ್ಕೆ ಆಗಲಿಲ್ಲ ಅತನ ಕೈ. ಸಜ್ಜನರು ಎಂಥ ಅವಸ್ಥೆಯಲ್ಲೂ ಕೂಡ ಧರ್ಮದ ಬಗ್ಗೆ ಒಳಗೆ ಲೈಕ್ ಮಾಡ್ತಾರೆ ಅಂತ ಹೇಳ್ತಾರೆ, ಒಳಗೆ ಯೋಚನೆ ಮಾಡ್ತಾರೆ, ಕರ್ಕೊಂಡು ಬಾ ಬದುಕ್ತೇನೆ ಎಂದನು. ಸಂಜೆಯ ಹೊರಟ, ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ಈ ಮಧ್ಯೆ? ಸುಲಭ ಉಪಾಯ ಗೊತ್ತಿತ್ತ ಆತನಿಗೆ, ವಿದುರ ಎಲ್ಲಿರ್ತಾನೆ? ಮೊದಲು ಮನೆಯಲ್ಲಿರೋ ಅತ್ತೆ ಸೋದರ ಜಗಳ ಆಡ್ಕೊಂಡ್ರೆ ಒಳ್ಳೆ ಅತ್ತೆ ಆದರೆ ಮಠಕ್ಕೆ ಬರ್ತಾಳೆ, ಕೆಟ್ಟ ಆದರೆ ಕ್ಲಬ್ಗೆ ಹೋಗ್ತಾನೆ ಅಷ್ಟೇ. ಇನ್ನೇನು ಎಷ್ಟು ಇರೋದೇ ಚಾನ್ಸ್, ಗೊತ್ತಿನಲ್ಲಿ ಹೋಗೋದು ಚಾಲ ಎರಡಲ್ಲೊಂದು ಹೋಗ್ಲೇಬೇಕು. ವಿದುರ ಧರ್ಮಿಷ್ಠ, ಪಾಂಡವರ ಹತ್ರ ಹೋಗ್ಬಿಡ್ಬೇಕು, ಸೀದಾ ಹೋಗ್ತಾನೆ ಧರ್ಮ ವಿದುರ ಕೂತಿರ್ತಾನೆ ಮಾತಾಡ್ತಾನೆ. ಸಂಜೆ ನೋಡಿದ ತಕ್ಷಣ ಸಂಜೆ ವಿದುರ ಧೃತಾಷ್ಟ್ರ ರೀತಿ ಬಲೀತೆ ಆಗಿದೆ ಅಂತ ಹೇಳಿದ ತಕ್ಷಣ ಎಷ್ಟ ಕರುಣಾಳ ವಿದುರ, ನಾನು ಬೈದಿದ್ದಾರೆ ಆಳ ಹೋಗಲಿ ಅಂತ ಹೇಳಿ ತಕ್ಷಣ ಎದ್ದೇ ಬಿಟ್ಟಂತೆ, ಬರ್ತೀನಿ ಅಲ್ಲಿ ಹೋಗ್ತೇನೆ ಪಾಪ ಯಾರಿಲ್ಲ ಜೊತೆಗೆ ಅದರ ಜೊತೆಗೆ ಧರ್ಮ ಅಷ್ಟು ಕರುಣಾಳು ಅಂತ ಹೇಳ್ತಾ, ಎಷ್ಟು ಬೈದ್ರೆ ಮತ್ತೆ ಬಿಡಲಿಲ್ಲ ಅಂತ ಹೇಳ್ತಾ. ಧರ್ಮ ಯಾವಾಗಲೂ ಕೂಡ ಪರಮಾತ್ಮ ಕರುಣಾಳು, ಪರಮಾತ್ಮನ ಕಾನೂನೇ ಧರ್ಮ, ಅದು ಎಂದೂ ನಮ್ಮ ಕೈ ಬಿಡೋದಿಲ್ಲ. ಕಷ್ಟ ವಿದುರ ಹೊರಟೇ ಬಿಟ್ಟದ್ದು, ಬರ್ತೀನಿ ಧರ್ಮರಾಜ ಅಲ್ಲಿಯ ಜೊತೆಗೆ ಇರ್ತೇನೆ ಅಂತ ಹೊರಟು ಬಂದಂತೆ. ಧೃತರಾಷ್ಟ್ರ ನೋಡಿದರಂತೆ ಎಷ್ಟು ಖುಷಿಯಾಯಿತು ಗೊತ್ತದ್ದು, ವಿದುರ ಬಂದಾಗ ಇಬ್ಬರಿಗೆ ಎಷ್ಟು ಗೊತ್ತ ವಯಸ್ಸು 100 ದಾಟಿಬಿಟ್ಟಿದ್ದಾರೆ. ಅಥವಾ ತೊಡೆಬೇಕು ಶುರು ಕೂರಿಸ್ಕೊಂಡಂತೆ ವಿದುರಣ್ಣನ, ತೊಡೆ ಚಿಕ್ಕ ಮಕ್ಕಳ ಅಷ್ಟೇ ಕಾಡ್ತಿದ್ದಂತೆ ವಿದುರಣ್ಣ. ಎಷ್ಟು ಆತ ಇದಾಗಿದೆ ಅಂತ ಕೇಳಿದರೆ ಅಷ್ಟು ಲೋನ್ಲಿ ಅನಿಸಿತ್ತು ಆತನಿಗೆ. ಮಕ್ಕಳೆಲ್ಲ ಬೈಲಕ್ಕೆ ಬರ್ತಿದ್ರು ಅಂತ ಯಾರು ಕೇಳಕ್ಕೆ ಬರ್ತಿದ್ದಿಲ್ಲ. ಅಪ್ಪ ಹೇಗಿದ್ದಿದ್ದು ಕೇಳಿದವರು ಅಲ್ಲೇ ಇಲ್ಲ. ಇವತ್ತು ಅಷ್ಟು ದುಡ್ಡು ಕಾಸಿ ಕೇಳ್ತಾರೆ ಹೊರತು ಉಳಿದಂತೆ ಏನಿರೋದಿಲ್ಲ. ವಿದುರ ಸಮಾಧಾನ ಮಾಡ್ತಾನೆ, ನಾನು ಹೇಳಿದ್ದು ಸತ್ಯ ಹೇಳಿದೆ ಅಣ್ಣ, ಇವತ್ತಾದರೂ ಸುಖ ಇರಬೇಕು ಗೊತ್ತಿದ್ರೆ ಅಲ್ಲಿ ಒಂದೇ ಕೆಲಸ ಮಾಡಬೇಕು, ನಾನು ಹೇಳ್ತೇನೆ ಕೇಳು, ಸಭೆ ಸೇರಿಸು, ಪಾಂಡವನ ಕರೆಸು, ದುಶ್ಯಾಸ್ತ್ರ ಕರೆಸು, ದುರ್ಯೋಧನ ಕರೆಸು, ತುಂಬಿದ ಸಭೆಯಲ್ಲಿ ಕ್ಷಮೆ ಕೇಳಬೇಕು ಅಂತ ಹೇಳ್ತಾನೆ. ಅವರು ತುಂಬಿದ ಸಭೆಯಲ್ಲಿ ಕ್ಷಮೆ ಕೇಳಬೇಕು, ಯಾಕೆಂದ್ರೆ ಸಭೆಯಲ್ಲಿ ತಾನೇ ಅವಮಾನ ಮಾಡಿದ್ರು, ಏಕಾಂತದಲ್ಲಿ ಕೇಳಿದ್ರೆ ಒಪ್ಪೋದಿಲ್ಲ, ಸಭೆಯಲ್ಲೇ ಅವರು ಕ್ಷಮೆ ಕೇಳಬೇಕು. ಧೃತರಾಷ್ಟ್ರ ಹೇಳ್ತಾರೆ, ವಿದುರ ನನ್ನ ಸ್ಥಿತಿ ನಿನ್ನೆ ಗೊತ್ತು, ನನ್ನ ಮಾತು ಯಾರು ಕೇಳ್ತಾರೆ ಅಂತ ಹೇಳ್ತಾರೆ. ಆದರೆ ಒಪ್ಪು ಅದು ತಪ್ಪು ಅಂತ ಅರ್ಥ ಆಯ್ತಲ್ಲ, ಅಷ್ಟಾದರೂ ಸಾಕು ಅಂತ ಹೇಳ್ತಾರೆ, ತಪ್ಪು ಅಂತ ಅರ್ಥ ಆಯ್ತಲ್ಲ, ಇದು ನಾನು ಎಂದು ಹೇಳೇ ಹೇಳ್ತೇನೆ ಅಂತ ಹೇಳಿದ ತಕ್ಷಣ ಆಗ ವೇದವ್ಯಾಸ ಹೇಳ್ತಾರೆ, ಧೃತರಾಷ್ಟ್ರ ವಿದುರನ ಮಾತು ಕೇಳು, ಇದಕ್ಕಿಂತ ದೊಡ್ಡ ದಾರಿ ಇಲ್ಲ ಬದುಕಲಿಕ್ಕೆ ಅಂದರೆ. ಸ್ವಾಮಿ ನನಗೆ ನನ್ನ ಮಕ್ಕಳು ಮಾತು ಕೇಳೋದಿಲ್ಲ, ದಯವಿಟ್ಟು ನೀವೇ ಒಂದು ಮಾತು ಹೇಳಬಾರದು ಅಂತ ಹೇಳ್ತಾರೆ. ನನಗೆ ಹೇಳಿದ ಹಾಗೆ ಸ್ವಲ್ಪ ವಾಲ್ಯೂಮ್ ಕಡೆ ಮಾಡಿ, ಯಾಕೋ ಬರೋದು ಸ್ವಲ್ಪ ವಾಲ್ಯೂಮ್ ತುಂಬ ಇದಾಗ್ತಿದೆ ಮನಸ್ಸಿಗೆ, ದಯವಿಟ್ಟು ನೀವೇ ಹೇಳಬಾರದ ಅಂತ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ನಾ ಸಂವಾದೇ ತೈಹಿ, ಅವ್ರ ಜೊತೆ ನಾನು ಮಾತಾಡೋದಿಲ್ಲ ಅಂತ ಹೇಳಿದರು. ಎಷ್ಟು ಇಂಪಾರ್ಟೆಂಟ್, ಅವ್ರ ಜೊತೆ ನಾನು ಮಾತಾಡೋದಿಲ್ಲ, ಅವರು ದೈವ ದ್ರೋಹಿಗಳು. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ವೇದವ್ಯಾಸರು ಎಂದೂ ಅಯೋಗ್ಯರ ಜೊತೆ ಮಾತಾಡೋದಿಲ್ಲ, ಅದಕ್ಕೆ ಅವ್ರ ಶಾಸ್ತ್ರ ಅವ್ರಿಗೆ ಅರ್ಥ ಆಗೋದಿಲ್ಲ. ಎಷ್ಟು ಪುರಾಣ ವೇದವ್ಯಾಸರವರಿಗೆ ಅರ್ಥ ಬಿಟ್ಕೊಡೋದಿಲ್ಲ ಅಂತ ಅರ್ಥ, ಭಾಗವತದ್ದು ಏನೇ ತೆಗೀಲಿ ಅರ್ಥ ಗೊತ್ತಾಗದಂತೆ ಮಾಡಿಬಿಡ್ತಾರೆ, ಅವ್ರ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ಆಚಾರ ಹೇಳ್ತಾರೆ, ಅವೈಷ್ಣವಸ್ಯ ವೇದೇಪಿ ಅಧಿಕಾರೋ ನ ವಿದ್ಯತೆ ಗುರುಭಕ್ತಿ ವಿಹೀನಸ್ಯ ಶಮಾಧಿರಹಿತಸ್ಯ ಚ. ಯಾರಿಗೆ ಭಗವದ್ಭಕ್ತಿ ಇಲ್ಲ ಅವರಿಗೆ ವೇದಾಧಿಕಾರ ಇಲ್ಲ ಅಂದ್ರೆ ಒಂದೇ, ಓದಿದ್ರೆ ತಿಳಿಯೋದಿಲ್ಲ ಅಂದ್ರೆ ಒಂದೇ. ಆ ಕ್ಷಣಕ್ಕೆ ಹಾಗಿದ್ರೆ ನೀವು ಹೇಳೋದಿಲ್ಲ ಅಂತೀರಿ, ನನ್ನ ಮಾತು ಕೇಳೋದಿಲ್ಲ, ಏನು ಮಾಡಲಿ ಅಂತ ಹೇಳ್ತಾನೆ. ನಾನು ಕೆಲಸ ಮಾಡು, ಮೈತ್ರೇಯ ಆಯಾಶ್ಚೇತಿ, ನನ್ನ ಶಿಷ್ಯ ಮೈತ್ರೇಯರನ್ನು ಕಳಿಸಿಕೊಡ್ತೇನೆ, ಅವ್ರು ಹೇಳ್ತಾರೆ, ನಾನು ಡೈರೆಕ್ಟ್ ಮಾತಾಡೋದಿಲ್ಲ ಅಂತ ಹೇಳಿಬಿಟ್ಟು ಆಯಿತು ಅಂತ ಹೇಳಿದರು. ಆದರೆ ಹುಷಾರು, ಮೈತ್ರೇಯರು ಕಳಿಸ್ತೇನೆ, ಅವರು ಉಪದೇಶ ಮಾಡ್ತಾರೆ, ನಿನ್ನ ಮಗ ಕೇಳಿದರೆ ಸರಿ, ಏನಾದರೂ ಅವನು ಹೆಚ್ಚು ಕಡಿಮೆ ಮಾಡಿಕೊಂಡಂದ್ರೆ ಶಾಪನೇ ಕೊಡ್ತಾರೆ ಅಂತ ಹೇಳ್ತಾರೆ. ನನ್ನಂತೆ ಕ್ಷಮಿಸೋದಿಲ್ಲ ಅವರು, ಶಾಪ ಕೊಡ್ತಾರೆ ಹುಷಾರು ಅಂತ ತಕ್ಷಣ. ಹೇಳುವಂತೆ ಹೇಳಿ ಸ್ವಾಮಿ ಕಳಿಸಿ ಅಂತ ಹೇಳ್ತಾರೆ. ಸ್ವಲ್ಪತ್ತಿ ಮೈತ್ರೇಯರು ಬಂದೇ ಬಿಡ್ತಾರೆ. ವೇದವ್ಯಾಸರ ಸಂಕಲ್ಪ ಅಂದರೆ ಸಂಕಲ್ಪನೆ. ಈ ಕಡೆ ಇನ್ನ ದುರ್ಯೋಧನ ಕರೆಸ್ತಾನೆ ಧೃತರಾಷ್ಟ್ರ, ನೋಡು ಜ್ಞಾನಿಗಳು ಬಂದಿದ್ದಾರೆ, ಕೆಲವು ಮಾತು ಕೇಳ್ಕೋ ಅವ್ರ ಹತ್ರ, ನಿಂದೆ ಸರಿ ಅಂತ ವಾದಿಸಬೇಡ ಅಂತ ಹೇಳಿದಾಗ, ಇದು ದುಷ್ಟರ ಲಕ್ಷಣ, ತಪ್ಪು ಮಾಡ್ತಾರೆ ಯಾರ ಮಾತು ಕೇಳೋದಿಲ್ಲ, ನಮ್ಮದೇ ಸರಿ ಅಂತ ವಾದಿಸ್ತಾರೆ. ಇದನ್ನು ಮಹಾಭಾರತ ಹೇಳ್ತಾರೆ, ವೃದ್ಧಾನಾಂ ಶಾಸನಾತಿಗ. ದೊಡ್ಡ ಭೀಮಸೇನ ದೇವರು ತಮಗೆ ಮನಸ್ಸಿಲ್ಲ, ಭೀಷ್ಮದೇವರು ಹೇಳಿದರು, ಅನ್ಯ ನೋಡಿದ್ದೇವೆ ಭೀಮಸೇನ, ದಯವಿಟ್ಟು ಕ್ಷಮಿಸು ಅಂದರೆ ಕ್ಷಮಿಸ್ತಾರೆ, ಯಾಕೆ ದೊಡ್ಡವರು ಮಾತಿ ಗೌರವ ಕೊಡಬೇಕು ತೋರಿಸ್ತಾರೆ, ನಿಜವಾಗಲೂ ಗೌರವ ಕೊಡಬೇಕಾಗಿಲ್ಲ ಅಷ್ಟು ದೊಡ್ಡವರು. ಇವನು ಮಾತ್ರ ಅಯೋಗ್ಯರು ಮಾತು ಬರಮ ಕೇಳೋಕ್ಕೆ ತಯಾರಿರೋದಿಲ್ಲ. ಆ ಕ್ಷಣಕ್ಕೆ ಮೈತ್ರೇಯರು ಬಂದ ತಕ್ಷಣ ಸುಮ್ಮನೆ ಕೇಳಯ್ಯ ಅಂತ ಕೊಡ್ತಾನೆ. ಮೈತ್ರ ಹೇಳೋದಕ್ಕೆ ಹೋಗ್ತಾರೆ, ಎಂಥ ದುಷ್ಟ ದುರ್ಯೋಧನ ಅಂದರೆ ಮುಖ ಆ ಕಡೆ ಬಾರಿ ಕುಡ್ಕೊಂಡು ಹಿಂದೆ ತಿರುಗಿಕೂದ್ಲಂತೆ, ಅಲ್ಲಿಂದನೇ ಶುರುವಾಯ್ತು ಅವನಿಗೆ. ಎಷ್ಟು ಅಸಡ್ಡೆ ಇತ್ತು ದೊಡ್ಡವ್ರ ಬಗ್ಗೆ ಅಂತ ಕೇಳಿದರೆ, ತನ್ನ ಬಿಟ್ಟರೆ ಯಾರೂ ಇಲ್ಲ, ಈಶ್ವರೋಹಂ ಅಹಂಭೋಗಿ ಆಢ್ಯೋಹಂ ಬಲವಾನ್ ಸುಖಿ ಹೇಳ್ತಾರೆ, ನನ್ನ ಸಮಾನ ಯಾರಿದ್ದಾರೆ? ಇದು ಆಸುರಿ ಸಂಪತ್ತಿನ ವರ್ಣನೆ ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ಬರುತ್ತೆ. ಅದೇ ರೀತಿ ಇದ್ದವನು, ಅವರಂತೂ ಹೇಳಿಬಿಡ್ತಾರೆ, ದುರ್ಯೋಧನ ನನ್ನ ಮಾತು ಕೇಳು, ಎಂಥ ಪಾಂಡವರ ವಿರುದ್ಧ ಹೋಗ್ತಿದ್ದಿ ಗೊತ್ತಾ ನೀನೀಗ, ಅವ್ರ ಕೈಲಾಗದವರಲ್ಲ, ಮಹಾಶೂರರು, ನಿನಗೆ ಗೊತ್ತಿರಬೇಕು, ಎಚ್ಚರ ಇರಲಿ, ಕಿರ್ಮಿರನಂಥ ಮಹಾರಾಕ್ಷಸನನ್ನ ಭೀಮಸೇನ ದೇವರು ಬರೀ ಕೈಲಿ ಕೊಂದಿದ್ದಾರೆ ಗೊತ್ತಾ ಅಂತ ಹೇಳಿದರು. ಇದು ರಿಪೋರ್ಟ್ ಕೊಡ್ತಾರೆ, ಸುದ್ದಿ ಮುಟ್ಟಿಸ್ತೀನಿ ಗೊತ್ತಿದ್ದಿಲ್ಲ ದುರ್ಯೋಧನನಿಗೆ. ಅದು ಕೇಳಿದ ತಕ್ಷಣ ಅವನಿಗೆ ಒಂಥರ ನಡುಕಾಯಿತು ಆ ಸಮಯದಲ್ಲಿ. ಆದರೆ ದುರಹಂಕಾರ ಬಿಡಲಿಲ್ಲ ಅವನನ್ನು. ನಾನು ಹೇಳು, ಈಗಾದರೂ ಕೇಳು, ತಕ್ಷಣ ಪಾಂಡವರನ್ನು ಕರೆಸಿ ರಾಜ್ಯ ಕೊಡು, ಬದುಕು ಅಂತ ಹೇಳಿದ ತಕ್ಷಣ ಅವನು ಸುಮ್ಮನೆ ಇರಲಿಲ್ಲ. ಅವ್ರ ಕಡೆ ತಿರುಗಿ ತನ್ನ ತೊಡೆ ಜೋರ ತಟ್ಕೊಂಡಂತ, ನಿಜೋರು ವಾಸ್ಫಾಲ ಯಾವಾಸ ಅಂತ ಹೇಳ್ತಾರೆ, ತೊಡೆ ತಟ್ಕೊಂಡಂತ. ಈ ತೊಡೆ ತಟ್ಕೊಳ್ಳೋದು ಅವನು ದುರತ್ವರ ಲಕ್ಷಣ. ತಕ್ಷಣನೇ ಮೈತ್ರಿಯರು ಹೇಳಿದರು, ವೇದವ್ಯಾಸರು ಸೃಷ್ಟಿ ಗೋ ಶಾಪ ಕೊಡ್ತಾರೆ ಅಂಥೇಳಿ. ಅವ್ರು ಹೇಳ್ತಾರೆ, ಎಲ್ಲೋ ಪಾಪಿಷ್ಟ, ನಾನೇನೋ ಹಿತೋಕ್ತಿ ಹೇಳಕ್ಕೆ ಅಂತ ಬಂದರೆ ನೀ ಮಾಡ್ತಿದ್ದೀಯಾ? ತವೋರು ಭೇದಾಯ ಭವೇತ್ ಸುಯುದ್ಧ, ನಿನ್ನ ತೊಡೆ ಮರಿಲಿಕ್ಕೆ ಯುದ್ಧ ಆಗುತ್ತೆ, ಶಾಪ ಕೊಟ್ಟು ಹೊರಟೇ ಬಿಟ್ಟರಲ್ಲ. ಧೃತರಾಷ್ಟ್ರ ವತ ಪ್ರಕಾರ ಹೋಗ್ತಾರೆ, ಸ್ವಾಮಿ ದಯವಿಟ್ಟು ಏನೋ ಮಾಡೋದು, ಏನೋ ಮಾಡ್ಕೊಂಡಾಗಾಯ್ತಲ್ಲ, ದಯವು ಖಾಲಿ ಬಿಡು, ದಯವಿಟ್ಟು ಕ್ಷಮಿಸಿ ಅಂದಾಗ ನೋಡು ನನ್ನ ಮಾತು ಸುಳ್ಳಾಗೋದಿಲ್ಲ. ಆದರೆ ಒಂದು ಚಾನ್ಸ್ ಇದೆ, ಅವನು ಪಾಂಡವರಿಗೆ ರಾಜ್ಯ ಕೊಟ್ಟರೆ ಅವನು ತಡೆ ಉಳ್ಕೊಳ್ಳಿ ಅಂತ ಹೇಳಿದರೆ ಅಷ್ಟೇ, ತಪ್ಪು ತಿದ್ದುಕೊಳ್ಳೋದಾದರೆ ಪರವಾಗಿಲ್ಲ. ದೊಡ್ಡೇ ಬಿಟ್ಟಿರ್ತ ಮೈತ್ರಿಯರಲ್ಲಿಂದ ಎಷ್ಟು ಜನ ಶಾಪ ಬರುತ್ತೆ ಕಟ್ಕೊಡ್ಬೇಕು. ಮನುಷ್ಯ ಶಾಪ ತಗೊಂಡ ಬದುಕಬಾರದು, ಅನುಗ್ರಹ ತಗೊಂಡ ಬದುಕಬೇಕು ಅಂತ ಹೇಳಿ. ನಾಲ್ಕು ಜನ ಅಯ್ಯೋ ಒಳ್ಳೇದಾಗಲಿ ಅಂತ ಅನ್ನಾಗಿರಬೇಕು ಹೊರತು ಅವನು ಮೊದಲು ಹೋಗಲಿ ಅಂದರೆ ಮನುಷ್ಯ ಎಂದೂ ಬದುಕಬಾರದು. ಅಂತ ಬದುಕು ಬದುಕಲ್ಲ ಅನ್ನೋದಕ್ಕೆ ದುರ್ಯೋಧನಾದಿಗಳ ಜೀವನದಲ್ಲಿ ಬರೀ ಶಾಪ ಶಾಪ ಶಾಪ. ಕೆಲವರು ಬಾಯಲ್ಲಿ ಕೊಡದೇ ಇರ್ಬೋದು, ಮನಸ್ಸನ್ನು ನೊಂದ್ಕೋತಾರೋ ಅದೇ ಶಾಪ. ಮನಸ್ಸಲ್ಲಿ ದುಷ್ಟರನ್ನು ನೋಯಿಸಿದರೆ ದೇವರು ಸಂತೋಷ ಪಡ್ತಾರೆ, ಶಿಷ್ಟರನ್ನು ನೋಯಿಸಬಾರದು. ದುರ್ಯೋಧನ ಅಷ್ಟು ಜನ ನೋಯಿಸಿದ, ಶಾಪ ಕೊಟ್ಟು ಹೊರಟರು. ಇವತ್ತು ಧೃತರಾಷ್ಟ್ರ ದುಃಖ ಪಡ್ತಿದ್ದಾನೆ. ಆ ಕಡೆ ಪಾಂಡವರು ವನವಾಸ ಮುಂದುವರಿಸ್ತಾ ಇದ್ದಾರೆ. ಅವರ ಜೀವನ ಕ್ರಮ ಹೇಗಿತ್ತು ಅಂತ ಆಚಾರ್ಯ ಹೇಳ್ತಾರೆ. ಪರಮಾಶ್ಚರ್ಯ, ಅಷ್ಟು ಜನಕ್ಕೆ ಮೊದಲೆಲ್ಲ ಬಡಿಸ್ತಾ ಇದ್ರು, ಋಷಿಮುನಿಗಳಿಗೆಲ್ಲ ಬಡಿಸ್ತಾ ಇದ್ರು. ಆಮೇಲೆ ನಾಲ್ಕು ಜನ ಊಟ ಮಾಡ್ತಿದ್ರು, ಭೀಮಸೇನ, ಅರ್ಜುನ, ನಕಲ, ಸಹದೇವ. ಧರ್ಮರಾಜ ಊಟ ಮಾಡ್ತಿದ್ದಿಲ್ಲ ಅಂತ ಮೊದಲು. ಮೊದಲು ನೀವು ಊಟ ಮಾಡಬೇಕು ಅಣ್ಣ, ನೀನು ಮಾಡಬೇಕು ಅಂದರೆ ಇಲ್ಲ, ನನ್ನಿಂದ ಕಾಡ್ಪಾಲಾಗಿದ್ದೀರಿ ನೀವು, ಎಷ್ಟು ಜವಾಬ್ದಾರಿ ಇದೆ ಪಾಪ. ದ್ಯೂತ ಆಡಿದ್ದ ನಾನು, ಕಾಡಿ ಬಂದಿರೋದು ನೀವು, ನಾನು ಸುಮ್ಮನೆ ಇರಲಿಕ್ಕಾಗಲಿಲ್ಲ, ಮೊದಲು ಊಟ ಮಾಡಬೇಕು ಅಂತಿದ್ದ. ಆಚಾರ್ಯರು ಬರೀತಾರೆ, ಅವ್ರು ಊಟ ಮಾಡೋ ಮನಸ್ಸು ಅವರಿಗಿಲ್ಲ ಅಣ್ಣನ ಬಿಟ್ಟು. ಆದರೆ ಆತ ಹಠ ಹಿಡಿದಿದ್ದ, ಅನುಲ್ಲಂಘ್ಯತ್ವ ತದಾಜ್ಞಾಯಾಹ ಅನುಜಾಹ ಪೂರ್ವಭೋಚಿನ. ಆಯಿತು ಅಂತ ಊಟ ಮಾಡ್ತಿದ್ದರು. ಪುಣ್ಯ ಬಂತು, ವಾಯುದೇವರಿಗೆ ಮೊದಲು ಊಟ ಮಾಡಿಸ್ತಿದ್ದಾನೆ ಭೀಮಸೇನ ದೇವರಿಗೆ. ಎಷ್ಟು ಪುಣ್ಯ ಬಂದಾಗಾಯ್ತಲ್ಲ, ಅದೇ ಒಂದು ದೊಡ್ಡ ಪುಣ್ಯದ ಸಾಧನೆ ಆಯಿತು ಪುಣ್ಯಾತ್ಮನಿಗೆ. ಆಮೇಲೆ ಧರ್ಮರಾಜ, ಭುಕ್ತವತ್ಸೇವ ಅನುಜೇಶು ಭುಂಕ್ತೇ ರಾಜ ಯುಧಿಷ್ಠಿರ. ರಾಜ ಮಹಾರಾಜ ಆತ, ರಾಜಸೂಯಾಗ ಮಾಡಿದವನು ಕೊನೆಗೆ ಊಟ ಮಾಡ್ತಿದ್ದಂತೆ. ಎಷ್ಟು ಪುಣ್ಯಾತ್ಮ, ಇವತ್ತು ಯಜಮಾನ ಮೊದಲು ಊಟ ಮಾಡೋದು, ಆ ಸ್ಥಿತಿ ಬಂದುಬಿಟ್ಟಿದೆ. ಕೊನೆಗೆ ಊಟ ಆತನು, ಕೊನೆಗೆ ಇನ್ನೊಬ್ಬರು ಇದ್ರು, ಕೃಷ್ಣೈಕಾ ಭುಂಜತೆ ಸದಾ, ಕೊನೆಗೆ ದ್ರೌಪದಿಗೆ ಊಟ, ಅಲ್ಲಿಗೆ ಕ್ಲೋಸ್ ಅಂತ. ಆ ರೀತಿ ವ್ಯವಸ್ಥೆ ಮಾಡಿಕೊಂಡು ಪ್ರತಿನಿತ್ಯ ಭೋಜನ ಮಾಡ್ತಿದ್ರಂತೆ. ಆ ದೊಡ್ಡ ಸ್ಥಿತಿಯನ್ನು ಮೊದಲು ಊಟ ಮಾಡಿ ತೋರಿಸಬಾರದು, ಕೊನೆಗೆ ಊಟ ಮಾಡೋ ಯಜಮಾನ ಅಂತ. ಮೊದಲು ಊಟ ಮಾಡಿದರೆ ಅತಿಥಿ ಆಗ್ತಾನೆ, ಕೊನೆಗೆ ಊಟ ಮಾಡಿದರೆ ಯಜಮಾನನಾಗ್ತಾನೆ. ಇವತ್ತಂತೂ ಯಜಮಾನಿ ಅಡುಗೆ ಮಾಡ್ತಾ ಮಾಡ್ತಾ ತಿಂದುಬಿಟ್ಟಿರ್ತಾರೆ, ಆಗಲೇ ರುಚಿ ಋಣ ನೆಲದಲ್ಲೇ ಮುಗಿಸಿಬಿಟ್ಟಿರ್ತಾರೆ. ಎಷ್ಟು ಪಾಪ ಬರ್ಬೋದು, ದೇವರಿಗಿಲ್ಲ ಯಾರಿಗೂ ಇಲ್ಲ, ಹಾಗೆ ಮಾಡಬಾರ್ದು. ಅದು ರುಚಿ ಆಗಬೇಕಲ್ಲ ಅಂತ ಕೇಳಿದರೆ, ನೀವು ತಿಂದು ನೋಡಿದ್ರೆ ರುಚಿ ಆಗೋದಿಲ್ಲ, ಮಾಡಿದರೆ ರುಚಿ ನೋಡಿ ಏನೋ ಗೊತ್ತಾ, ಇದೇ ರುಚಿ ಇರೋದು ಗೊತ್ತಾಗುತ್ತೆ ಅಷ್ಟೇ, ರುಚಿಯನ್ನು ಬರೋದಿಲ್ಲ. ಅದರಿಂದ ದೇವರಿಗೆ ಅಂತ ಮಾಡಿ ರುಚಿ ತಾನಾಗಿ ಬರುತ್ತೆ ಅಂತ ಹೇಳ್ತಾ, ದೇವರಿಗೆ ಅಂತ ಮಾಡಿ ರುಚಿ ತಾನಾಗಿ ಬರುತ್ತೆ, ಅತಿಥಿಗಳಿಗೆ ಮಾಡಿ ರುಚಿ ಬರುತ್ತೆ, ತನಗೆ ಅಂತ ಮಾಡಿಕೊಂಡ್ರೆ ಬರೋದಿಲ್ಲ. ಹೇಳ್ತಾರೆ ಯಾರು ತೈರ್ದತ್ತಾನ್ ಅಪ್ರದಾಯೇಭ್ಯೋ ಯೋ ಭುಂಕ್ತೇ ಸ್ಥಿರ ಏವ ಸಹ. ಯಾರು ಧರಿಗುರುಗಳಿಗೆ ಕೊಡದೆ ಐಶ್ವರ್ಯವಾದಿಗಳನ್ನು ಮಾಡದೆ ತಿಂತಾನೋ ಅವನು ತಿನ್ನೋರು ಅನ್ನ ಅಲ್ಲ, ಬರೀ ಪಾಪದ ರಾಶಿ ಅಂತ ಭಗವದ್ಗೀತೆ ಹೇಳು. ಹೀಗೆ ನಡೀತಾ ಇತ್ತು. ಭಗವಂತನಾದ ಕೃಷ್ಣ ಅಲ್ಲಿಗೆ ಬರ್ತಾನೆ, ಪಾಂಡವರು ನೋಡಲಿಕ್ಕೆ ಕೃಷ್ಣ ಬರ್ತಾನೆ. ನೋಡಬೇಕು, ಭಗವದ್ಭಕ್ತರು ಎಲ್ಲಿರ್ತಾರೋ ಭಗವಂತ ಅಲ್ಲಿ ಬರ್ತಾನಂತೆ. ಪಾಂಡವರು ಭಾರಿ ಖುಷಿಯಿಂದ ಆನಂದ ಪಟ್ಟರು. ವನವಾಸ ಅಂದರೆ ಅದು ಸಾರ್ಥಕವಾಯಿತು. ದೇವರು ದರ್ಶನ ಕೊಡೋದಾದರೆ ಅದಕ್ಕಿಂತ ವೈಕುಂಠ ಬೇಕಾ? ದುರ್ಯೋಧನ ಹತ್ರ ಒಂದ್ಸತ್ತು ಕೃಷ್ಣ ಹೋಗಲಿಲ್ಲ, ಅದು ರಾಜ್ಯನ? ದೇವರಿಲ್ಲದ ರಾಜ್ಯ ರಾಜ್ಯ ಅಲ್ಲ. ದೇವರಿದ್ದ ವನವಾಸ ಅಂದರೆ ವೈಕುಂಠ ಲೋಕ. ಪಾಂಡವರ ಜೀವನ ಆಗಿತ್ತು. ಇವತ್ತು ನಮ್ಮ ಜನಗಳ ಹಾಗೇನೆ, ಎಂಥದ್ದ ಮನೆ ಕಟ್ಟಿಸಿರ್ತಾರೆ, ಏನು ವೈಭವ ಇರುತ್ತೆ? ಒಂದು ಸಾಲಿಗ್ರಾಮ ಕೂಡ ಇರೋದಲ್ಲ ಮನೆಯೊಳಗೆ. ದೇವರಿಲ್ಲದ ಮನೆ ತಗೊಂಡು ಏನು ಮಾಡಬೇಕು? ದೇವರಿಲ್ಲದ ಮನೆ ಅಂದರೆ ಅದು ಮನೆಯಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪಾಂಡವರ ವನವಾಸ ವೈಕುಂಠವಾಸ ಇದ್ದಾಗಿತ್ತು. ಕೃಷ್ಣ ಸತ್ಯಭಾಮಾದೇವಿ ಸಮೇತ ಬರ್ತಾನೆ. ಅವರೆಲ್ಲ ಪಾಂಡವರು ತಮ್ಮ ಇದನ್ನು ಹೇಳ್ಕೊತಾರೆ. ದ್ರೌಪದಿ ಬಂದ್ರಂತೆ, ಮೊದಲೇ ಹೇಳಿದೆ, ಲೋಕದೃಷ್ಟಿಯಲ್ಲಿ ಹೇಳಬೇಕಾದ್ದೊಂದು, ಒಳಗೆ ಸತಿಶಾಮರ ಉಷಾದಿಗಳಿದ್ದಾರೆ, ಕೃಷ್ಣ ನೀನಿದ್ದಿ, ಭೀಮಸೇನಂತಹ ಗಂಡ, ಇವರೆಲ್ಲ ಇದ್ದಾರೆ, ಇಂತಹ ಹೊತ್ತಿನಲ್ಲಿ ನನಗೆ ಇಂಥ ಸ್ಥಿತಿ ಬಂತು ಅಂತ ಹೇಳಿಕೊಂಡ ತಕ್ಷಣ ಕೃಷ್ಣ ಹಿಡಿದನಂತೆ, ಧರ್ಮರಾಜ, ದ್ರೌಪದಿ, ನಾನು ಇಲ್ಲದೆ ಇದ್ದಿದ್ದಕ್ಕೆ ಹಾಗಾಯಿತು, ನಾನು ಇರಬೇಕಾಗಿತ್ತು, ಇದೆಲ್ಲ ಅವಳಗೆ ಬಿಡ್ತಿದ್ದಿಲ್ಲ ಅಂತ ಹೇಳ್ತಾರೆ. ನನ್ನ ಗಮನಕ್ಕೆ ಬರದೇ ಹೋಯಿತು, ದೇವರು ಎಷ್ಟು ಮೋಸ ಮಾಡ್ತಾರೆ ಗೊತ್ತೇ ಆಯ್ತಾ, ಕೃಷ್ಣ ಗಮನಕ್ಕೆ ಬರದೇ ಹೋಗಿಬಿಡ್ತಾನೆ. ಯಾರೋ ಹೇಳಿದ್ರೆ ಹೇಳುತ್ತದೆ, ಎಲ್ಲ ಬಾರದು ಅವನೇನೆ, ತೇಡವಿನ ತೃಣಮಗುವಿನ ಚಲತೆ ಲೋಕಕ್ಕೆ ಮಾತಾಡ್ತಾನೆ ಇರಬೇಕಾಗಿತ್ತು ಗೊತ್ತಾಗ್ತಿತ್ತು. ನಾನು ಯಾಕೆ ಹೊರಟೆ ಗೊತ್ತಲ್ಲ ನಿಮಗೆ ಅಂತ ಹೇಳ್ತಾನೆ. ಕೃಷ್ಣ ರಾಶಿಯಾಗ ಮೂದಿರುತ್ತೆ ಅಲ್ಲಿ ಕೂತಿರ್ತಾನೆ, ನಾರದ ಮುನಿಗಳು ಬರ್ತಾರೆ. ಕೃಷ್ಣ ಕೇಳ್ತಾನೆ, ನೃಪೇಶು ಕಬುದ್ಯಮಿ ನಾರದರೆ, ಈಗ ಯಾರು ನಮ್ಮ ಮೇಲೆ ದಂಡೆತ್ತಿ ಬರೋ ಯೋಚನೆ ಮಾಡ್ತಿದ್ದಾರೆ ಅಂತ ಕೇಳ್ತಾನೆ. ನಾರದರ ನ್ಯೂಸ್ ಪೇಪರ್ ಎಲ್ಲ ಮೀಡಿಯಾ ಆದರೆ ನಾರದರ ದೇವತೆಗಳೆಲ್ಲ ಕೂಡ ಈಗ ಸಾಲ್ವರಾಜ ಯುದ್ಧಕ್ಕೆ ಬಂದಿದ್ದಾನೆ ನಿಮ್ಮ ಮೇಲೆ ಅಂತ ಹೇಳಿದ್ದಾನೆ. ಸಾಲ್ವರಾಜ ಯುದ್ಧಕ್ಕೆ ಯೋಚನೆ ಮಾಡ್ತಿದ್ದಾನೆ ಕೃಷ್ಣ ಅಂತ ಹೇಳಿದ ತಕ್ಷಣ ಕೃಷ್ಣ ಏನು ಮಾಡಿದನಂತೆ, ಪ್ರದ್ಯುಮ್ನಾದನ್ನು ಕಳಿಸ್ಬಿಡ್ತೀವಿ, ಬೇಗ ಹೋಗಿ ನಾ ಬರ್ತೀನಿ ಅಂತ ಕಳಿಸ್ಕೊಡ್ತಂತೆ. ಹೊರಟ್ರಂತೆ ಸ್ವಲ್ಪ ಹೊತ್ತಿಗೆ ತಾನು ಹೊರಟ್ಬಿಡ್ತಾನೆ ಕೃಷ್ಣ. ಆ ಮೇಲೆ ಯುದ್ಧರ ಕರೆಯಲಿಕ್ಕೆ ಬರ್ತಾನೆ ಯುದ್ಧಕ್ಕೆ. ಕೃಷ್ಣ ಹೇಗೆ ಅಡ್ಜಸ್ಟ್ ಮಾಡಿದ್ದಾನೆ ನೋಡಬೇಕು. ಕೃಷ್ಣ ಹಿತ ಬಂದಿದ್ದರೆ ದುರ್ಗಾಂಧ ಯಾವ ಪ್ರತಿಜ್ಞೆ ಉಳಿತಿರಲಿಲ್ಲ. ಆದರೆ ಕೃಷ್ಣ ಉದ್ದೇಶಪೂರ್ವಕ ಪ್ರಾರಬ್ಧ ಕರ್ಮ ಆತನಿಗಿದೆ ಒಂದು. ಇನ್ನೊಂದು, ಆ ಕೃಷ್ಣ ಆ ಕಾಲಕ್ಕೆ ಇದ್ದಿದ್ರೆ ಜೂತ ನಡೀತಿರಲಿಲ್ಲ, ಏನೂ ನಡೀತಿರಲಿಲ್ಲ, ವಿಚಾರ ಬೇರೆ. ಕೃಷ್ಣನೇ ಹೇಳ್ಬಿಡ್ತಾನೆ, ಇರಬೇಕಾಗಿತ್ತಲ್ಲಿ, ಅನ್ಯಾಯಕ್ಕೆ ಅವಕಾಶ ಕೊಡ್ತಿದ್ದಿಲ್ಲ ನಾನು, ಅವರೆಲ್ಲ ಏನಾದ್ರು ಗಲಾಟೆ ಮಾಡಿ ಕೊಂದು ಹಾಕಿಬಿಡ್ತಿದ್ದೆ ಹೇಳ್ತಾನೆ ಕೃಷ್ಣ. ಶಕ್ರಿ ಎಲ್ಲ ಕಥೆ ಮುಗಿಸ್ಬಿಡ್ತಿದ್ದೆ ತಾನು. ಇದೆಲ್ಲ ಹಿಡ್ತಾ ತಾನು ಯಾತಕ್ಕೆ ಇರಲಿಲ್ಲ ಅಂದರೆ ಲೌಕಿಕ ಕಾರಣ ಕೊಡ್ತಾನೆ, ಬೇರೆ ಕೆಲಸ ಇತ್ತು ಹೋಗಿಬಿಟ್ಟೆ. ಒಳಗಿನ ಕಾರಣ ಏನು ಗೊತ್ತಾ, ಧರ್ಮರಾಜ ರಾಜಸೂಯಾಗವನ್ನು ಮಾಡಿದ್ದಾರೆ. ರಾಜಸೂಯಾಗ ಮಾಡ್ತಕ್ಕಂಥ ಅಧಿಕಾರ ಇರೋದು ಬ್ರಹ್ಮಪದವಿ ಬರೋರಿಗೆ ಮಾತ್ರ, ಬೇರೆಯವರಿಗಲ್ಲ. ಹೇಗೆ ಗೌತಮರ ಸಾಮ್ಯವನ್ನು ಬಯಸಿ, ವಶಿಷ್ಠರ ಸಾಮ್ಯವನ್ನು ಬಯಸಿ ಮಾಂಡವ್ಯರು ತಪಸ್ಸನ್ನು ಕಳ್ಕೋಬೇಕಾಯಿತೋ, ಆ ರೀತಿ ಧರ್ಮರಾಜನಿಗೆ ಒಂದು ದೊಡ್ಡ ದೋಷ ಬಂತು. ಅಧಿಕ ಪುಣ್ಯ ಅಂತ ಕರೀತಾರೆ. ಅಧಿಕ ಪುಣ್ಯದಿಂದಾಗಿ ಆತನ ಬುದ್ಧಿ ಕೆಟ್ಟು ಅಧಿಕ ಪುಣ್ಯ ಕಡಿಮೆ ಆಗಬೇಕೀಗ. ಊಟ ಒಳ್ಳೆಯದು, ಹೆಚ್ಚು ತಿಂದರೆ ವಾಂತಿ ಮಾಡಿಸ್ಬೇಕಾಗುತ್ತೆ, ಗೊತ್ತಿರಲ್ಲ, ಹೆಚ್ಚು ತಿಂದರೆ ವಾಂತಿ ಮಾಡಿಸ್ಬೇಕಾಗುತ್ತೆ ಹೇಗೋ ಆ ರೀತಿ. ಸ್ಪೀಡ್ ಒಳ್ಳೆಯದು, ಓವರ್ ಸ್ಪೀಡ್ ಕೆಟ್ಟದು ಆ ಟೈಪ್. ಅದಕ್ಕೆ ಹಂಪ್ಸ್ ಹಾಕಿರ್ತಾರೆ ಗೊತ್ತಲ್ಲ, ಗೋಡೆ ಕಟ್ಟದ ಕಟ್ಟಿರ್ತಾರೆ ಹಂಪ್ಸ್, ಅಷ್ಟು ಹಾಕಬಾರ್ದು. ಸರಿಯಾಗಿ ಹಂಪ್ ಹಾಕಿದರೆ ಅದು ಸ್ಪೀಡ್ ಕಟ್ಟರ್ ಆಗಬೇಕು, ವೆಹಿಕಲ್ ಕಟ್ಟರ್ ಆಗಬಾರ್ದು ಅಷ್ಟೇ. ಅಷ್ಟು ಸರಿಯಾಗಿ ಹಂಪ್ ಹಾಕೋ ಉದ್ದೇಶ ಸ್ಪೀಡ್ ಬ್ರೇಕ್ ಆಗಬೇಕು. ಅದೇ ರೀತಿ ಇಲ್ಲಿ ಅತಿ ಓವರ್ ಸ್ಪೀಡ್ ಮಾಡಿದಾಗ ಇದ್ಬೋದು ತೊಂದರೆ ಆಗಬಾರ್ದು, ಅವರಿಗೂ ತೊಂದರೆ ಆಗಬಾರ್ದು ಅಂತ ಅಧಿಕ ಪುಣ್ಯದ ಕಾನ್ಸೆಪ್ಟ್ ಇದೆ ನಮಗೆ. ಅಧಿಕ ಪುಣ್ಯವನ್ನು ಮಾಡಿದರೆ ಅದು ಹೋಗಲೇಬೇಕು, ಅದು ಜೀರ್ಣ ಆಗೋದಿಲ್ಲ, ಅದು ಹೋಗಲೇ. ಔಟ್ಲೆಟ್ ಒಂದು ಬೇಕು ಅದಕ್ಕೆ, ಔಟ್ಲೆಟಿಂದ ಮಾಡಬಾರ್ದು ಕೆಲಸ ಮಾಡಿದಾಗ ಔಟ್ಲೆಟ್ ಆಗಿ ಹೋಗಿಬಿಡುತ್ತಂತೆ ಅಷ್ಟೇ. ಇದು ಧರ್ಮರಾಜನಿಗಾಗಿದ್ದು, ವಾಣಿಮಂಡವರಿಗಾಗಿದ್ದು ಹಾಗೇನೆ, ಗೌತಮರ ಹಲ್ಲೆಯ ಪ್ರಸಂಗದಲ್ಲಿ ಗೌತಮರಿಗಾಗಿದ್ದು ಹಾಗೇನೆ, ಯಾವ ಶಾಪ ಕೊಟ್ಟ ಮೇಲೆ ಅವ್ರು ನಾರ್ಮಲ್ ಆಗ್ತಾರೆ. ಇದು ಧರ್ಮರಾಜನಿಗೆ ಹೀಗಾಗಬೇಕಾಗಿತ್ತು, ಅದಕ್ಕೆ ಆತನ ಕೈಲೇ ಜೂಜಾಡಿಸಿ ಕೆಲಸ ಮಾಡಿದ್ದಾರೆ. ಅಧಿಕ ಪುಣ್ಯದಿಂದ ಅಪಾಯ ಉಂಟು ಅಂತ ಹೇಳಿದರು. ನಮಗೆ ರೋಡ್ ಬ್ರೇಕರ್ಗಿಂತ ಈ ಇದು ಗೊತ್ತಾ, ವೋಲ್ಟೇಜ್ ಜಾಸ್ತಿ ಬಂದಾಗ ಕರೆಂಟ್ ಬರೋದೇ ಕಷ್ಟ, ಬಂದು ಜಾಸ್ತಿ ಬಂದುಬಿಟ್ರೆ ಪದಿತ ಆಗಿಬಿಡುತ್ತೆ, ಎಲ್ಲ ಸುಟ್ಟು ಹೋಗ್ಬಿಡುತ್ತೆ ಎಲೆಕ್ಟ್ರಾನಿಕ್ಸ್ ಎಲ್ಲ ಗೊತ್ತಲ್ಲ ನಮಗೆ. ಅದಕ್ಕೋಸ್ಕರ ಸ್ಟೆಬಿಲೈಸರ್ ಹಾಕಿರ್ತಾರೆ ನೋಡಿ, ಅದನ್ನು ಭಗವಂತ ಮಾಡ್ತಾರೆ. ನಮಗೆ ಕಡಿಮೆ ವೋಲ್ಟೇಜ್ ಇದ್ರೂ ಕಷ್ಟ, ಹೆಚ್ಚಿದ್ರೂ ಕಷ್ಟ, ಸರಿಯಾಗಿ ಸಪ್ಲೈ ಆಗಬೇಕು. ಪುಣ್ಯ ಆಗಿರಬೇಕು ಅಂತ ಹೇಳ್ತಾರೆ. ಪುಣ್ಯನ ಯೋಗ್ಯತೆಗೆ ತಕ್ಕಂತೆ ಇದ್ದರೆ ಅದು ಸಾಧಕ, ಹೆಚ್ಚಿದ್ರೆ ಬಾಧಕ. ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವ ನ ಸಂಶಯ, ಯೋಗ್ಯತೆಗೆ ಬೀರಿದ್ದನ್ನು ಇಷ್ಟಪಟ್ಟರೆ ಅವನು ಬಿದ್ದೇ ಬಿಡ್ತಾನೆ ಅಂತ ಶಾಸ್ತ್ರ. ಅದಕ್ಕೋಸ್ಕರ ಭಗವಂತ ತೋರಿಸ್ತಿದ್ದಾನೆ, ನಮಗೆ ಭಾರಿ ಹುಷಾರಾಗಿಬಿಡ್ತೇವೆ, ಇನ್ನು ಮೇಲೆ ಏನೋ ಮೂರೋ ಸಂಧ್ಯಾನ ಮಾಡಿ ಬಿಟ್ಟುಬಿಡೋಣ, ವಾರಕ್ಕೊಮ್ಮೆ ಮಾಡಿದರೆ ಸಾಕು, ಅದಕ್ಕೆ ಪುಣ್ಯ ಆದರೆ ಕಷ್ಟ ಅಲ್ಲ, ಅದನ್ನು ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ಇನ್ಮೇಲೆ ಬಿಟ್ಟುಬಿಟ್ರೆ ಇನ್ನೋ ಆಸೆ ಅಂತ ಕಾಣ್ತದೆ ಅಂತ ತಿಳ್ಕೊಂಬಿಟ್ಟು ಹೇಳ್ತಾರೆ. ಇದು ನಮಗೆ ಹೇಳಿದ್ದಲ್ಲೇ ಅಲ್ಲ ಅಂತ ಹೇಳ್ತಾರೆ, ನಮಗೆ ಹೇಳಿದ್ದಲ್ಲ, ದೇವಾನಾಮ್ಮ ಮುನೀನಾಮ್ಮ, ದೇವತೆಗಳಿಗೆ ಮುನಿಗಳಿಗೆ ಹೇಳಿದ್ದು, ನಮಗೆಲ್ಲ ಅಪ್ಲಿಕಬಲ್ ಅಲ್ಲ. ನಾವು ಮಿನಿಮಮ್ ಪುಣ್ಯನೇ ಮಾಡೋದಿಲ್ಲ, ಅಧಿಕ ಪುಣ್ಯ ಏನು ಮಾಡ್ತೀವಿ ಅಂತ ಹೇಳ್ತಾರೆ. ಮಿನಿಮಮ್ ಪುಣ್ಯ ಮಾಡಿದರೆ ಸಾಕಾಗಿದೆ, ಅಧಿಕ ಪುಣ್ಯ ಅಪ್ಲೈ ಆಗೋದಿಲ್ಲ. ದೃಷ್ಟಾಂತ ಕೊಡ್ತಾರೆ, ಸ್ಪೀಡ್ ಲಿಮಿಟ್ 10 KMPH ಹಾಕಿರ್ತಾರೆ, 10 km/h ಸ್ಪೀಡ್ ಯಾರಿಗಿದು, ವೆಹಿಕಲ್ಸ್ಗೆ. ನಮ್ಗೆ ಓಡಿದ್ರು 10 km ಓಡೋದಿಲ್ಲ, ಆದ್ದರಿಂದ ಪಾದಚಾರಿ ಪೆಡೆಸ್ಟ್ರಿಯನ್ಸ್ಗೆಲ್ಲ ಇದು, ಪಾದಚಾರಿಗಳಿಗೆಲ್ಲ ಅದೇನಿದ್ರು ವೆಹಿಕಲ್ ಇದ್ದವರಿಗೆ. ದೇವತೆಗಳಿಗೆ ಶಕ್ತಿ ಇದೆ, ಅವ್ರಿಗೆ ನಮಗೆಲ್ಲ ಹೇಳಿದ್ದಲ್ಲ ಅಂತ ಹೇಳಿಬಿಟ್ಟು ಆಚಾರ್ಯ ಸ್ಪಷ್ಟ ಮಾಡಿಬಿಡ್ತಾರೆ, ಸಮಸ್ಯೆನೇ ಇಲ್ಲ. ಪಾದಚಾರಿ ಎಂಬುದಕ್ಕೆ ಅರ್ಥ ಇದೆ, ಪಾದಚಾರಿ ನಮ್ಮ ಪ್ರಕಾರ ಕಾಲಿ ನಡ್ಕೊಂಡು ಹೋಗೋರು ಅಷ್ಟೇ. ಇದನ್ನು ಆಚಾರ್ಯರು ನ್ಯಾಯವಿರೋಧದಲ್ಲಿ ಉಪಯೋಗಿಸ್ತಾರೆ. ಪಾದಚಾರಿ ಏನು ಗೊತ್ತಾ, ಪಾದ ಅಂದರೆ 1/4 ಅಂತ ಅರ್ಥ. 1/4 ನಾವು ಮಾಡೋದೇ 1/4, 125% ಅಂದರೆ ಫೇಲು, ಇನ್ನೇ ಓವರ್ ಆಗುತ್ತೆ ನಮ್ಗೆ ಹೇಳ್ತಾರೆ ಪಾದಚಾರಿಗಳು ಅಂದರೆ ಅಷ್ಟೇ. 1/4 ಧರ್ಮ ಮಾಡೋರು ಅಂತ ಅರ್ಥ. 1/4 ಧರ್ಮ, 1000 ಗಾತ್ರಿ ಮಾಡಬೇಕು, 10 ಮಾಡ್ತಾರೆ ಅಲ್ಲಿಗೆ ಮುಗೀತು ಕತೆ, 30 ಮಾಡಬೇಕು 9 ಮಾಡ್ತಾರೆ ಕತೆ ಮುಗೀತು. ಎಷ್ಟು ಪುಣ್ಯ ಬಂತು ನಮಗೆ, ಈಗ ಬಿಟ್ಟು ಪಾಪ ಜಾಸ್ತಿ ಬಂತು, ಮಾಡಿದ ಪುಣ್ಯಕ್ಕಿಂತ ಬಿಟ್ಟು ಪಾಪ ಜಾಸ್ತಿ ಇದೆ. ಒಂದು ಸಂಧ್ಯಾ ಒಂದು ಸಕಾಲಕ್ಕೆ ಮಾಡದೆ ಹೋದರೆ ಸೂರ್ಯ ಹತ್ಯಾ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಸಕಾಲಕ್ಕೆ ಮಾಡಿದವರು ಸಂಧ್ಯಾನೆ ಮಾಡದೆ ಹೋದ್ರಲ್ಲ, ಸಕಾಲಕ್ಕೆ ಮಾಡಿದವರು ಸೂರ್ಯನ ಕೊಂದ ಪಾಪ ಬರುತ್ತಂತೆ. ಇದು ಮಾಡದೇ ಇದ್ದವರಿಗೆ ಎಷ್ಟು ಪಾಪ ಬಂದಿರಬಹುದು, ಆದ್ದರಿಂದ ನಮಗೆ ಅಪ್ಲೈ ಆಗೋದಲ್ಲ ಇದು. ದೇವಾನಾಮ್ವ ಮುನೀನಾಮ್ವ, ಕೃಷ್ಣ ಕಥೆ ಶುರು ಮಾಡ್ತಾನೆ ನೋಡು. ಧರ್ಮರಾಜ, ಸಾಲ್ವರ ಬಂದಿದ್ದ ಅಂತ ಹೋದೆ ನಾನು, ಸಾಲ್ವ ವಿಚಿತ್ರವಾದ ರಾಕ್ಷಸ, ಅವನು ಬ್ರಹ್ಮದತ್ತನ ಮಗ, ಹಂಸಡಿಬಿಕರ ಸಹೋದರ, ಮೊನ್ನೆ ಅವ್ರಿಗೆ ಸತ್ಯದ ಕೇಳಿದ್ದೇವೆ. ಅವನ ಸಹೋದರ ಸಾಲ್ವರಾಜ. ಅವನಿಗೊಂದು ಬರೀ ವಿಮಾನ ಅಲ್ಲ, ಸೌಭಪುರ ಇತ್ತಂತ ಅವನಿಗೆ. ಇನ್ನೂ ಯೋಚನೆ ಮಾಡಿದರೆ ಎಷ್ಟು ಅಡ್ವಾನ್ಸ್ಡ್ ಕಲ್ಪನೆ ಹೇಳ್ತಿದ್ದಾರೆ. ಆಕಾಶದಲ್ಲೇ ಪಟ್ಟಣ ಕಟ್ಟಿದ್ದು, ಸಿಟಿ ಏರಿಯಲ್ಲಿ ಸಿಟಿ ಇತ್ತಂತ ಅವನಿಗೆ. ಬರೀ ಪುಷ್ಪಕದಂತೆ ಅಲ್ಲ, ಸಿಟಿ ಓಡಾಡ್ತಿತ್ತಂತೆ ಮೇಲೆ, ಅದು ಮೂವ್ ಆಗ್ತಿತ್ತಂತೆ, ಆ ರೀತಿ ಓಡಾಡ್ತಿದ್ದಂತೆ. ಬಹುಶಃ ಮುಂದೆ ಯಾವ ಕಾಲಕ್ಕೆ ಬರುತ್ತೋ ಗೊತ್ತಿಲ್ಲ. ಅದನ್ನು ಘಟನೆ ನಾವು ಮಾಡಿದ್ದೀವಿ ಅಂತ ಹೇಳ್ತಾರಷ್ಟೇ. ಈಗ ಅಲ್ಲಿ ವರ್ಣನೆ ಮಾಡಿಯಾಗಿದೆ ಮಹಾಭಾರತ. ಸೌಭಪುರದ ಅಧಿಪತಿ ವಿಮಾನ ಕಮ್ ಸಿಟಿ ಆ ರೀತಿ ಇತ್ತಂತೆ. ದೊಡ್ಡ ಸಿಟಿ, ದೊಡ್ಡ ವಿಮಾನ ಕುತ್ಕೊಂಡು ಓಡಾಡ್ತಿದ್ದ. ಅವನು ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾನೆ, ಯುದ್ಧ ನಡೀತಾ ಇತ್ತು. ಆ ಸಮಯಕ್ಕೆ ಇನ್ನೂ ಕೃಷ್ಣ ಬಂದಿರಲಿಲ್ಲ. ಪ್ರದ್ಯುಮ್ನರಿಗೂ ಅವನಿಗೆ ಯುದ್ಧ ನಡೀತಂತೆ. ಏನು ಮಾಡಿದ್ರು ಪ್ರದ್ಯುಮ್ನ ಗೆಲ್ಲಕ್ಕಾಗ್ತಾ ಇಲ್ಲ. ಅವನಿಗೆ ತುಂಬ ವರ ಇತ್ತು ಸೌಭನಿಗೆ, ಭಾರಿ ಸಿಟ್ಟು ಬಂತು ಅವನಿಗೆ. ಕೃಷ್ಣ ಒಂದು ಹೋಗಬೇಕಾದ್ರೆ ಒಂದು ಬಾಣ ಕೊಟ್ಟಿದ್ದಂತೆ, ಎಮರ್ಜೆನ್ಸಿಗೆ ಇಟ್ಟುಕೊಂಡು ಕೊಟ್ಟಿದ್ದಂತೆ. ಇದು ಪ್ರಯೋಗ ಮಾಡಿದರೆ ಅವನು ಹೋಗ್ತಾ ರಕ್ಷಣೆ ಇರುತ್ತೆ ಅಂತ ಕೊಟ್ಟಿದ್ದಂತೆ. ಪ್ರದ್ಯುಮ್ನ ಬಾಣ ತಗೊಳ್ಳೋದಕ್ಕೆ ಹೋಗ್ತಾನೆ, ತಕ್ಷಣ ಅಶರೀರವಾಣಿ ಹೇಳುವ, ಕಿವಿಯಲ್ಲಿ ಕಿವಿ ಶಬ್ದ ಕೇಳುತ್ತೆ, ಪ್ರದ್ಯುಮ್ನ ಬಾಣವನ್ನು ಹೊಡಿಲಕ್ಕೆ ಹೋಗಬೇಡ, ಅದು ಅಪೂರ್ವವಾದ ಬಾಣ, ಆ ಬಾಣ ಹೊಡೆದ್ರೆ ಸಾಯಲೇಬೇಕು ಸಾಲ್ವ. ಆದರೆ ಭಗವಂತ ಸಂಕಲ್ಪ ಮಾಡಿದ್ದಾರೆ, ಕೃಷ್ಣ ತಾನು ಕೊಲ್ಲಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಪರಶುರಾಮ ರೂಪದಿಂದ ಕೊಲ್ಲದೇನೆ ಸಾಲ ರೂಪ ಸಾಲ್ವನನ್ನು ಕೊಲ್ಲಬೇಕು, ಕೃಷ್ಣ ರೂಪ ಕೊಲ್ತೇನೆ ಅಂತ ತಾನೇ ಸಂಕಲ್ಪ ಮಾಡಿದ್ದಾನೆ. ಆದ್ದರಿಂದ ಕೃಷ್ಣನೇ ಕೊಲ್ಲಬೇಕು, ನೀನು ಉಪಯೋಗಿಸ್ಬೇಡ ಬಾಣ. ಅವನು ನೋಡಿದ್ರೆ ಹೊಡಿತಿದ್ದಾನೆ, ಉಪಯೋಗಿಸ್ಬೇಡ ಅಂತ ಹೇಳ್ತಾರೆ. ನಮ್ಮ ಗತಿ ಏನಾಗಬೇಕು ಅಂದರೆ ನೀನು ಯೋಚನೆ ಮಾಡಬೇಡ, ಸುಮ್ಮನೆ ಇರು. ಅವನ ಮನಸ್ಸನ್ನು ಚೇಂಜ್ ಮಾಡ್ತೇನೆ ನಾನು ಅಂತ ಹೇಳಿ ವಾಯುದೇವ್, ಅವನ ಮನಸ್ಸನ್ನು ಚೇಂಜ್ ಮಾಡ್ತೇನೆ ನಾನು ಅಂತ ಹೇಳಿ ತರ್ ಸುಮ್ಮನೆ ಆಗಿಬಿಡ್ತಾನೆ. ಅವನಿಗೆ ಬುದ್ಧಿ ಹೇಗೆ ಪ್ರೇರೇಪಣೆ ಮಾಡ್ತು ಅಥವಾ ವಾಯುದೇವರು ಹೇಗೆ ಪ್ರೇರೇಪಣೆ ಮಾಡಿದ್ರು ಅಂತ ಕೇಳಿದರೆ, ಇದ್ದಕ್ಕಿದ್ದಾಗ ಅವ್ನು ಬೈಂಡ್ ಚೇಂಜ್ ಆಗಿಬಿಡ್ತಂತೆ ಕಾಲ್ವನಿಗೆ. ಏನಂತ, ನಾನು ಎಷ್ಟು ದೊಡ್ಡ ರಾಜ, ನಾನು ಎಷ್ಟು ಸಿಕ್ಕಾಪಟ್ಟಿ ಹೆಸರು ಮಾಡಿದವನು, ಪ್ರದ್ಯುಮ್ನ ಹುಡುಗ, ಇವನ ಮೇಲೆ ಯುದ್ಧ ಮಾಡೋದ? ಬಾಲ ಕಲಹೇರಚ ಹಿಮನೇನ, ಈ ಹುಡುಗ ಜೊತೆ ಯುದ್ಧ ಮಾಡೋ ಸರ್ರು ವಾಪಸ್ ಹೋಗಿಬಿಡ್ತಂತೆ. ಪ್ರೇರೇಪಣೆ ಹೇಗೆ ಮಾಡ್ತಾರೆ ದೇವತೆಗಳು ಗೊತ್ತಾಯ್ತಾ. ಈಗ ಅದಕ್ಕೆ ನಾವು ಏನೋ ಯೋಚನೆ ಬಂತು, ನಮ್ಮ ಯೋಚನೆ ಅಲ್ಲ, ಪ್ರೇರೇಪಣೆ ಮಾಡತಕ್ಕಂತೆ ಬರುತ್ತೆ ಹೊರತು ನಮ್ಮ ಕೈಯಲ್ಲಿಲ್ಲ ಅದು. ಗೊತ್ತು ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಎಂತೂ ರಕ್ಷಿತು ಮಿಚ್ಚಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್. ಮಹಾಭಾರತದ ಶ್ಲೋಕ ಅದು, ಇದರ ರೀತಿಯಲ್ಲಿ ಮಾತು ಬರುತ್ತೆ. ದೇವತೆಗಳು ಡೈರೆಕ್ಟ್ ಬಂದು ಮಾತಾಡೋದಿಲ್ಲ ನಮ್ಮ ಜೊತೆಗೆ, ಏನು ಮಾಡಿಸೋಕೆ ಬುದ್ಧಿಯಿಂದ ಪ್ರೇರೇಪಣೆ ಮಾಡ್ತಾರೆ ಅಂತ ಹೇಳ್ತಾರೆ. ನಮಗೆ ರಿಮೋಟ್ ಅರ್ಥ ಆಗುತ್ತೆ, ದೇವತೆಗಳು ರಿಮೋಟ್ ಕಂಟ್ರೋಲ್ ಮಾಡ್ತಾರೆ ಅಷ್ಟೇ ಹೊರತು ನಮಗೆ ಬೇರೆ ರೀತಿ ಅರ್ಥ. ಇದು ಹೊರಗಿಂದ ಬೇರೆ, ಒಳಗಿಂದ ಬರೋದು ಬೇರೆ. ಒಬ್ಬ ದನ ಕಾಯನ್ನು ಇಡ್ತಾನೆ, ದನಗಳನ್ನು ಓಡಿಸ್ತಾನೆ, ಕೋಲ್ ಹಿಡ್ಕೊಂಡು ಹಾಗೆ ಹೇಗೆ ಅಂತ ಹೇಳ್ತಾನೆ. ಆ ರೀತಿ ದೇವತೆಗಳು ಎದುರಿ ಕಾಣೋದಿಲ್ಲ ನಮಗೆ, ಒಳಗಿಂದ ಮಾಡ್ತಾರೆ. ಈ ಸಾಲ್ವನಿಗೆ ಹಾಗೆ ಮಾಡ್ತಾರೆ, ಸಾಲು ಹೋಗಿಬಿಡ್ತಾನೆ ಕಡೆ. ಅಷ್ಟೊತ್ತಿಗೆ ಕೃಷ್ಣ ಬರ್ತಾನೆ, ಮತ್ತೆ ಸಾಲು ಬರ್ತಾನೆ, ಯುದ್ಧ ನಡೆಯುತ್ತೆ. ಅವನು ಭಾರಿ ಮಾಯಾವಿ ಸಾಲ್ವ, ಅದಕ್ಕೊಂದು ಕತೆ ಭಾಗವತದಲ್ಲಿ ಎರಡು ಮೂರು ಅಧ್ಯಾಯ ಹೇಳ್ತಾರೆ, ಅದಕ್ಕೆಲ್ಲ ಹೊತ್ತಿಲ್ಲ. ಕೊನೆಗೆ ಕೃಷ್ಣ ಪರಮಾತ್ಮರು ಕೊಂದು ಹಾಕಿಬಿಡ್ತಾನೆ. ಈ ರೀತಿ ಆಯಿತು ನೋಡು ಧರ್ಮರಾಜ, ಅದಕ್ಕೆ ಇರಲಿಲ್ಲ ನಾನು, ಇದ್ದಿದ್ದರೆ ಎಲ್ಲ ಮಾಡ್ತಿದ್ದೆ ಅಂತ ಹೇಳಿದನಂತೆ. ಆಗ ದ್ರೌಪದಿ ಹೇಳು ಮಾತು ತುಂಬ ಬರುತ್ತೆ, ಒಂದು ಸುಮಾರು ಹೆಚ್ಚಿಗೆ ನೂರಾರು ಶ್ಲೋಕ ದ್ರೌಪದಿ ಮಾತಾಡ್ತಾರೆ. ಆಗ ಕೃಷ್ಣ ಕೊನೆ ಹೇಳ್ತಾರೆ, ದ್ರೌಪದಿ ನಾನು ಮಾತು ಕೊಡ್ತಾ ಇದ್ದೇನೆ, ಯಾರು ಇದನ್ನು ತಲೆಗೂದಲು ಕೈ ಹಾಕಿ ಬಿಚ್ಚಾಗಿ ಮಾಡಿದರಲ್ಲ, ಅವರ ಹೆಂಡಿಂದರೆಲ್ಲ ತಮ್ಮ ಪತಿಗಳ ಶವವನ್ನು ಆಲಿಂಗನ ಮಾಡಿಕೊಂಡು ಗೋಡಾಡ ದೃಶ್ಯವನ್ನು ನಾನು ತೋರಿಸ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣನ ಪ್ರತಿಜ್ಞೆ ಆಯ್ತಲ್ಲಿ ದೃಷ್ಟಿಯಿಂದ, ಅವ್ರು ಯಾರ್ಯಾರು ನಿನ್ನ ತಲೆ ಕೂದಲು ಮುಟ್ಟಿದ್ರಲ್ಲ ಅವ್ರ ವಂಶ ನಿರ್ವಂಶವಾಗಬೇಕು, ಅವರೆಲ್ಲರ ಹೆಂಡಂದಿರು ಕೂಡ ತಮ್ಮ ಗಂಡಂದಿರ ಶವವನ್ನು ಆಲಿಂಗನ ಮಾಡಿಕೊಂಡು ಕೂದಲು ಬಿಚ್ಚಿಕೊಂಡು ಓಡಾಡಾಗಿ ಮಾಡ್ತೇನೆ ಆಯ್ತಾ, ವೈದವ್ಯದ ಸಂಖ್ಯಾತ ಇನ್ನ ಹೇಳಿದೆ ಅಂತ ಹೇಳಿ ಕೃಷ್ಣ ಮಾತು ಕೊಟ್ಟಂತೆ. ಭೀಭತ್ಸು ಶರಸಂಚಿನ್ನಾನ್ ಅಂತ ಹೇಳ್ತಾರೆ, ಆ ವಿಷಯ ಮುಂದೆ ಹೇಳ್ತಾರೆ. ಇಷ್ಟು ಮಾಡಿ ಕೃಷ್ಣ ಅಲ್ಲಿಂದ ಬರ್ತಿರ್ತೇನೆ, ಹಾಗೆ ಯೋಚನೆ ಮಾಡಬೇಡಿ ಅಂತ ಹೊರಟಂತೆ ಕೃಷ್ಣ. ಹೋಗಬೇಕಾದ್ರೆ ಅಭಿಮನ್ಯುವನ್ನು ಕರ್ಕೊಂಡು ಹೋಗ್ತಾನೆ ಕೃಷ್ಣ. ಸುಭದ್ರಾಮ ಅಭಿಮನ್ಯುಂಚ ರಥಮ ಆರೋಪ್ಯ ಕೇಶವ, ತನ್ನ ತಾನು ತಂಗಿ ತಾನೆ, ಸುಭದ್ರನ ಕರ್ಕೊಂಡು ಹೋಗ್ತಾನೆ, ಅಭಿಮನ್ಯು ಕರ್ಕೊಂಡು ಹೊರಟೋಗ್ತಾನೆ. ಆಮೇಲೆ ಉಪಪಾಂಡವರನ್ನ ದ್ರೌಪದಿ ಮಕ್ಕಳ ದುಷ್ಟದ್ಯುಮ್ನ ಕರ್ಕೊಂಡು ಹೋಗ್ತಾನೆ. ಕಾಶಿರಾಜ ಸುತಾಭಪಿ, ಕಾಶಿರಾಜ ಒಂದು ಕಾಳಿದೇವಿನ ಕರ್ಕೊಂಡು ಹೋಗ್ತಾರೆ. ಒಬ್ಬೊಬ್ಬರೆಲ್ಲ ತಮ್ಮ ತಮ್ಮ ತಾನು ಕರ್ಕೊಂಡು ಹೊರಟೋಗ್ಬಿಡ್ತಾರೆ. ಕೃಷ್ಣ ದ್ವಾರಕಿಗೆ ಅಭಿಮನ್ಯು ಕರ್ಕೊಂಡು ಹೋದ ಮೇಲೆ ಉಪಪಾಂಡವರೆಲ್ಲ ಸ್ವಲ್ಪ ದಿವಸ ದೃಷ್ಟದ್ಯುಮ್ನ ಹತ್ರ ಇದ್ದು ಆಮೇಲೆ ನಾವು ಅಭಿಮನ್ಯು ಹತ್ರ ಇರ್ತೇವೆ ಅಂತ ಅವರು ಅಲ್ಲಿಗೆ ಅವ್ರು ದ್ವಾರಕಿಗೆ ಹೊರಟುಬಿಟ್ರು. ಹುಡುಗರೆಲ್ಲ ಒಂದು ಕಡೆ ಸೇರ್ಕೊಂಡ್ಬಿಡ್ತಾರೆ. ಕೃಷ್ಣನ ಮಾರ್ಗದರ್ಶನದಲ್ಲಿ ಬೆಳೀತಾ ಇದ್ದಾರೆ, ಯುದ್ಧ ಕಾಲಕ್ಕೆ ಒಳ್ಳೆ ಉಪಯೋಗಿಸ್ತಾರೆ ತಮ್ಮ ಶಕ್ತಿಯನ್ನು ಅವರು. ಇಷ್ಟೆಲ್ಲ ನಡೀತು. ಹಾಗಿದ್ದ ಕಾಲಕ್ಕೆ ಈ ಕಡೆ ಭಗವಂತನಾದ ಕೃಷ್ಣ ತಾನು ದ್ವಾರಕಿಗೆ ಬಂದು ಸಂಕಲ್ಪ ಮಾಡ್ತಾ ಇದ್ದಾನೆ. ಈ ಕಡೆಗೆ ಒಂದು ವರ್ಷ ಕಳೀತು, ಪೂರ್ತಿ ಒಂದು ವರ್ಷ ಕಳೀತು. ಪಾಂಡವ ರಣವಾಸ ಶುರು ಮಾಡಿ ಯಥಾಪ್ರಕಾರ ಧರ್ಮರಾಜ ನಿತ್ಯ ಪಾಠ ಪ್ರವಚನ ಕೇಳೋದು, ಅಕ್ಷಯ ಪಾತ್ರೆಯಿಂದ ಊಟ ಹಾಕಿಸೋದು, ತಪಸ್ ಮಾಡ್ಕೊಂಡು ಇದ್ದುಬಿಡ್ತಾನೆ ಆರಾಮವಾಗಿ. ಭೀಮಸೇನ ದ್ರೌಪದಿ ಇಬ್ಬರು ಮಾತಾಡ್ಕೋತಾರೆ, ಈ ರೀತಿ ಧರ್ಮರಾಜ ಇದ್ದರೆ ಮುಂದೆ ಗತಿ ಏನು, ಆರಾಮ ನಿಶ್ಚಿಂತೆಯಾಗಿ ಇದ್ದುಬಿಟ್ಟಿದ್ದಾನೆ ಅಂತ. ಹನ್ನೆರಡಲ್ಲಿ ನೂರು ಸಾವಿರ ಪರವಾಗಿಲ್ಲ ಇದ್ದುಬಿಟ್ಟಿದ್ದಾನೆ, ಹೀಗಿದ್ದರೆ ಗತಿ ಏನಾಗಬೇಕು. ಆತ ರಾಜ, ಧರ್ಮ ಭ್ರಷ್ಟನಾಗಿಬಿಟ್ಟಿದ್ದಾನೆ. ಈಗಾಗಲೇ ಮಾಡಬಾರದ್ದನ್ನು ಮಾಡಿದ್ದಾನೆ, ಮಾಡಬೇಕಾದ್ದನ್ನು ಮಾಡ್ತಾ ಇಲ್ಲ, ಎರಡಾಗಿದೆ. ದ್ಯೂತ ಆಡಬಾರ್ದಾಗಿತ್ತು ಆಡಿಬಿಟ್ಟ, ತಿದ್ದಿಕೊಂಡು ದುರ್ಯೋಧನ ನಾಶ ಮಾಡಿ ವಾಪಸ್ ಬರೋಕ್ಕೂ ಬರ್ತಾ ಇಲ್ಲ. ದ್ರೌಪದಿ ಈಗ ನೀನು ಹೋಗು, ಪೀಠಿಕೆ ಹಾಕು, ನಾನು ಬಂದು ಮುಂದುವರಿಸ್ತೇನೆ ಅಂತ ಹೇಳಿದರು. ಒಂದು ಇಂಟರ್ನೇಷನ್ ಕೊಡಬೇಕು. ದ್ರೌಪದಿ ಹೋಗ್ತಾರೆ ಧರ್ಮರಾಜನತ್ರ, ಏಕಾಂತ ಸ್ಥಳದಲ್ಲಿ ಹೋಗ್ತಾರೆ. ಧರ್ಮರಾಜ ಮಾತಾಡಿಸ್ತಾನೆ, ದ್ರೌಪದಿ ಹೇಳ್ತಾರೆ, ರಾಜ ನಾನು ಎರಡು ದೊಡ್ಡ ಆಶ್ಚರ್ಯಗಳನ್ನು ಕಂಡೆ ಆ ಸಭೆಯಲ್ಲಿ ಅಂತ ಹೇಳಿದ್ರಂತೆ. ಮಾತಾಡುವ ಒಳ್ಳೆ ಫಲಾತ್ಮಕವಾಗಿ ಮಾತಾಡ್ತಾರೆ. ಏನು ಅಂತ ಕೇಳ್ತಾರೆ. ಒಂದು, ನಾವೆಲ್ಲ ಕಾಡಿ ಹೊರಟಾಗ ಆ ದುರ್ಯೋಧನ ಅದರಲ್ಲಿ ಹುಚ್ಚೆದ್ದು ಕುಣಿದ್ರು. ಆದರೆ ಊರಿಗೂರೇ ದುಃಖಪಟ್ಟಿತು, ಜನಗಳೆಲ್ಲ ದುಃಖಪಟ್ಟರು, ಎಷ್ಟು ವ್ಯಥೆಪಟ್ಟರು. ಆದರೆ ದುರ್ಯೋಧನ ಇದ್ದಾನಲ್ಲ, ಅವನ ತಮ್ಮಂದಿರಿದ್ದಾರಲ್ಲ, ಅವ್ರ ಕಣ್ಣಲ್ಲಿ ಒಂದು ಚೂರು ನೀರು ಬರಲಿಲ್ಲ, ಅಯ್ಯೋದು ಪಶ್ಚಾತ್ತಾಪನೇ ಬರಲಿಲ್ಲ. ದೊಡ್ಡ ಆಶ್ಚರ್ಯ ಇದು, ಎಂಥವ್ರಿಗೂ ಸ್ವಲ್ಪ ಏನು ಅನಿಸಲಿಲ್ಲ ಅವರಿಗೆ, ಪೂರ್ತಿ ಪಾಪಿಗಳು ಅಂತ. ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ, ನೀನು ಅಂತ ಹೇಳ್ತಾರೆ. ಏನು ನೀನು ಆಶ್ಚರ್ಯ ಅಂದರೆ, ನಾನು ಜೂಜಾಡಿಬಿಟ್ಟೆ ಅನಿಸ್ತಾನೇ ಇಲ್ವಲ್ಲ, ನನಗೆ ಇಷ್ಟ ಆದರೂ ಕೂಡ ತಪ್ಪು ಮಾಡಿ ಅನಿಸ್ತಾನೇ ಇಲ್ವಲ್ಲ, ಏನಾಗಬೇಕು, ಏನು ಆಶ್ಚರ್ಯ ಅಂದ್ರಂತೆ. ಆಗ ಧರ್ಮರಾಜ ಸ್ವಲ್ಪ ಯೋಚನೆ ಶುರುವಾಯಿತು. ದ್ರೌಪದಿ ಏನು ಮಾತಾಡ್ತಾ ಇದ್ದೀಯ ಅಂತ ಕೇಳ್ತಾರೆ. ಹೇಳ್ತಾರೆ, ರಾಜ ಭಾರಿ ತಪ್ಪು ಮಾಡಿರೋದು, ನೀನು ಜೂಜ ಆಡಬಾರ್ದಾಗಿತ್ತು, ಆಡಿದ್ದೆ, ಹೋಗ್ಲಿ ಬಿಡು, ಅದು ಸರಿ ಮಾಡ್ಕೋಬೇಕೋ ಬೇಡ, ಈಗ ತಪ್ಪಲ್ಲವೇ ಮಾಡಿದ್ದು ಅಂತ ಹೇಳಿದರೆ ಧರ್ಮರಾಜ ಹೇಳ್ತಾನೆ, ಹಾಗೆಲ್ಲ ಇಲ್ಲ, ಎಲ್ಲ ದೇವರಿಚ್ಛೆ ಅಂತ ಹೇಳಿಬಿಡ್ತಾರೆ. ನಾವು ಮಾಡೋದು ಹಾಗೆ ತಾನೆ, ಸಂಧ್ಯಾದಿ ಮಾಡೋದೆಲ್ಲ ದೇವರಿಚ್ಛೆ, ದೇವ್ರ ಪೂಜೆ ಮಾಡಿದ್ರೆ ದೇವರಿಚ್ಛೆ, ಏಕಾಶಿ ಮಾಡಿದ್ರೆ ದೇವರಿಚ್ಛೆ, ಊಟ ನಮ್ಮಿಚ್ಛೆ ಮಾಡಿ ಹಾಕ್ಬಿಡ್ತಾರೆ. ಇದು ನಾವು ಮಾಡೋದು, ನಾವೆಲ್ಲ ಯಾವುದೇ ಶಾಸ್ತ್ರ ವಿಚಾರ ಬಂದರೆ ದೇವ್ರ ಮೇಲೆ ಹಾಕಿಕೊಳ್ಳೋ, ಬೇರೆ ತಂದ್ರೆ ನಮ್ಮ ಮೇಲೆ ಹಾಕ್ಕೊಳ್ಳೋ. ಧರ್ಮರಾಜ ಮಾತಾಡಿಬಿಡ್ತಾನೆ, ರಾಜ ಹಾಗೆಲ್ಲ ಮಾತಾಡಬಾರ್ದು, ನೋಡು ದ್ರೌಪದಿ, ಕ್ಷಮಾ ಸರ್ವತ್ರ ಧರ್ಮ, ಕ್ಷಮೆಗಿಂತ ದೊಡ್ಡ ಗುಣ ಅಂತ ಹೇಳ್ತಾರೆ. ತಕ್ಷಣ ಹೇಳ್ತಾರೆ, ಕ್ಷಮಾ ಸರ್ವತ್ರ ಧರ್ಮೋನ ಪಾಪಹೇತುಶ್ಚ ದುರ್ಜನೆ. ಧರ್ಮರಾಜ ಎಂದೂ ಕೂಡ ಕ್ಷಮೆ ಎಲ್ಲರಿಗೂ ಒಳ್ಳೆಯದಲ್ಲ, ದುರ್ಜನನ್ನು ಕ್ಷಮಿಸಬಾರ್ದು, ತಪ್ಪನ್ನು ಕ್ಷಮಿಸಬಾರ್ದು. ರೋಗನ ಎಕ್ಸ್ಕ್ಯೂಸ್ ಮಾಡಿದಾಗುತ್ತೆ ಅಷ್ಟೇ, ತಡ್ಕೊಳ್ಳಿ, ರೋಗ ಬಂದ ಪರವಾಗಿರೋದು ಬಿಟ್ಟರೆ ಕೊಂದ ಹಾಕ್ಬಿಡುತ್ತೆ ನಮ್ಮನ್ನು ಅಷ್ಟೇ. ದೇಹಕ್ಕೆ ರೋಗ ಹೇಗೋ, ಮನಸ್ಸಿಗೆ ಸಮಾಜಕ್ಕೆ ಪಾಪಿಗಳು ಹಾಗೆ, ಅವ್ರನ್ನ ಕ್ಷಮಿಸಬಾರ್ದು. ಆ ರೀತಿ ಮಾಡೋದಾದರೆ ಇನ್ನೂ ಪಾಪ ಜಾಸ್ತಿ ಆಗುತ್ತೆ ಅಷ್ಟೇ, ಕ್ಷಮಿಸಿದವರಿಗೂ ಪಾಪ ಬರುತ್ತೆ ಗೊತ್ತಾ, ಕ್ಷಮಿಸಬಾರ್ದು ಅಂತ ಹೇಳ್ತಾರೆ ಧರ್ಮರಾಜ. ಹಾಗೆ ಋಷಿಮುನಿಗಳು ಕ್ಷಮೆ ಮಾಡೋದಿಲ್ವ ಅಂತ ಕೇಳ್ತಾನೆ ಧರ್ಮರಾಜ. ದ್ರೌಪದಿ ಹೇಳ್ತಾರೆ, ನೀನು ಋಷಿಮುನಿಗಳಲ್ಲ ನೀನು ಅಂತ, ಋಷಿಮುನಿಗಳಲ್ಲ ನೀನು, ಯಾರು ನೀನು, ರಾಜ ನೀನು, ರಾಜನಿಂದಾಗಿ ಧರ್ಮ ಉಳಿದಿರೋದು, ರಾಜನ ದೇವರು ಸೃಷ್ಟಿ ಮಾಡಿದರೆ ಅದಕ್ಕೋಸ್ಕರ. ಎಲ್ಲರೂ ಕ್ಷಮಿಸೋದಾಗಿಬಿಟ್ರೆ ಗತಿ ಏನು? ಮತ್ತು ಕಾನೂನು ವ್ಯವಸ್ಥೆ ಇದ್ದು ಅಷ್ಟೆಲ್ಲ ಇದ್ದೇ ಕಳ್ಳರು ಕ್ರೂರರು ಇರ್ತಾರೆ, ಅವರು ಹೀಗಾದರೆ ಹೇಗೆ? ರಾಜ್ಞಾನ ಕೃತ್ಯಂ ನಚ ಲೋಕಯಾತ್ರ, ಜಗತ್ತು ಹಾಳಾಗಿ ಹೋಗುತ್ತೆ ಧರ್ಮರಾಜ, ಹಾಗೆಲ್ಲ ಮಾಡಬಾರದು ಅಂತ. ಅಷ್ಟ ಧರ್ಮರಾಜನ ಭಾರಿ ಸಿಟ್ಟು ಬಂತಂತೆ. ಅದೆಲ್ಲ ಹೇಳಿದ್ನೆಲ್ಲ ಮೊದಲು ಹೇಳಿದಂತೆ, ಒಂದೊಂದು ಶ್ಲೋಕ ದಿನಗಟ್ಟು ಹೇಳೋ ಶ್ಲೋಕಗಳಿವೆಲ್ಲ, ಪೂರ್ವಪಕ್ಷ ಸಿದ್ಧಾಂತ ಎಲ್ಲ ಬರುತ್ತೆ. ಆತ ಭಾರಿ ಸಿಟ್ಟು ಬರುತ್ತೆ ಆತನಿಗೆ. ದ್ರೌಪದಿ, ನೀನು ಹೀಗೆಲ್ಲ ಮಾತಾಡಬಾರ್ದು, ದೇವರು ಸ್ವತಂತ್ರ, ಅವನು ಇಷ್ಟ ಬಂಧ ಮಾಡ್ತಾನಾಯ್ತೋ, ಇನ್ನು ಹೆಚ್ಚು ಮಾತಾಡಬಾರ್ದು ಅಂತ ಹೇಳಿದ ತಕ್ಷಣ ದ್ರೌಪದಿ ದೇವಿ ಸುಮ್ಮನಾದ್ರಂತೆ. ಆಚಾರ್ಯ ಯಾತಕ್ಕೆ ಸುಮ್ಮನಾದ್ರು ಅಂತ ಹೇಳ್ತಾರೆ, ವಾಚಾಲತಾ ನಾತಿತರಾಮ್ಮಿ ಶೋಭತೆ ಸ್ತ್ರೀನಾಂ. ಆಚಾರ್ಯ ಸುಭಾಷಿತ ಇದ್ರು, ಹೆಂಗಸರು ಅತಿ ಹೆಚ್ಚು ಮಾತಾಡಬಾರ್ದು, ಅತಿ ಹೆಚ್ಚು ಮಾತಾಡೋದು ಶೋಭಿಸೋದಿಲ್ಲ, ಅದಕ್ಕೆ ಸುಮ್ಮನಾಗಿಬಿಟ್ರು ಅಂತ ಹೇಳಿದ್ದಾರೆ. ಹಾಗಿದ್ದರೆ ಯಾರೋ ತಪ್ಪು ಮಾಡ್ತಿರ್ತಾರೆ, ಹೆಂಗಸು ಹೆಚ್ಚು ಮಾತಾಡಬಾರ್ದು, ಸುಮ್ಮನೆ ಕೂತ್ಬಿಟ್ರೆ ಗತಿ ಏನಾಗಬೇಕು ಅಂದರೆ? ಹೌದು, ಮಾತಾಡೋ ಪ್ರಸಂಗ ಅಂದರೆ ಮಾತಾಡಬೇಕು, ಆದರೆ ಮಾತಾಡೋರು ಇದ್ದಾಗ ಮಾತಾಡಬಾರ್ದು. ಯಾರಿದ್ದಾರೆ ಭೀಮಸೇನರು ಇದ್ದಾರೆ ಮಾತಾಡಲಿಕ್ಕೆ ಆಗಲೇನೆ, ಅದಕ್ಕೆ ಸುಮ್ಮನಾಗಿಬಿಟ್ರು ಅಂತ ಹೇಳಿ. ಅದಿಲ್ಲದ ಕಾಲಕ್ಕೆ ಮಾತಾಡಬೇಕು, ಇದ್ದಾರಲ್ಲ ಹೇಗಿದ್ದರು ಅಂತೇಳಿ ಸುಮ್ಮನಾದರು. ದೇವರು ಬಂದರು, ಉಭಯ ಶುರು ಮಾಡ್ತಾರೆ, ಏನು ಅಣ್ಣ ಹೇಳಿದ್ದೇನೀಗ, ದೇವರು ಸ್ವತಂತ್ರ ಅಂತ ಶುರು ಮಾಡಿದ್ದ, ಅದ್ಯಾವುದು ಸರಿಯಲ್ಲ. ದೇವರು ಸ್ವತಂತ್ರ ಅಂಬುದು ಎಷ್ಟು ಸತ್ಯನೋ, ನಮಗೆ ಕರ್ತೃತ್ವ ಇದೆ ಎಂಬುದು ಅಷ್ಟೇ ಸತ್ಯ. ಪ್ರತ್ಯಕ್ಷಮೇತತ್ ಪುರುಷಸ್ಯ ಕರ್ಮ ತೇನಾನುಮೇಯ ಪ್ರೇರಣಾ ಕೇಶವಶ್ಯ. ಇದೆಲ್ಲ ಭೀಮಸೇನ ದೇವರು ಸುಮಾರು 80 ಶ್ಲೋಕ ಬರುತ್ತೆ ಅದರಲ್ಲಿ. ತತ್ವ ಸಂಖ್ಯಾನ ವಿರೋಧ 16-15 ಶ್ಲೋಕಕ್ಕೆ ದಿನಗಟ್ಟಲೆ ಬೇಕಾಗತ್ತೆ. 80 ಶ್ಲೋಕದಷ್ಟು ಭೀಮಸೇನ ದೇವರು ಮಾತಾಡ್ತಾರೆ, ಎಷ್ಟು ವಿಷಯ ಇದ್ದಿರ್ಬೋದು ಲೆಕ್ಕ. ಅದು ಬ್ರಹ್ಮಸೂತ್ರ ಭಾಷೆ ಇದ್ದಾಗ ಲೆಕ್ಕ. ಕರ್ತೃತ್ವಾಧಿಕರಣ ಅಂತ ಬರುತ್ತೆ, ಓಂ ಕರ್ತ ಶಾಸ್ತ್ರಾರ್ಥವತ್ವ. ಆಚಾರದಲ್ಲಿ ಹೆಚ್ಚು ಇಲ್ಲಿ ಬರಬೇಡ, ಎಲ್ಲ ಇಲ್ಲಿ ಬರೆದಿದ್ದಾರೆ. ಯಾರು ಇದನ್ನು ಓದಿರೋದಿಲ್ಲ, ಸೂತ್ರಾರ್ಥ ಪೂರ್ತಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅನುವ್ಯಾಖ್ಯಾನದಲ್ಲಿ ಬರೆಯೋದಕ್ಕಿಂತ ಹೆಚ್ಚು, ಭಾಷೆಯಲ್ಲಿ ಬರೆಯೋದಕ್ಕಿಂತ ಹೆಚ್ಚು ತಾತ್ಪರ್ಯಗಳನ್ನು ಆಚಾರ್ಯ ಬರೀತಾರೆ. ಅದೇನೇ ಜನ ಬರೀ ಕಥೆ ತಿಳ್ಕೊಂಡು ಬಿಟ್ಬಿಟ್ಟಿರ್ತಾರಲ್ಲ, ಗೊತ್ತಾಗುತ್ತೆ ಮೂಲ ದೊಡ್ಡ ಶಾಸ್ತ್ರವನ್ನು ಹೇಳ್ತಾರೆ. ಅಣ್ಣ ಸರಿಯಲ್ಲ, ಅದು ದೇವರ ಮೇಲೆ ದೇಹ ಕೊಟ್ಟಿದ್ದಾನೆ, ಇಂದ್ರಿಯ ಕೊಟ್ಟಿದ್ದಾನೆ, ವರ್ಣಾಶ್ರಮ ಕೊಟ್ಟಿದ್ದಾನೆ, ಕೆಲಸ ಮಾಡಿ ಅಂತ ಹೇಳಿದ್ದಾನೆ. ಅದನ್ನು ಮಾಡದೆ ಸುಮ್ಮನೆ ಕೂಡೋದಾದರೆ ಅದಕ್ಕೆ ನಾವು ಪಲಾಯನವಾದಿಗಳಾಗ್ತೇವೆ. ಒಂದು ಮಾತು ಹೇಳ್ತಾರೆ ಅವರು, ಒಬ್ಬನಿದ್ದಾನೆ ದೇವರನ್ನೇ ಒಪ್ಪೋದಿಲ್ಲ, ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾನೆ, ಅವನು ಪಾಪಿ. ಇನ್ನೊಬ್ಬ ಪಾಪಿ ಯಾರು ಗೊತ್ತಾ, ದೇವ್ರನ್ನ ಒಪ್ತಾನೆ, ನಾನೇನೂ ಮಾಡೋದಿಲ್ಲ ಅಂತ, ಅವನು ಪಾಪಿ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಈಗ ದೇವರೇ ಇಲ್ಲ, ಎಲ್ಲ ನಾನೇ ಮಾಡ್ತೀನಿ ಅಂತ ಒಬ್ಬ, ದೇವರಿದ್ದಾರೆ ಎಲ್ಲ ಅವನೇ ಮಾಡ್ತಾನೆ ಅಂತ ಒಬ್ಬ, ಇಬ್ಬರು ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ದೇವ್ರನ್ನ ಒಪ್ಪಿ ನರಕಕ್ಕೆ ಹೋಗ್ತಾ ಇದ್ದಾನೆ. ಯಾವ ದೇವ್ರು ನಮಗೆ ಜನ್ಮ ಕೊಟ್ಟಿದ್ದಾನೋ ಅದೇ ದೇವರು ಹೇಳ್ತಾನೆ, ಕರ್ಮಣ್ಣೇ ವಾಧಿಕಾರಸ್ಥೆ, ಕರ್ತವ್ಯ ಕರ್ಮ ಹೇಳಿದ್ದಾನಾದ್ರಿಂದಾಗಿನೇ ನಾವು ಎಸ್ಕೇಪ್ ಆಗ್ಲಿಕ್ಕೆ ಬರೋದಿಲ್ಲ, ಮಾಡಲೇಬೇಕು. ವರ್ಣಾಶ್ರಮ ಧರ್ಮ ಇದೆ, ಒಬ್ಬ ಮನುಷ್ಯ ಕೆಲಸ ಮಾಡಬೇಕಾದ್ರೆ ಎಷ್ಟು ಫ್ಯಾಕ್ಟರ್ಸ್ ಇದೆ ಹೇಳ್ತಾರೆ. ದೇವರು ಸ್ವತಂತ್ರ ಹೌದು, ಪ್ರೇರೇಪಣೆ ಮಾಡ್ತಾನೆ ಹೌದು, ಆದರೆ ಸುಮ್ಮನೆ ಪ್ರೇರೇಪಣೆ ಮಾಡೋದಿಲ್ಲ, ಮೂರನ್ನು ನೋಡ್ತಾನೆ ಅಂತ ಪರಮಾತ್ಮ. ಮೊದಲೇ ಹಠಾಚ್ಯ ಅನಾದಿ ಯೋಗ್ಯತಾ ಇದೆ, ಅದಕ್ಕೆ ಹಠಾಖ್ಯ ಯೋಗ್ಯತ ಯಾ ಅನಾದಿ ಸಿದ್ಧ ಹಠ ಅಂತ ಕರೀತಾರೆ. ಅದು ಹಠ ಹಠ ಮಾಡಿತನದ ಹಠ ಅಲ್ಲ, ಜೀವನ ಸ್ವರೂಪ ಅಂತ ಹೇಳಿದ್ರು. ಮೊದಲನೇದಾಗಿ ಸ್ವರೂಪ, ಎರಡನೇದಾಗಿ ಅನಾದಿ ಕರ್ಮ, ಮೂರನೇದಾಗಿ ಪ್ರಯತ್ನ. ಈ ಮೂರನ್ನು ನೋಡಿ ಏತಾನ್ಯನುಸೃತ್ಯ ಫಲಂ ದದಾನೀತಿ ಅಶೈವ ಸಂಕಲ್ಪ ಇತಿ ಸ್ವತಂತ್ರತ. ಇದನ್ನು ನೋಡಿ ಪರಮಾತ್ಮ ಫಲ ಕೊಡ್ತಾನಾದ್ರಿಂದ ನಾವು ಬರೀ ದೇವರ ಮೇಲೆ ಹಾಕ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಎಲ್ಲ ಉಪದೇಶವನ್ನು ಮಾಡಿ ವರ್ಣಧರ್ಮ ಆಶ್ರಮ ಧರ್ಮ ಎಲ್ಲವನ್ನು ತಿಳಿಸಿ ವಿಸ್ತಾರವಾಗಿ ಹೇಳ್ತಾರೆ. ರಾಜನ ಧರ್ಮ ಇರೋದೇ ಇವತ್ತು ಜಗತ್ತನ್ನು ಸುಸ್ಥಿತಿ ನೀಡೋದಕ್ಕೋಸ್ಕರ, ಅದು ಭಗವಂತನ ಪೂಜೆಯಾಗುತ್ತೆ. ಸುಮ್ಮನೆ ಕೂತರಾಗೋದಿಲ್ಲ. ರಾಜನಾದ ನೀನು ದ್ಯೂತ ಆಡೋದಾದರೆ, ದ್ಯೂತ ಅಧರ್ಮ ಅದನ್ನು ನೀನೇ ಆಡೋದಾದರೆ ಜಗತ್ತು ಪಾಲನೆ ಮಾಡೋದು ಹೇಗೆ? ತಪ್ಪಾಗಿದೆ, ಸರಿ ಮಾಡ್ಕೋಬೇಕೋ ಬೇಡವೇ? ಈಗ ಏನು ಸರಿ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ? ಅದನ್ನು ವಾಪಸ್ ತಗೋಬೇಕು. ದ್ಯೂತ ಆಡಿ ವಾಪಸ್ ತಗೊಳ್ಬಾರ್ದು. ರಾಜನ ಪದ್ಧತಿಯನ್ನು ಯುದ್ಧ ಮಾಡಿ ತಗೋಬೇಕು, ಅದೊಂದೇ ದಾರಿ. ಯುದ್ಧ ಮಾಡಿ ತಗೊಳ್ಳೋಣ ಹೇಳು ಅಂತ ಹೇಳಿದ್ದೇನೆ. ಆಗ ಧರ್ಮರಾಜ್ ಹೇಳ್ತಾರೆ, ಅವೆಲ್ಲ ಸಾಧ್ಯ ಇಲ್ಲ ಭೀಮಸೇನ, ಅವ್ರು ಯುದ್ಧ ಗಿದ್ಧ ಮಾಡೋದು ಅಂದರೆ ಯಾವಾಗ ಗೊತ್ತಾ? 12 ವರ್ಷ ಮುಗಿಲಿ, ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿದ್ದೆ ನಾನು. ಅಣ್ಣ, ಯೋಚನೆ ಮಾಡೋ ಪ್ರಸಕ್ತಿ ಇಲ್ಲ, ಧರ್ಮ ಅಂದರೆ ಧರ್ಮ, ತಪ್ಪು ತಿದ್ದುಕೊಳ್ಳಲೇಬೇಕಾಗಿದೆ. 12 ವರ್ಷ ಏನೂ ಕಾಯಬೇಕಾಗಿಲ್ಲ, ಹೊಡಿ ನಡಿ ಹೋಗೋಣ ಅಂತ ಹೇಳಿದ್ರೆ ಹೇಳ್ತಾರೆ ಧರ್ಮರಾಜ. ನನ್ನ ಮಾತು ಭಾರಿ ಮುಖ್ಯ, ಹೋಗೋದಿಲ್ಲ ಅಂದಂತೆ. ಆಗ ಭೀಮಸೇಂದ್ರ ಹೇಳ್ತಾರೆ, ಅಣ್ಣ ಒಂದು ಕೆಲಸ ಮಾಡು, 1 ವರ್ಷ ಆಗೋಗಿದೆ, ಹೋಗ್ತಾನೆ, 1 ವರ್ಷ ಆಗಿದೆ, 12 ತಿಂಗಳಾಗಿದೆ. ಒಂದು ಲೆಕ್ಕ ಇದೆ ವೇದದಲ್ಲಿ, ಮಾಸ ವೈಪಕ್ಷ ಅಂತ ಒಂದು ಮಾತಿದೆ. ಅಂದರೆ ಒಂದು ಮಾಸಕ್ಕೆ ವರ್ಷ ಅಂತಲೂ ಕರೀತಾರೆ. ಆದ್ದರಿಂದಾಗಿನೆ 12 ತಿಂಗಳಾಗಿ 12 ವರ್ಷ ಆದಾಗ ಆಯ್ತಲ್ಲ, 12 ವರ್ಷ ಆಯ್ತಲ್ಲ, ಇನ್ನು 1 ತಿಂಗಳು ಅಜ್ಞಾತವಾಸ ಮಾಡೋಣ, ಹೊರಟುಬೇಡ ಇದಕ್ಕೆ ಅಂತ ಹೇಳಿದರೆ. ಈ ಪದ್ಧತಿ ಚಾತುರ್ಮಾಸ 4 ತಿಂಗಳು ಇದ್ದದ್ದು 2 ತಿಂಗಳಾಗಿದ್ದು ಅದಕ್ಕೇನೆ ಆಗಿತ್ತು. 4 ತಿಂಗಳು ಯಾರು ತಿಂದಿದ್ದು 4 ತಿಂಗಳು ಹೋಗಿ 4 ಪಕ್ಷ ಆಯಿತು. ಅದರಲ್ಲಿ 1ನೇ ಪಕ್ಷ ಕೊನೆಗೆ ಕೊಡೋದು 1.5 ತಿಂಗಳಾಯಿತು ಕೊನೆಗೆ. ಅದು ಧರ್ಮ ತಪ್ಪಲ್ಲ, ಅದು ಆಪತ್ಕಾಲಕ್ಕೋಸ್ಕರ ಬದಲಾಯಿಸ್ಕೊಂಡಿದ್ದಷ್ಟೇ, ಅದೇನು ತಪ್ಪು ಆಧಾರ ಇದೆ ಅದಕ್ಕೆ? ಹಿಂದೆ 4 ತಿಂಗಳು ಚಾತುರ್ಮಾಸದ್ದು ಇತ್ತು, ಇದು ಬಂದಿದೆ, ಅದೇ ರೀತಿ ಯಾಕೆ ನಡೆಸಬಾರದು ಅಂತ ಕೇಳಿದ್ರಂತೆ. ಧರ್ಮರಾಜ್ ಎಲ್ಲ ಯೋಚನೆ ಮಾಡ್ತಾ ಇದ್ದಾನೆ. ಅಲ್ಲ ಭೀಮಸೇನೆ, ಇದೆಲ್ಲ ಸರಿ ಒಪ್ಕೋತೇನೆ ನಾನು, ಆದರೆ ಬರೀ ದುರ್ಯೋಧನ ಇಲ್ಲ ಅಲ್ಲಿ, ಭೀಷ್ಮ ದ್ರೋಣರಿದ್ದಾರೆ, ಕರ್ಣ ಇದ್ದಾರೆ, ಅಶ್ವತ್ಥಾಮರಿದ್ದಾರೆ, ಅವರೆಲ್ಲರೂ ಯುದ್ಧ ಮಾಡೋದು ಹೇಗೆ ಅಂತ ಕೇಳಿದರೆ, ಯುದ್ಧದ ಮಾತು ಬಂದರೆ ನನ್ನ ಬಿಟ್ಟುಬಿಡು, ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ನೀ ಹೇಳು ಅಷ್ಟೇನೆ, ಏನೋ ಯೋಚನೆ ಮಾಡಿ ಹೇಳೋದಿಲ್ಲ, ನಾನು ಕೆಲಸ ನೋಡ್ಕೋತೇನೆ, ನೀನು ಮನಸ್ಸು ಮಾಡಿ ಹೇಳಬೇಕಷ್ಟೇ. ಆಗ ಧರ್ಮರಾಜ ಹೇಳಿದ, ಎಲ್ಲ ಅರ್ಥ ಆಯಿತು ಭೀಮನ ಮಾತು, ಈ ಪಶ್ಚಾತ್ತಾಪ ಶುರುವಾಯಿತು. ಒಳಗಿನಿಂದ ನಾನು ತಪ್ಪು ಮಾಡ್ತೇನೆ, ಈ ಮೊದಲ ಬಾರಿಗೆ ಬಂತ, 1 ವರ್ಷ ಪೂರ್ತಿ ನಿಶ್ಚಿಂತೆಯಾಗಿದ್ದು ಬಿಟ್ಟಿದ್ದ, ತಪ್ಪು ಮಾಡಿ ನಿಶ್ಚಿಂತೆಯಿಂದ ಈ ಸರಿ ಮಾಡಿ ಅರ್ಥ ಮಾಡ್ಕೋತಾನೆ ಭೀಮಸೇನ. ನನಗೆ ಅರ್ಥ ಆಗಿದೆ, ಈಗ ಯುದ್ಧ ಮಾಡೋದು ಗೊತ್ತಾಗಿದೆ, ಯುದ್ಧ ಮಾಡ್ತೇನೆ. ಆದರೆ 2 ನನಗೆ ಬೇಕಾದೀಗ, ಒಂದೇನು ಅಂದರೆ ಈ 1 ತಿಂಗಳು 1 ವರ್ಷ ಎಂಬ ಲೆಕ್ಕ ಸರಿನೇ, ಆದರೆ ನನ್ನ ಮನಸ್ಸಿಗೆ ಅದು ಇನ್ನೂ ಕೂಡ ಇವ್ರನ್ನೆಲ್ಲ ಒಪ್ಸಂಥ ಧರ್ಮ ಅಂತ ಅನಿಸ್ತಾ ಇಲ್ಲ. ಆದ್ದರಿಂದ 12 ವರ್ಷನೇ ಆಗಲಿ, 1 ವರ್ಷ ಅಜ್ಞಾತವಾಸನೂ ಮಾಡೋಣ, ಆಮೇಲೆ ಯುದ್ಧಕ್ಕೆ ಹೋಗೋಣ. ಅಣ್ಣ ನೋಡೋಣ ಅಂತ ಹೇಳಿದ್ರೆ ಕೇಳೋದಿಲ್ಲ, ಹೋಗಲೇಬೇಕು ಅಂತಾರೆ. ಆಗ ಮಾತು ಕೊಡ್ತಾರೆ, ಯುದ್ಧ ನಿಶ್ಚಿತ, ಅವ್ರ ರಾಜ್ಯ ಕೊಡದೆ ಹೋದರೆ ಯುದ್ಧ ನಿಶ್ಚಿತ ಅಂತ ಹೇಳಿದರಂತೆ. ಭೀಮಸೇನ ದೇವರು ಬೇಕಾಗಿದ್ದೇ ಅಷ್ಟು, ಅವ್ರಿಗೆ ಇನ್ನೂ ಕೂಡ 12 ತಿಂಗಳಾಗೋದು ಬೇಕೇ, 12 ವರ್ಷ ಆಗೋದೇ ಬೇಕಾಗಿತ್ತು. ಯಾಕಕ್ಕೆ ಗೊತ್ತಾ? ಇನ್ನು ಸೌಗಂಧಿಕರು ಏನೋಡ ಆಗಬೇಕಾಗಿದೆ, ಬೇಕಾದಷ್ಟಿದೆ, ಆ ಕೆಲಸ ಪೆಂಡಿಂಗ್ ಇತ್ತು. ಆದ್ದರಿಂದ ಅದು ಮುಗಿಸ್ತಾ 12 ವರ್ಷ ದೇವರು ಸಂಕಲ್ಪ ಇರೋದೇ ಹಾಗೆ. ಮತ್ತೆ ಯಾತಕ್ಕೆ ಹಾಕಿ ಕೇಳಿದ್ರೆ ಹಾಗಿದ್ರೆ, 12 ತಿಂಗಳಾಗಿದೆ ಹೋಗೋಣ ಅಂತ ಯಾತಕ್ಕೆ ಕೇಳಿದರು ಅಂದರೆ, ಹೀಗಂದ್ರೆ ಅಲ್ಲಿಗಾರೂ ದಾರಿ ಬರ್ತಾನೆ ಅಂತೇಳಿ. ಈಗ 12 ತಿಂಗಳು 12 ವರ್ಷಕ್ಕಾರೂ ಬರ್ತಾನೆ, ಕೆಲ 1000 ಸಾಲ ಬೇಕು ಅಂತಾರೆ, 1000 ಕೊಡ್ತೀನಿ ತೊಗೊಂಡು ಹೋಗುತ್ತೆ, ಅದು ಬೇಕಾಗಿದ್ದೇ 1000, 10,000ಗೆ 1000ಕ್ಕಾರೂ ಬರ್ತಾರೆ ಅಂತೇಳಿ ಸಾಲಗಳನ್ನು ನೋಡಿ ಕಳೆದುಬಿಡ್ತೀನಿ. ಆಮೇಲೆ ಇವತ್ತೊಂದು ಯೋಗ ಕರ್ಮಸು ಕೌಶಲ, ಧರ್ಮರಾಜ್ ಜೊತೆ ಹೇಗೆ ಮಾತಾಡಬೇಕು ಅಂತೇಳಿ ತೋರಿಸಿಕೊಟ್ಟು ಹೊಂಚಿಕೊಂಡ್ಬಿಟ್ರು. ಆಮೇಲೆ ದಯೆ ಯೋಚನೆ ತಲೆಯಲ್ಲಿ ಕೂತ್ಕೊಂಡ್ತು, ಏನು ಮಾಡೋದು ನಾನೀಗ ಅಂತ ಯೋಚನೆ ಮಾಡಿ ಧರ್ಮರಾಜನಿಗೆ ಒಂದು ಯೋಚನೆ ಬಂತು. ಯುದ್ಧ ನಡೆಯೋ ನಿಶ್ಚಿತ, ಹೆಚ್ಚು ಕಡಿಮೆನೆ, ಆತ ನಮಗಿರೋ ಒಂದು ಸಾಧನ ಸರಕರಣೆ ಸಾಲದು ಅಂತ ಅನಿಸ್ತಂತ. ಆತನಿಗೆ ಭೀಮಸೇನ ಯುದ್ಧ ಮಾಡ್ತಾನೆ ಬಗ್ಗೆ ಸಂಶಯ ಇಲ್ಲ, ಆದರೆ ಅರ್ಜುನಾದಿಗಳಿಗಿರೋ ಸಾಧನೆ ಸಾಲದು. ಈಗ ದ್ರೋಣಾಚಾರ್ಯ ಅಂತ ಎದುರಿಸ್ಬೇಕಾದ್ರೆ, ಭೀಷ್ಮನ ಎದುರಿಸ್ಬೇಕಾದ್ರೆ ಇರೋ ಸಿದ್ಧತೆ ಸಾಲದು. ಅದಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಅದೇ ಏತಲೇ ಕೂತ್ಕೊಂಡಿತು. ವೇದವ್ಯಾಸದೇವರು ಬರ್ತಾರೆ, ಯಾವಾಗ ಆಪತ್ತದ್ದು ವೇದವ್ಯಾಸರು ತಯಾರು. ನಮಗೆ ಭಾಗವತ ಬರುತ್ತೆ, ಜೊತೆಗೆ ಸರ್ವಮಲ ಬರುತ್ತೆ ಅಂತ ಅರ್ಥ. ತೆಗೆದು ನೋಡಿದಾಗ ಉತ್ತರ ಸಿಕ್ತು. ವೇದವ್ಯಾಸರು ಬಂದು ಏನು ಧರ್ಮದ ಯೋಚನೆ ಮಾಡ್ತಿದ್ದೆ ಅಂತ ಕೇಳಿದರು. ಭೀಮಸೇನ ದ್ರೌಪದಿ ಹೇಳಿದ್ದಾರೆ, ನಾವು ಯುದ್ಧ ಮಾಡಿ ರಾಜ್ಯ ತಗೋಬೇಕು, ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಏನು ಮಾಡಬೇಕು ಅಂದರೆ, ಸರಿಯಾಗಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದಕ್ಕೆ ಹರಿಯ ಮತವೇ ಹನುಮನ ಮತವೋ, ಹನುಮನ ಮತವೇ ಹರಿಯ ಮತವು. ಬೇರೆಯವರಾಗಿದ್ದರೆ ಯಾಕೆ ತಲೆ ಕೆಡಿಸ್ಕೊಂಡು ಸುಮ್ಮನೆ ರಯ್ಯ ಕಾಮಾಗಿದ್ದು ಬಿಡು ಅಂತ ಹೇಳ್ಬೋದಾಗಿತ್ತು, ಹೇಳೋದಿಲ್ಲ, ಸರಿಯಾಗಿ ಹೇಳಿದ್ದಾರೆ, ಯುದ್ಧ ಮಾಡಲೇಬೇಕು. ನಮ್ಮದು ಹಾಗೇನೆ, ಸುಮ್ಮನೆ ಕೂತ್ಬಿಟ್ಟಿದ್ದೇವೆ ಆರಾಮಾಗಿ. ಮೋಕ್ಷಕ್ಕೆ ಹೋಗೋದ್ರೆ ಸುಮ್ಮನೆ ಕೂತ್ರೆ ಮೋಕ್ಷ ಸಿಗೋದಿಲ್ಲ, ವಾರ್ ಇದೆ ಒಂದು, ಅಧರ್ಮದ ಮೇಲೆ ಯುದ್ಧ ಮಾಡಬೇಕಾಗಿದೆ ನಾವೀಗ. ಇಲ್ಲದ ಹೋದರೆ ಏನೂ ಪ್ರಯೋಜನ ಇಲ್ಲ, ಅದಕ್ಕೆ ಶಸ್ತ್ರಾಸ್ತ್ರ ಬೇಕಿಲ್ಲ, ಯುದ್ಧ ಮಾಡೋಕ್ಕಾಗೋದಿಲ್ಲ. ವೇದವ್ಯಾಸ ಹೇಳ್ತಾರೆ ಸರಿಯಾಗಿ ಏರ್ಪಾಡು ಮಾಡೋದ್ರೆ ಇಲ್ಲ, ನನಗೇನು ಭಾರಿ ಯೋಚನೆ ಆಗಿದೆ. ಅರ್ಜುನನಿಗೆ ಸಾಲದು ಇನ್ನೂ ಕೂಡ, ಆತ ವಿಮಾನಾಂತರ ಪ್ರಧಾನ ಪಾತ್ರ ಅರ್ಜುನನದು. ಹಾಗೆ ವೇದವ್ಯಾಸ ಹೇಳ್ತಾರೆ, ಯೋಚನೆ ಮಾಡಬೇಡ ಧರ್ಮರಾಜ, ನಾನೊಂದು ಇಮಂ ಮಂತ್ರಂ ವದಿಷ್ಯಾಮಿ ಏನ ಜಷ್ಯತಿ ಫಲ್ಗುನ, ಮಂತ್ರ ಹೇಳ್ಕೊಡ್ತೇನೆ, ಅದನ್ನು ಅರ್ಜುನ ಹೇಳ್ಕೊಟ್ಟು ಬಿಡು, ಆತ ಶಿವನನ್ನು ಕುರಿತು ಆರಾಧನೆ ಮಾಡಲಿ, ಪಾಶುಪತಾಸ್ತ್ರ ಸಿಗುತ್ತೆ, ಆಗ ಯುದ್ಧಕ್ಕೆ ಹೋಗ್ತಾನೆ ಅಂತ ಹೇಳಿದ ತಕ್ಷಣ ಧರ್ಮರಾಜನ ಖುಷಿಯಾಯಿತು, ಮಂತ್ರ ಹೇಳಿಕೊಟ್ರು, ವೇದವ್ಯಾಸ ಹೊರಟೋಗ್ಬಿಟ್ರು. ಒಂದು ಪ್ರಶ್ನೆ ನಮಗೀಗ, ತಾವೇ ಹೇಳ್ಬೋದಾಗಿತ್ತಂತ ಪ್ರಶ್ನೆ. ಅರ್ಜುನ ದೂರ ಅಲ್ಲೇ ಇದ್ದಾನೆ ಅರ್ಜುನ, ಕರೆದು ಹೇಳಬಾರ್ದಾಗಿತ್ತು ಅಂತ ಕೇಳಿದರೆ ವೇದವ್ಯಾಸರು ಹೇಳಲಿಲ್ಲ. ಯಾತಕ್ಕೆ ಅಂದರೆ ಡೈರೆಕ್ಟ್ ಹೇಳಿದ್ರೆ ಪುಣ್ಯ ಜಾಸ್ತಿ ಬರುತ್ತೆ, ಇನ್ನೊಬ್ಬರ ಮುಂದೆ ಹೇಳಿದ್ರೆ ಪುಣ್ಯ ಕಡಿಮೆ ಆಗುತ್ತೆ. ಈ ಅರ್ಜುನಿಗೆ ಎಷ್ಟು ಪುಣ್ಯ ಬರಬೇಕು ಅಂದರೆ ಪಾಶುಪಾತ್ರ ಸಿಗಷ್ಟು ಮಾತ್ರ ಬರಬೇಕು, ಜಾಸ್ತಿ ಬರಬಾರ್ದು. ಜಾಸ್ತಿ ಬಂತು ಅಂದರೆ ಮತ್ತೆ ಅಧಿಕ ಪುಣ್ಯ ಆಗುತ್ತೆ ಆತನಿಗೆ, ಅದಾಗಬಾರ್ದು. ಆದ್ದರಿಂದ ಏನು ಮಾಡಬೇಕು ಅಂದರೆ ಇನ್ನೊಬ್ಬರ ಮೂಲಕ ಹೇಳಿಸ್ಬೇಕು. ಇದು ವೇದವ್ಯಾಸರು ತೋರಿಸಿಕೊಡ್ತಾರೆ. ಇದು ಬಹಳ ಮುಖ್ಯವಾದ ಅಂಶ ಇದು. ನಾವು ಅಷ್ಟೇ ನೇರವಾಗಿ ಸ್ವಾಮಿ ತೀರ್ಥ ಕೊಡ್ತಿರ್ತಾರೆ, ಎಲ್ಲ ದೊಡ್ಡದು ಹೊಡೆದ ದಬ್ತಾ ದಬ್ತಾ ಹೋಗ್ತಿರ್ತಾರೆ, ಪಾಪ ಅವ್ರು ಭಿಕ್ಷ ಕೂತ್ಬಿಡ್ತಾರೆ, ಎಡಬಲ ಶಿಬಿರು ಕೊಡ್ತಿರ್ತಾರೆ. ಏನು ಮಾಡ್ತೀವಿ ಅವಾಗ, ರಶ್ ಇರೋದಿಲ್ಲ, ಗೊತ್ತಾಗ್ತಿಲ್ಲ, ಯಾರು ಒಬ್ಬೊಬ್ಬರು ಇಸ್ಕೊಂಡು ಹೋಗ್ತಿರ್ತಾರೆ, ಆ ಕ್ಯೂ ಇರೋದಿಲ್ಲ. ಯಾಕೆ ಅಲ್ಲಿ ಇಸ್ಕೋಬೇಕು ಅಂತ ಭಾರಿ ಜಾಸ್ತಿ ಇರುತ್ತೆ, ಸನ್ನಿಧಾನ ಜಾಸ್ತಿ ಅಂತಿರು. ಮತ್ತೆ ಅಡ್ಡಿಗೆಲ್ಲ ತೊಗೊಂಡೋಗಿ ತಿಳಿದೋದಲ್ಲ, ಯಾಕೆ ತೊಗೊಂಡೋಗೋದಿಲ್ಲ, ಸಾಧ್ಯ ಇಲ್ಲ. ಅದು ಯಾವ ಸಂಬಂಧಪಟ್ಟಂತೆ ವ್ಯವಸ್ಥೆ ಪಾಲನೆ ಮಾಡಿದವರು ಅರ್ಥ ಇಲ್ಲ. ನೇರವಾಗಿ ಹೇಳಿದರೆ ಪುಣ್ಯ ಜಾಸ್ತಿ, ನೇರವಾಗಿ ಕೇಳಿದರೆ ಪುಣ್ಯ ಜಾಸ್ತಿ, ಇಂಡೈರೆಕ್ಟೇ ಬಂದರೆ ಪುಣ್ಯ ಕಡಿಮೆ. ಆದಷ್ಟು ಗಂಗಾ ನದಿ ಎಲ್ಲರೂ ಹರಿದ್ವಾರಕ್ಕೆ ಹೋದವರೆಲ್ಲ ತಂದ್ಕೊಟ್ಬಿಡ್ತಾರಲ್ಲ, ಸಾಕೋದು ಇಲ್ಲೇ ಕುತ್ಕೊಂಡ್ರೆ ಜೊತೆ ಏನಾಗ್ತಿತ್ತಾಗಿದ್ರೆ. ಇಲ್ಲೇ ಗಂಗಾ ನದಿ, ಮನೆಯಲ್ಲೇ ಗಂಗಾ ನದಿ ಅಂತ ತಿಳ್ಕೊಂಡ್ಬಿಟ್ಟು ನಾವು ಸ್ನಾನ ಮಾಡಿದ್ರೆ ಮುಂದೋಗ್ತಿತ್ತು. ಆದರೆ ಅಲ್ಲಿಗೆ ಹೋಗಿ ಬರೋಷ್ಟು ಪುಣ್ಯ ಇಲ್ಲಿ ಮಾಡಿದರೆ ಬರೋದಿಲ್ಲ. ಅಲ್ಲೂ ಕೂಡ ಅಷ್ಟೇ, ಎಲ್ಲ ಇಳ್ಕೊಂಡ್ಬಿಟ್ಟು ತರಿಸ್ಕೊಂಡು ಮಾಡಿದರೆ ಪುಣ್ಯ, ಅಲ್ಲಿಗೆ ಹೋಗ್ಬೇಕು ಮತ್ತೆ. ಅಲ್ಲೂ ಸಂಕಲ್ಪಪೂರ್ವಕ ಮಾಡಬೇಕು, ಅವಾಗ ಪುಣ್ಯ ಜಾಸ್ತಿ ಜಾಸ್ತಿ ಆಗ್ತವೆ. ಇಷ್ಟು ಮುಳುಗಾಕುವ ಒಂದು ಶಾಸ್ತ್ರ ಇದೆ, ಅದ್ರ ಪ್ರಕಾರ ಮಾಡಿದರೆ ಪೂರ್ಣ ಪುಣ್ಯ ಬರುತ್ತಲ್ಲ, ಅದನ್ನು ತೋರಿಸಿಕೊಡ್ತಾರೆ. ಅದಕ್ಕೆ ಯೋಚನೆ, ಅನುವಾದ ಎಷ್ಟೋದಿದ್ರು ಕೂಡ ಮೂಲ ಓದ್ದಾಗ ಆಗೋದಿಲ್ಲ. ಅನುವಾದ ಓದಿದ್ದೇವೆ ಸಾಕು ಅನ್ಕೋಬಾರ್ದು, ಯಾಕೆ ಮೂಲದ ಎಫೆಕ್ಟ್ ಅದರಲ್ಲಿ ಇರೋದಿಲ್ಲ, ನೆನಪಿರಬೇಕು. ಮೂಲ ಓದ್ದಾಗ ಬರೋ ಎಫೆಕ್ಟ್ ಅನುವಾದದಲ್ಲಿ ಬರೋದಿಲ್ಲ. ಇವತ್ತು ಜ್ಯೂಸ್ ಇರುತ್ತೆ, ಮೈಸೂರು ಪಾಕರ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಹೇಗಿರ್ಬೋದು? ಮೈಸೂರು ಪಾಕರ ಚೆನ್ನಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಅವು ಅದು ರುಚಿ ಟೇಸ್ಟೇ ಬೇರೆ. ನಿರ್ವಾಯ ಎಲ್ಲ ತಗೋಬೇಕಷ್ಟೆ, ಅದು ತಿಂದರೆ ಇರೋ ರುಚಿ ಇದಕ್ಕೆ ಬರೋದಿಲ್ಲ. ಅದೆಲ್ಲ ಕೂಡ ಇಲ್ಲ, ಹಲ್ಲೆಲ್ಲ ನಿರ್ವಾಯ ಎಲ್ಲ ಕುಡಿಬೇಕಾಗುತ್ತೆ ಅಷ್ಟೇ ಹೊರತು, ಈ ಕಬ್ಬು ಅದು ನಾವು ಯಾವಾಗಲೂ ಅಸೆಕ್ಟರಿಂದ ಹೋಗ್ಬೇಕು. ಡೈರೆಕ್ಟಾಗಿ ಹೋಗೋ ಸಾಧ್ಯತೆ ಇದ್ದಾಗ ಮೂಲನೇ ಆಗಬೇಕು. ಅಷ್ಟೇ ಹೊರಟುಬಿಟ್ಟಿರುತ್ತೆ ವೇದವ್ಯಾಸ ದೇವರು. ಇದೆಲ್ಲ ಯಾತಕ್ಕೆ ಹೇಳ್ತೇನೆ, ಪ್ರತಿಯೊಂದಕ್ಕೂ ಕಾರಣ ಕೊಡ್ತಾರೆ ಆಚಾರ್ಯ ವೇದವ್ಯಾಸರು. ತಾವೇ ಯಾತಕ್ಕೆ ಹೇಳಿಲ್ಲ ಅನ್ನೋದು ಕಾರಣ ಕೊಡ್ತಾರೆ. ಒಂದು ಮಂತ್ರ ಡೈರೆಕ್ಟಾಗಿ ಹೇಳಿದರೆ ಅರ್ಜುನನಿಗೆ ಅಧಿಕ ಪುಣ್ಯ ಬಂದುಬಿಡುತ್ತೆ ಅಂತ ಹೇಳಿಲ್ವಲ್ಲ ಆಚಾರ್ಯ. ಇವತ್ತು ಪಾಠ ಹೇಳಿ ಕೂತಿದ್ದಾರೆ ವೇದವ್ಯಾಸ ಬದರಿಲಿ ಅಂದಮೇಲೆ ಆಚಾರ್ಯ ಯೋಗ್ಯತೆ ಎಷ್ಟಿರಬೇಕು ಲೆಕ್ಕ? ಅದ್ಯಾಪಿ ಬದರಿ ಶೈಲೇ ಬದರಿ ಷಡ್ಡ ಮಂಡಿತೆ ಬದ್ಧೇ ಮುನೀನಾ ಮಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧಿ. 36,000 ವರ್ಷ ಓದ್ತಾರಂತೆ ವೇದವ್ಯಾಸ ದೇವರು. 36,000 ವರ್ಷ ಅಷ್ಟು ಕೇಳೋ ಡೈರೆಕ್ಟಾಗಿ ಕೇಳ್ತಾರೆ ಅಂದರೆ ವೇದವ್ಯಾಸ ದೇವರಲ್ಲಿ, ಆಚಾರ್ಯರಲ್ಲಿ, ಅರ್ಜುನ ಇಲ್ಲಿ ಅಂತ ಗೊತ್ತಾಗುತ್ತೆ. ಇದು ಯೋಗ್ಯತೆ ಅದಕ್ಕೆ ಬೇಕು. ಮುಂದೆ ಧರ್ಮರಾಜ ಕರೀತಾನೆ ಅರ್ಜುನನನ್ನು, ಅರ್ಜುನ ನೀನು ಹೋಗಬೇಕು, ವೇದವ್ಯಾಸರು ಮಂತ್ರ ಹೇಳಿಕೊಟ್ಟಿದ್ದಾರೆ, ಪಾಶುಪದಾಸ್ತ್ರವನ್ನು ತರಬೇಕು ಅಂತೇಳಿ ಮಂತ್ರೋಪದೇಶ ಮಾಡ್ತಾನೆ. ಅರ್ಜುನ ತಗೊಂಡು ಹೊರಡ್ತಾನೆ, ಒಂದು ವಿಚಿತ್ರವಾದ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಇಂದ್ರಕೀಲ ಪರ್ವತ ಅಂತ ಇವತ್ತು ನೇಪಾಳ ಪ್ರಾಂತದಲ್ಲಿರೋ ಪರ್ವತ, ಅಲ್ಲಿ ಹೋಗ್ತಾನೆ. ತಪಸ್ ಮಾಡಲಿಕ್ಕೆ ಒಂದು ಜಾಗ ಹುಡುಕ್ತಾನೆ, ಸಿಗುತ್ತೆ. ಅದರಲ್ಲಿ ವಿಸ್ತಾರ ಹೇಳ್ತಾರೆ. ಕೂತ್ಕೊಂಡು ತಪಸ್ ಪ್ರಾರಂಭ ಮಾಡ್ತಾನೆ, 6 ತಿಂಗಳು ತಪಸ್ ಮಾಡ್ತಾನೆ, 6 ತಿಂಗಳು ಮಂತ್ರ ಜಪ ಮಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಆತನ ಸಿದ್ಧಿ ಬಂತು. 6 ತಿಂಗಳು ಆತ ನಿದ್ರೆ ಮಾಡಲಿಲ್ವಂತೆ, ಕಣ್ಣು ಮುಚ್ಚಲಿಲ್ವಂತೆ. ಆಗ ಆತನಿಗೆ ಗುಡಾಕೇಶ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. 6 ತಿಂಗಳು ನಿದ್ರೆ ಬಿಟ್ಟವನು ಗುಡಾಕೇಶ ಅಂತ ಹೆಸರು. ಏನು ಹಾಗಂದರೆ, ಗುಡಾಕ ಅಂದರೆ ನಿದ್ರೆ, ಈಶ ಅಂದರೆ ಗೆದ್ದವನು ಅಂತ ಅರ್ಥ. ಗುಡಾಕೇಶ ನಿದ್ರೆಯ ಗೆದ್ದವನು ಅಂತ ಅರ್ಥ. ಇಲ್ಲಿ 6 ತಿಂಗಳು ಗೆದ್ದಿದ್ದಕ್ಕೆ ಗುಡಾಕೇಶ ಅಂತ ಬಂತಲ್ಲ. ಭೀಮಸೇನ ಅರವೇ ಮನೆಯಲ್ಲಿ ಪೂರ್ತಿ ಹಾಗೆ ಇದ್ದಿದ್ದಾರಾದರೆ ನಿಜವಾದ ಗುಡಾಕೇಶ ಯಾರು ಅಂದರೆ ಅವರೇನು. ನೆಕ್ಸ್ಟ್ ಗುಡಾಕೇಶ ಇಲ್ಲ, ಮೂಲತಃ ಗುಡಾಕೇಶ ಆದಿ ವಾಯುದೇವರು ಈಗ 6 ತಿಂಗಳು ಎದ್ದಿದ್ದಾರೆ. ಪಾಪ ವಾಯುದೇವರು ಪ್ರಳಯ ಕಾಲದಲ್ಲೂ ಬರುವುದಿಲ್ಲ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ ಮುಖ್ಯ ವಾಯು ನಿತ್ಯ ಸಮಹ. ಇದನ್ನು ಅರ್ಥ ಮಾಡಿಕೊಂಡು ಮುಖ್ಯವಾಗಿ ಭೀಮಸೇನ ದೇವರ ಹಿರಿಮೆನೆ ಮಹಾಭಾರತದ ಸಂದೇಶ. 6 ತಿಂಗಳು ಮುಗಿದಿದೆ, ಅಲ್ಲಿ ರುದ್ರದೇವರು ಅನುಗ್ರಹ ಮಾಡೋಕ್ಕೆ ಸಂಕಲ್ಪ ಮಾಡಿದ್ದಾರೆ. ಒಂದು ಕಿರಾತ ವೇಷ ಹಾಕ್ಕೊಂಡಿದ್ದ, ಕಿರಾತ ವೇಷ, ಪಾರ್ವತಿದೇವಿ ಪಕ್ಕದಲ್ಲಿ ಅವರು ಬೇಡತಿ ವೇಷದಲ್ಲಿ. ಶಬರ ಶಬರಿ, ಶಬರ ಅಂದರೆ ಬೇಡ, ಕಿರಾತ ಅಂದರೂ ಬೇಡನೇ, ಶಬರ ಶಬರಿ ವೇಷದಲ್ಲಿ ಬರ್ತಿದ್ದಾರೆ. ಅರ್ಜುನ ತಪಸ್ ಮಾಡ್ತಾ ಕೂತಿದ್ದಾಗ ಒಂದು ಮೂಕ ಅಂತ ಒಬ್ಬ ರಾಕ್ಷಸ, ಮೂಕಾಸುರ ಅಂತ ಹೆಸರು ಅವನಿಗೆ, ವರ ಅರ್ಜುನ ಕಡೆ ಓಡಿ ಬರ್ತಾ ಇದ್ದಾನೆ ಅಲ್ಲಿಂದ. ಅದನ್ನು ಅಟ್ಟಿಸ್ಕೊಂಡು ಅವರಿಬ್ಬರು ಬರ್ತಾ ಇದ್ದಾರೆ, ಶಿವ ಪಾರ್ವತಿಯರಿಬ್ಬರು ಕೂಡ ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ. ಅದೇರವಾಗಿ ಅರ್ಜುನ ಕಡೆ ಓಡಿ ಬರ್ತಾ ಇದೆ, ಅರ್ಜುನ ಅಟ್ಯಾಕ್ ಮಾಡೋಕ್ಕೆ ಬರ್ತಾ ಇದ್ದಂತೆ. ಅರ್ಜುನ ನೋಡ್ದ, ಹೇಗೂ ಇತ್ತು ಗಾಂಡೀವ, ತಗೊಂಡ, ಬಾಣ ಇಟ್ಟ, ಹೊಡೆದ ಆ ಕಡೆ. ಅದೇ ಸಮಯಕ್ಕೆ ಅವರೇನು ಮಾಡಿದ್ರು, ಅವರೇ ಒಂದು ಬಾಣ ಬಿಡುತ್ತಾರೆ. ಎರಡು ಬಾಣ ಬಂದು ಬೀಳುತ್ತೆ, ಒಂದು ಬಾಣ ಸಾಕಾಗ ಹೆಂದಿಗೆ ಪಾಪ. ಅದು ಹಂದಿ ರೂಪದಲ್ಲಿ ಬಂದಂತೆ ಮುಖಾಸರ, ಹಂದಿ ರೂಪದಲ್ಲಿ ಎರಡು ಬಾಣ ಒಟ್ಟಿಗೆ ಬಿಟ್ಟು ಕತೆ ಮುಗಿತಾರ. ಇಬ್ಬರು ಹತ್ರ ಹೋದರು, ಇದು ನಾನು ಹೊಡೆದ ಹಂದಿ ನನಗೆ ಸೇರಬೇಕು ಅಂತ ಅವರು, ನಾನು ಹೊಡೆದ ಹಂದಿ ನನಗೆ ಸೇರಬೇಕು ಅಂತ ಈತ. ಇಬ್ಬರಿಗೂ ಹಂದಿ ಬೇಕಾಗಿಲ್ಲ, ತಮಾಷೆಯಿಂದ ಇಬ್ಬರು ಹಂದಿ ಬೇಡ, ಕ್ಲೇಮ್ ಅಷ್ಟೇ ಇಲ್ಲ. ಕ್ಲೇಮ್ ಯಾರು 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 ಬಾಣ ಸತ್ತಿ ಸೋತು ತೀರ್ಮಾನ ಆಗಲಿ. ಅವ್ರು ಹೇಳ್ತಾರೆ, ನಾನು ಹೊಡೆದೆ, ಅಟ್ಸ್ಕೊಂಡು ಬಂದವನು ನಾನು ಹೊಡೆದೆ, ನೋಡಿದವನು ನಾನು ಹೊಡೆದೆ. ಇಬ್ಬರದ ಆರ್ಗ್ಯುಮೆಂಟ್ ಅದು ಎಲ್ಲಿಗೆ ಹೋಯಿತು ಗೊತ್ತಾ? ಯುದ್ಧ ಆಗಲಿ ಶುರುವಾಗಲಿ ಹಂದಿಗೋಸ್ಕರ ಯುದ್ಧ ಇದೆ, ಬೋನ್ ಆಫ್ ಕಂಟೆಂಟ್ ಹಂದಿ, ಹಂದಿಗೋಸ್ಕರ ನಡೆದ ಯುದ್ಧ. ಆದರೆ ಮೂಕಾಸುರನಿಗೋಸ್ಕರ ನಡೆದ ಯುದ್ಧ ತುಂಬ ಅಂತರಾರ್ಥ ಹೇಳೋದು ಮಾತು. ಅರ್ಜುನ ತಪಸ್ ಮಾಡ್ತಿದ್ದ, ಮೂಕಾಸುರ ಬಂದ, ಅದನ್ನು ಕೊಂದು ಬಿಟ್ಟ. ಎಷ್ಟು ಅರ್ಥ ಇದೆ ಗೊತ್ತಾ? ಅರ್ಜುನ ಅಂದರೆ ಶ್ರವಣ ಮನನ ಧ್ಯಾನ, ಮೂಕಾಸುರ ಅಂದರೆ ಪಾಠ ಪ್ರವಚನ ಮಾಡೋದಿಲ್ಲ ಅಂತ ಕೂತ್ರ ಮೂಕಾಸುರ ಅಂತ ಅರ್ಥ. ಅದು ಹೇ ಅದನ್ನು ಕೊಂದು ಬಿಟ್ಟರೆ ಆಗ ಅವನು ಉದ್ಧಾರ ಆಗ್ತಾನೆ. ಈ ಓದೋರ ಪಾಠ ಪ್ರವಚನ ಮಾಡೋದಿಲ್ಲ ಅಂತ ಕೂತ್ಕೊಂಡ್ರೆ ಜ್ಞಾನ ಬರೋದು ಹೇಗೆ ಯೋಚನೆ ಮಾಡಿ? ಓದು ಅಜ್ಞಾನಿಗಳು ಖುಷಿಯಾಗಿಬಿಡ್ತದಾಗ ಕಳ್ಳ ಶುರುವಾಗಿಬಿಡ್ತಾರಾಗಲಿ. ಪ್ರತಿಯೊಬ್ಬರು ಕೂಡ ಅದಕ್ಕೆ ಶಿಷ್ಯರಿಗೆ ಹೇಳಿಕೊಡ್ತಾರೆ, ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ. ಸಾವಿರ ಗುರುದಕ್ಷಿಣೆ ಕೊಟ್ಟರು ಕೂಡ ಗುರುದಕ್ಷಿಣೆ ಅಲ್ಲ ಅದು, ಏನು ಕೊಟ್ಟರು ಗುರುದಕ್ಷಿಣೆ ಅಲ್ಲ. ಗುರುಗಳು ಹೇಳಿದ್ದನ್ನು ನಡೆಸೋದು, ಇನ್ನೊಬ್ಬರು ಹೇಳೋದು, ಅದು ನಿಜವಾದ ಗುರುದಕ್ಷಿಣೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮೂಕಾಸುರ ಮೌನ ವಹಿಸಿಬಿಟ್ರೆ ತಪ್ಪಾಗತ್ತೆ. ಆಗ ಅವರು ಹೊಡೆದ್ರು, ಇವರು ಹೊಡೆದ, ಇಬ್ಬರು ಯುದ್ಧ ಶುರು ಮಾಡಿದರು. ಜೋರು ಯುದ್ಧ ನಡೀತಾ ಇದೆ, ಅರ್ಜುನಿಗೆ ಹೊಸ ಎಕ್ಸ್ಪೀರಿಯನ್ಸ್. ಏನು ಬಾಣ ಬಿಟ್ಟರು ಕೃಷ್ಣಾರ್ಪಣ, ಒಂದು ಕೆಲಸ ಬರ್ತಾ ಇಲ್ಲ ಯಾವುದು ಕೂಡ. ಇರೋ ಅಕ್ಷಯ ಬತ್ತಳಿಕೆ ಖಾಲಿ ಆಯಿತು, ಅಕ್ಷಯ ಪಾತ್ರೆ ಅಲ್ಲಿದೆ, ಅಕ್ಷಯ ಬತ್ತಳಿಕೆ ಇಲ್ಲಿದೆ, ಅಕ್ಷಯ ಬತ್ತಳಿಕೆ ಖಾಲಿ. ಏನೂ ಆಗಲಿಲ್ಲ ಯುದ್ಧದೇವರಿಗೆ, ಪ್ರತಿನಿಧಿ ಗೊತ್ತಿಲ್ಲ, ಉತ್ತರದೇವರಂತೂ ಗೊತ್ತಿಲ್ಲ ಆತನಿಗೆ, ಎಂಥ ಬೇಡ ಗಂಟು ಬಿದ್ದ ಅಂತ ಅಂದ್ಕೊಂಡ. ಆಮೇಲೆ ಏನು ದಾರಿ ಸಿಗಲಿಲ್ಲ, ಗಾಂಡಿವ ತಗೊಂಡ, ಅದರಲ್ಲೇ ಹೊಡಲಕ್ಕೆ ಹೋದ. ಈ ಬುಲೆಟ್ ಆಗೋದ ಗಂಡಿನ ಹೊಡಿತಾರಲ್ಲ ಆಯಿತು, ಬುಲೆಟ್ ಇಲ್ಲದ ಗಂಡ ಆದಾಗ ಹೊಡಿಲಕ್ಕೆ ಹೋಗ್ತಾನೆ. ಆಗ ಅನ್ನು ಹಿಡ್ಕೊಂಡ್ಬಿಡ್ತಾ ಹೇಳ್ಕೊಂಡ್ಬಿಡ್ತಾರೆ ಆ ಕಡೆಗೆ. ಅರ್ಜುನಿಗೆ ಭಾರಿ ಆಶ್ಚರ್ಯ ಆಗಿದೆ, ಎಂಥ ಗ್ರಹಚಾರ ಬಂತಲ್ಲಿ, ಇದು ಒಂದು ಮರ್ಯಾದೆ ಹೋಯಿತು, ಬಿಲ್ಲು ಹೋಯಿತು, ಬಾಣ ಹೋಯಿತು, ಇನ್ನೇನು ಮಾಡೋದು ಅಂಥೇಳಿ ಯೋಚನೆ ಮಾಡಿದ. ಅಲ್ವ ಕಿರಾತ ಸ್ವಲ್ಪ ಸೂನೇರು ಮಾಡ್ತೇನೆ, ನಾನು ಸ್ವಲ್ಪ ಪೂಜೆ ಮಾಡಿ ಬರ್ತೇನೆ ಅಂತ ಆಮೇಲೆ ಕಂಟಿನ್ಯೂ ಮಾಡ್ತೇನೆ ಅಂತೇಳಿ ಪೂಜೆ ಕೊಡ್ತಾನೆ. ವೇದವ್ಯಾಸರ ಮಂತ್ರ ಹೇಳಿದ್ರಲ್ಲ, ಆ ಮಂತ್ರವನ್ನು ಜಪ ಮಾಡ್ತಾ ಶಿವನನ್ನು ಧ್ಯಾನ ಮಾಡ್ತಾ ಮುಂದೆ ಮಲಲಿಂಗ ಇಟ್ಕೊಂಡ್ಬಿಟ್ಟು ಶುರು ಮಾಡ್ತಾರೆ ಪೂಜೆ ಮಾಡೋದಕ್ಕೋಸ್ಕರ. ಪೂಜೆ ಮಾಡಿ ಕಣ್ಣು ತೆಗಿತಾನೆ, ಹಾಕಿದ್ದು ಯಾವುದು ಇಲ್ಲೇ ಇಲ್ಲ, ಬಿಲ್ಲುಪತ್ರೆ ಎಲ್ಲ ಮಾಯ. ಭಾರಿ ಸಿಟ್ಟು ಬರುತ್ತೆ, ಇಲ್ಲಿ ಒಬ್ಬರು ನೋಡ್ತಾನೆ ಎಲ್ಲ ಕಿರಾತನೇ ಕೊಡ್ತಾ ಇದೆ, ಹೋಗಿ ಹಾಕಿದ್ದೆಲ್ಲ ಆ ತೇವರು ಕೊಡ್ತಾ ಇದೆ, ಹಾಕಿದ್ರೆ ಅಲ್ಲಿ ಹೋಗ್ತಾ ಇದೆ. ನೋಡಿದ ತಕ್ಷಣ ಅರ್ಥ ಆಯಿತು, ಓ ಈತನೇ ಶಿವ ಅಂತ ಅರ್ಥ. ಈಗ ನಮ್ಗೆ ಪೂಜಾ ಪದ್ಧತಿ ಗೊತ್ತಾಗುತ್ತೆ, ನಾವು ಹಾಕಬೇಕಾದ್ರೆ ಇಲ್ಲಿ ಹಾಕ್ತೇವೆ, ದೇವರಿಗೆ ಮುಟ್ಟುತ್ತೆ ಅಂತ ತಿಳ್ಕೊಂಡಿರ್ಬೇಕಾದ್ರೆ. ಅಂದ್ರೆ ಸುಮ್ಮನೆ ಹಾಕ್ತೇವೆ ತಗೊಂಡ್ಬಿಟ್ರೆ ಅಲ್ಲ, ಇಲ್ಲಿ ಹಾಕಿದ್ದೆ ಹೇಗೆ ಮುಟ್ತಾ ಇದೆ ಎಂಬ ಜ್ಞಾನ ಬಂತಲ್ಲ. ಅಡ್ರೆಸ್ ಹಾಕಿದರೆ ನಮ್ಮ ಲೆಟ್ರಸ್ ಇರೋದು ನಮಗೆ ಗೊತ್ತಿದೆ, ಅಡ್ರೆಸ್ ಬರೋದು ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಲೆಟ್ರಸ್ ಇರೋದು ಗೊತ್ತಿದೆ. ನಾ ಹಾಕಿದ ತುಳಸಿ ದೇವರು ಸೇರುತ್ತೆ ಅಂತ ಅನುಸಂಧಾನ ಇರಬೇಕು, ಹಾಕಿದ ಅಭಿಷೇಕ ದೇವರು ಮುಟ್ಟುತ್ತೆ ಅಂತ ಅನುಸಂಧಾನ ಇರಬೇಕು. ಪ್ರಾಕ್ಟಿಕಲಿ ತೋರಿಸ್ತಾರೆ, ಅವ್ರ ಮೇಲೆ ತಲೆ ಮೇಲೆ ಕೂಚು ತೇರ್ದ, ಸಾಷ್ಟಾಗ ನಮಸ್ಕಾರ ಹಾಕಿದ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿದ. ಯುದ್ಧದಲ್ಲಿ ಕೊನೆ ಇಬ್ಬರು ಫಿಸಿಕಲ್ ಯುದ್ಧ ಮಾಡಿದ್ರಂತೆ, ಮುಷ್ಟಿ ಯುದ್ಧ ಕೂಡ ಮಾಡಿದ್ರಂತೆ. ಅರ್ಜುನ ದಪ್ಪಂದು ಹಿಡಿದು ಅಷ್ಟು ಬಿಟ್ಟರಂತೆ ಅರ್ಜುನನ, ಪಾಪ ಅನಾಮತ್ ಹಿಡಿದು ಹೆಸರಂತೆ. ಭಾರಿ ದುಃಖ ಆಯಿತು, ವಿಜಯ ಅಂತ ಹೆಸರು ಪಾಪ ಆತನಿಗೆ, ವಿಜಯ ಮ್ಯಾನ್ ಆಫ್ ದಿ ಮ್ಯಾಚ್ ಈ ರೀತಿ ಆದ ಗತಿಯನ್ನಾಗ್ಬೇಕು, ಅಂಥ ದುಃಖ ಆಗಿತ್ತು ಪಾಪ. ಈ ನೋಡಿದ ಖುಷಿಯಾಗಿಬಿಡುತ್ತೆ, ನಾನು ಸೋತಿದ್ದು ರುದ್ರದೇವರಿಗೆ ಅಂತೇಳಿ ನಮಸ್ಕಾರ ಮಾಡ್ತಾನೆ. ಅವ್ರು ಹೇಳ್ತಾರೆ, ಅರ್ಜುನ ನೀನು ಅನುಗ್ರಹ ಮಾಡಲಿಕ್ಕೆ ನಾನು ಬಂದಿದ್ದು ಅಂತ ಹೇಳ್ತಾರೆ. ಅನುಗ್ರಹ ಮಾಡಲಿಕ್ಕೆ ಬಂದಿದ್ದು, ನಿನ್ನ ಶಕ್ತಿ ನೋಡೋಣ ಅಂತ ಖುಷಿಯಿಂದ ಮಾತಾಡಿದ್ವಿ, ನೇನು ಯೋಚನೆ ಮಾಡಬೇಡ, ತಗೋ ಒಂದು ಗಾಡಿ ವಾಪಸ್ ಕೊಡ್ತಾರೆ, ಎಲ್ಲ ವಾಪಸ್ ಕೊಡ್ತಾರೆ. ಬರೀ ಪಾಶುಪತಾಸ್ತ್ರವನ್ನು ಕೊಡ್ತಾರೆ, ಪಾಶುಪತಾಸ್ತ್ರ ಹೆಸರಿಗೆ ಶಿವನಾಸ್ತ್ರ ಅಂತ ಹೆಸರಾಗುತ್ತೆ. ಆಚಾರ್ಯ ಹೇಳ್ತಾರೆ ಶಿವನಾಸ್ತ್ರ ಅಲ್ಲದು, ಮಹಾಭಾರತ ಓದಿಲ್ಲ, ಯಾರು ಶಿವನಾಸ್ತ್ರ ಅಂತ ತಿಳ್ಕೊಂಡಿರ್ತಾರೋ ಅದು ತಪ್ಪು ತಿಳ್ಕೊಂಡಿದ್ದಾರೆ. ಅದು ಅಸ್ತ್ರಂತ ವಿಷ್ಣು ದೈವತ್ಯಂ ಸಾಧಿತಂ ಶಂಕರೇಣ ಯತೆ ತಸ್ಮಾತ್ ಪಾಶುಪತಂ ನಾಮ. ಅದು ವೈಷ್ಣವಾಸ್ತ್ರ, ರುದ್ರದೇವರು ಸಿದ್ಧಿ ಮಾಡಿಕೊಂಡಿದ್ದರಲ್ಲ ಅದಕ್ಕೆ ಪಾಶುಪತ ಅಂತ ಹೆಸರಿತ್ತು. ಗಾಯತ್ರಿ ಮಂತ್ರ ವಿಶ್ವಾಮಿತ್ರ ಋಷಿಗಳೇ ಹೊರತು ವಿಶ್ವಾಮಿತ್ರ ದೇವತೆ ಅಲ್ಲ. ವಿಶ್ವಾಮಿತ್ರ ಮಂತ್ರ ಅಂತ ಕರೆದ್ರೆ ಅದು ವಿಶ್ವಾಮಿತ್ರ ಹೇಳೋ ಮಂತ್ರ ಅಲ್ಲ, ವಿಶ್ವಾಮಿತ್ರ ಸಿದ್ಧಿ ಮಾಡಿಕೊಂಡ ಮಂತ್ರ, ದೇವತೆ ನಾರಾಯಣನೇ. ಪಾಶುಪತ ಅಂದರೆ ಪಶುಪತಿಯಾದ ರುದ್ರದೇವರು ಒಲಿಸಿಕೊಂಡ ಮಂತ್ರ ಅಸ್ತ್ರನೇ ಹೊರತು ದೇವರು ಮಾತ್ರ ನಾರಾಯಣನೇ. ಅದಕ್ಕೆ ಈ ಪಾಶುಪತಾಸ್ತ್ರದ ಮುಂದೆ ಅರ್ಜುನ ಉಪಯೋಗ ಮಾಡಿಕೊಳ್ಳೋದನ್ನು ಮುಂದೆ ನೋಡ್ತೇವೆ ನಾವು. ಅದನ್ನು ತಗೊಳ್ತಾನೆ, ಎಲ್ಲ ದೇವತೆಗಳು ಅಲ್ಲಿಗೆ ಬರ್ತಾರೆ, ಭಾರಿ ಖುಷಿ ಪಡ್ತಾರೆ. ಅರ್ಜುನ ನಾವೆಲ್ಲ ಅಸ್ತ್ರ ಕೊಡ್ತೇವೆ ಅಂತ ಅಲ್ಲಿ ಪ್ರತಿಜ್ಞೆ ಮಾಡಿಬಿಟ್ಟು ನಮ್ಮ ಅಸ್ತ್ರ ತಗೊಂಡು ಎಲ್ಲರೂ ಕೊಟ್ಟುಬಿಡ್ತಾರೆ. ಅರ್ಜುನಿಗೆ ಹೋಗಿದ್ದು ರುದ್ರದೇವರನ್ನ ಆರಾಧನೆ ಮಾಡಲಿಕ್ಕೆ ಬಂದಿದ್ದು, ಬೇರೆ ದೇವರ ಅಸ್ತ್ರಗಳು ಬಂದು ದೊಡ್ಡವರು ಒಲಿದ್ರೆ ಚಿಕ್ಕವರು ಒಲಿತಾರೆ. ಇಂದ್ರದೇವರು ಹೇಳ್ತಾರೆ, ಅರ್ಜುನ ನಾನು ಅಸ್ತ್ರಗಳನ್ನು ಕೊಡ್ತೇನೆ, ಇಲ್ಲಿ ಕೊಡೋದಿಲ್ಲ, ಬಾ ನಮ್ಮ ಊರಿಗೆ ಅಂತ ಒಂದು ಸದ್ಯದ ಬಾಂಧ ಕರೆದು ಬಿಟ್ಟನಂತೆ. ತಕ್ಷಣ ಅರ್ಜುನ ಬರ್ತೀನಿ ಅಂತ ಹೇಳ್ತಾರೆ. ಇಂದ್ರದೇವರು ಹೇಳ್ತಾರೆ, ನಾನು ಹೋಗಿ ರಥ ಕಳಿಸ್ತೇನೆ ಬಾ ಅಂತ ಕಳಿಸಿ ಹೊರಟು ಬಿಡ್ತಾರೆ. ಸ್ವಲ್ಪ ರಥ ಬರುತ್ತೆ, ಕಾರ್ ಕಳಿಸ್ತೇನೆ ಮನೆ ಬಂತಾರಲ್ಲ ಹಾಗೆ, ಸೀ ಇದ ರಥ ಬಂದು ಕಡೆ ಮೇಲಿಂದ ಹಿಡಿತಂತೆ. ಮಾತಡಿ ಸಾರಥಿ ಅರ್ಜುನ ಇಂದ್ರದೇವರು ಕಳಿಸಿದ್ದಾರೆ ಕೂಡು ಅಂತ ಹೇಳ್ತಾನೆ, ಕೂತ್ಕೊಂಡು ಹೊರಟು ಬಿಡ್ತಾನೆ. ಎಂಥ ಮಹಾಭಾರತಕ್ಕೆ ನಡೆದು ತುಂಬ ದಿವಸ ಆಗಿದೆ, 5,000 ವರ್ಷದಿಂದ ನಡೆದಿರೋದಷ್ಟೇ. 5,000 ವರ್ಷದಿಂದ ಜಗತ್ತು ಹೇಗಿತ್ತು ಅಂತ ಅರ್ಥ ಮಾಡ್ಕೋಬಹುದು. ಇವ ಸ್ವರ್ಗಸ್ಥರ ಆದ್ರೆ ಹೋದ್ರು ಅಂತ ಅರ್ಥ. ಅರ್ಜುನ ಸ್ವರ್ಗಸ್ಥನಾಗ್ತಾ ಇದ್ದಾನೆ, ರಥಲ್ಲಿ ಕೂಡ ಸ್ವರ್ಗಕ್ಕೆ ಹೋಗ್ತಾ ಇದ್ದಾನೆ. ಅದು ನಮ್ಮ ರಥನ ಹೋಗೋದಿಲ್ಲ, ಅಲ್ಲಿಗೆ ಅವರೇ ಕೊಟ್ಟ ರಥ ನೆನಪಿರಬೇಕು. ಇಂದ್ರದೇವರು ಕೊಟ್ಟಿದ ರಥ ಆದ್ರಿಂದ ಹೋಗ್ಲಿಕ್ಕೆ ಬಂತೆ ಹೊರತು ಭೂಲೋಕದ ಯಾವ ವೆಹಿಕಲ್ ಅಲ್ಲಿ ಹೋಗೋದಿಲ್ಲ. ದೇವಲೋಕದ ವೆಹಿಕಲ್ ಬಂದು ಕರ್ಕೊಂಡೋಯ್ತು ಅರ್ಜುನ ಹೊರಟ. ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾ ಇದ್ದಾನೆ. ತುಂಬ 4 ವರ್ಷ ಇರ್ತಾನೆ ಅರ್ಜುನ ಸ್ವರ್ಗಲೋಕ ಬಂದಿರೋದು ವನವಾಸಕ್ಕೋಸ್ಕರ. 4 ವರ್ಷ ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾ ಕೂತಿದ್ದಾನೆ. ಇಂದ್ರದೇವರು ಭಾರಿ ಭಾರಿ ಆತ ಅನುಗ್ರಹ ಮಾಡ್ತಾ ಇದ್ದಾನೆ. ನಿತ್ಯ ಸಿಂಹ ಜೊತೆ ಕುಡಿಸ್ಕೋತಾ ಇದ್ರಂತೆ. 1/2 ಸಿಂಹಾಸನ ಅವರಿಬ್ಬರು, ಮೂಲ ರೂಪ ಅವತಾರ ರೂಪ ಅಷ್ಟೇ, ಜೊತೆ ಕೂತ್ಕೊಂಡು ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಒಂದು ದಿವಸ ಊರ್ವಶಿಯ ನರ್ತನ ಇತ್ತಂತೆ ಸಭೆಯಲ್ಲಿ. ಊರ್ವಶಿಯ ನರ್ತನ, ಅರ್ಜುನ ನರ್ತನ ನೋಡ್ತಾ ಇದ್ದಾನೆ ಅರ್ಜುನ. ಇಂದ್ರದೇವರಿಗೆ ಖುಷಿ, ಅರ್ಜುನ ಸ್ವಲ್ಪ ಸಂತೋಷ ಪಡಲಿ ಅಂತ ನರ್ತನ ಏರ್ಪಾಡು ಮಾಡಿದ್ದಾರೆ. ಅರ್ಜುನ ಊರ್ವಶಿನೇ ನೋಡ್ತಾ ಇದ್ದಾನೆ ಅರ್ಜುನ. ಇಂದ್ರದೇವರು ಭಾರಿ ಗಮನಿಸಿದರು ಅರ್ಜುನನನ್ನು. ಬಹುಶಃ ಊರ್ವಶಿ ಮೇಲೆ ಮನಸ್ಸಾಗಿದೆ ಅಂತ ಕಾಣುತ್ತೆ ಅರ್ಜುನನಿಗೆ ಅಂತ ಹೇಳಿಕೊಂಡು ಎಲ್ಲ ಮುಗಿತದೆ. ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಊರ್ವಶಿನ ಕರೀತಾರೆ. ಊರ್ವಶಿ, ಅರ್ಜುನ ನಿನ್ನೆ ಭಾರಿ ನೋಡ್ತಿದ್ದ, ಅಲ್ಲಿಗೆ ಹೋಗು ಅಂತ ಕಳಿಸಿಕೊಡ್ತಾರೆ. ಊರ್ವಶಿ ಬರ್ತಾಳೆ, ಕಥೆ ನಾವು ಕೇಳಿರ್ತೇವೆ. ಅರ್ಜುನ ಹತ್ರ ಹೋದ ತಕ್ಷಣ ಊರ್ವಶಿ ನೋಡ್ತಾನೆ ಅರ್ಜುನ, ಅಮ್ಮ ಬಾ ಅಂತ ಕರೀತಾನೆ. ನೀನು ಮೊದಲನೇ ಶಾಕ್ ಆಯ್ತಾನೆ, ಅಮ್ಮ ಅಂತ ಕರೆಕ್ಟಷ್ಟು ಶಾಕ್ ಆಯ್ತು. ಅರ್ಜುನ ಬಂದಿರೋದು ಅಮ್ಮ ಇಮ್ಮ ಅಂತ ಕರಿಬೇಡ ಏನ ನನ್ನ, ನಾನು ನಿನ್ನ ಹೊಸಳಗಳಿಗೆ ಬಂದಿದ್ದೇನೆ ಅಂತ ಹೇಳ್ತಾನೆ. ಅಮ್ಮ ಏನು ಮಾತಾಡ್ತೀಯ, ಸಾಧ್ಯನೇ ಇಲ್ಲ, ನೀನು ಯಾರು ಗೊತ್ತಾ? ಅರ್ಜುನನ ಮಾತು ಕೇಳಿದರೆ ಎಷ್ಟು ಪುಣ್ಯಾತ್ಮ ಅರ್ಜುನ, ಎಷ್ಟು ಎತ್ತರ ಇದೆ ಗೊತ್ತಾರೆ ಅರ್ಜುನ. ಆತನ ಬಗ್ಗೆ ಉಲೂಪಿಗಳಿಗೆ ಕತೆ ಕೇಳಿರ್ತೇವೆ. ಅರ್ಜುನನ ನಿಜವಾದ ಯೋಗ್ಯತೆ ಗೊತ್ತಾಗೋ ಇಲ್ಲಿ ಗೊತ್ತಾಗುತ್ತೆ. ಅಮ್ಮ ನೀ ನಮ್ಮ ತಾಯಿ ಅರ್ಜುನ, ಏಂದ್ರಕೊಳ್ಳಿ ಉರ್ವಸ್ತಿ ಅಂದರೆ ಎಲ್ಲರೂ ಕನಸು ಕಾಣ್ತಾರೆ ಗೊತ್ತಾ ಅಂತ ಹೇಳ್ತಾರೆ. ಎಷ್ಟೋ ಜನ ದೇವತೆಗಳು ನನ್ನ ಬಗ್ಗೆ ಆಸಕ್ತಿ ಇಟ್ಕೊಂಡಿರ್ತಾರೆ, ನಾನಾಗಿ ಬಂದಿದ್ದೇನೆ ಗೊತ್ತಾ? ಈ ರೀತಿ ಹಾಗೆಲ್ಲ ಬರೋಣಲ್ಲ, ನಾನು ನನ್ನನ್ನು ಆ ರೀತಿ ನೋಡಬೇಡ ಅಂತ ಹೇಳ್ತಾಳೆ. ಅಮ್ಮ ನನ್ನ ವಂಶದ ತಾಯಿ ನೀನು ಅಂತ ಹೇಳ್ತಾಳೆ, ನನ್ನ ವಂಶದ ತಾಯಿ. ಇದಕ್ಕೆ ಮಹಾಭಾರತ ಮೊದಲಿಂದ ನೋಡಬೇಕಾಗ. ಶಶಾಂಕ ಪುತ್ರಾದ ಅಭವತ್ ಪುರೂರವಾಹ ತಸ್ಯಾಯುರಾಯು ನಹುಷೋಯ ಯಾತಿ ತಸ್ಯಾಸ ಪತ್ನಿ ಯುಗಲಂ ಸುತಾಸ್ತ್ಯ ಪಂಚಾಭವನ್ ವಿಷ್ಣು ಪದೈಕ ಭಕ್ತ. ಪಾಂಡವರದು ಚಂದ್ರವಂಶ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವಸ್ಸು, ಅವನ ಮಗ ನಹುಷ, ಆಯು ಎಲ್ಲ ಆಯು ನಹುಷ ಯಾತಿ ಬರ್ತಾ ಹೋಗ್ತಾರೆ. ಇಲ್ಲಿ ಸ್ವಾರಸ್ಯ ಗೊತ್ತೇನು, ಬುಧನ ಮಗ ಪುರೂರವಸ್ಸು, ಪುರೂರವಸ್ಸು ಉರ್ವಶಿಯ ಮಗನಾಗಿ ಆಯು ಕುಮಾರ ಹುಡ್ತಾರೆ. ಪುರೂರವಸ್ಸು ಉರ್ವಶಿಯ ಮಗ, ಉರ್ವಶಿಯ ಮಕ್ಕಳೇ ಮುಂದೆ ಬಂದು 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 ಈಗ ಬಂದಿರೋದು ಅರ್ಜುನ ಅಲ್ಲಿ ಬಂದಿದ್ದಾನೆ. ಅಂದರೆ ಬರೀ ತಾಯಿ, ವಂಶದ ತಾಯಿ ನೀನು ಅಂತ ಹೇಳಿದ್ರು, ವಂಶದ ತಾಯಿ. ಅರ್ಜುನ ಈ ಸಂಬಂಧ ಇಟ್ಕೊಂಡು ನೋಡಿಬಿಟ್ರೆ ನಮ್ಮ ಕಾರ್ಯದಲ್ಲಿ ಜನರಿಗೆ ತಲೆ ಕೆಟ್ಟೋಗಿಬಿಡುತ್ತೆ. ಅಲ್ಲಕ್ಕೆ ಸಹೋತ್ರ ಅಂದರೆ ಯೋಚನೆ ಮಾಡೋ ಸ್ಥಿತಿಯಲ್ಲಿಲ್ಲ ಇವತ್ತು. ಸಹೋತ್ರ ವಿವಾಹ ನಿಷಿದ್ಧ, ಅದನ್ನು ಅನೇಕರು ಇವತ್ತು ಸಲೀಸಾಗಿ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅರ್ಜುನ ಅದು ಅಕ್ಕ ತಂಗಿಯರ ಮದುವೆ, ಅಣ್ಣ ತಂಗಿ ಮದುವೆ ಆದಾಗ ಲೆಕ್ಕ, ಅಥವಾ ಅಕ್ಕ ತಮ್ಮ ಮದುವೆ ಆದಾಗ ಲೆಕ್ಕ. ಇವತ್ತು ಇಂಥ ವಿಚಿತ್ರ ಮದುವೆ ನಡೀತಾ ಇದೆ, ಎಲ್ಲ ಸಮಾಜ ಹಾಳಾಗಿ ಹೋಗಿಬಿಡುತ್ತೆ. ಅರ್ಜುನನ ಮಾತನ್ನು ಕೇಳಬೇಕು. ಎಷ್ಟು ವರ್ಷ ಗ್ಯಾಪ್ ಇದೆ ಗೊತ್ತಾ ಇಬ್ಬರಿಗೂ ಕೂಡ? ಲಕ್ಷಾಂತರ ವರ್ಷದ ಹಿಂದಿನ ಕಥೆ ಅದು, ಆ ವಂಶದಲ್ಲಿ ಬಂದಿರೋದು. ಮತ್ತು ಊರ್ವಶಿ ಮುದುಕೆ ಆಗಿಲ್ವ ಅಂತ ಕೇಳಿದರೆ ಅಪ್ಸರಿ ಅವರು, ಅಪ್ಸರಿ ಆದ್ದರಿಂದ ರೂಪದಲ್ಲಿ ಬದಲಾವಣೆ ಇಲ್ಲ, ಹಾಗೇ ಇದ್ದಾಳೆ. ಅರ್ಜುನ ಕೇಳಿದ್ರು, ಅರ್ಜುನ ಒಪ್ಪಲಿಲ್ಲ. ಅರ್ಜುನ ಈ ಸಂಬಂಧ ಬಿಟ್ಟುಬಿಡು, ಎಷ್ಟೋ ಹಳೆ ಕಾಲದ ಕಥೆ ಅದು, ಒಂದು ಯೋಚನೆ ಮಾಡಬೇಡ. ಅಂದ್ರೆ ಅಮ್ಮ ಎಷ್ಟು ಹಳೆಯದಾದರೂ ಸಂಬಂಧ ಸಂಬಂಧನೇ, ನೀನು ತಾಯಿನೇ ನಾನು ಮಗನೇ ಎಂದು ನಿನ್ನನ್ನು ನಾನು ಕೆಟ್ಟ ದೃಷ್ಟಿ ನೋಡಲ್ಲ ಅಂತ ಹೇಳಿಬಿಟ್ಟೆ. ಆಗ ಸಿಟ್ಟು ಬರುತ್ತೆ ಊರ್ವಶಿಗೆ, ಅರ್ಜುನ ಹಾಗಿದ್ರೆ ಸಭೆಯಲ್ಲಿ ನಾನು ಯಾಕಕ್ಕೆ ನೋಡ್ತಿದ್ದೆ ಹಾಗೆ ಅಂತ ಕೇಳ್ತಾರೆ. ನನ್ನ ಯಾಕೆ ನೋಡ್ತಿದ್ದೆ ಹಾಗಿದ್ರೆ, ಅರ್ಜುನ ಹೇಳ್ತಾನೆ, ನಾನು ಯಾಕೆ ನೋಡ್ತಿದ್ದೆ ಗೊತ್ತಾ? ನಿನ್ನ ಬಗ್ಗೆ ಭಾರಿ ಕೇಳಿದ್ದೆ ನಾನು, ನಮ್ಮ ಅಜ್ಜಿ ಎಂತ ಡ್ಯಾನ್ಸ್ ಮಾಡ್ತಾರೆ ಅಂತ ನೋಡ್ತಿದ್ದೆ ಅಂತ ಹೇಳ್ತಾನೆ. ಅಷ್ಟೇ ಅರ್ಜುನ ಭವಿತ್ರ ದೃಷ್ಟಿ ನೋಡಬೇಕು, ನಮ್ಮ ಎಂತ ನಿನ್ನ ಬಗ್ಗೆ ಭಾರಿ ಕೇಳಿದ್ದೆ ನೋಡಿ, ಭಾರಿ ಖುಷಿಯಾಯಿತು ನನಗೆ, ಹೊರತು ಕೆಟ್ಟ ದೃಷ್ಟಿ ಇರಲಿಲ್ಲ ಅಂತ ಹೇಳ್ತಾನೆ. ಇದು ಮಾತಾಡ್ತಾವೆ ಎಷ್ಟು ಪುಣ್ಯಾತ್ಮ ಇರಬೇಕು ಅರ್ಜುನ. ಅದಕ್ಕೆ ಗೀತೆ ಕೇಳೋ ಯೋಗ ಬಂತು ಗೊತ್ತಾ ಆತನಿಗೆ? ಕಂಡವರಿಗೆಲ್ಲ ಗೀತೆ ಕೇಳೋದು ಸಾಧ್ಯ ಇಲ್ಲ, ಎಂಥ ಶುದ್ಧ ಬ್ರಹ್ಮಚಾರಿಗೆ ನಡ್ಕೋತಾ ಇದ್ದಾನೆ. ಆಶ್ಚರ್ಯವಾಯಿತು, ಸಿಟ್ಟು ಬಂದಾಕೆ ತಡಪಡಕ್ಕಾಗಲಿಲ್ಲ, ಶಾಪ ಕೊಟ್ಬಿಟ್ಲಂತೆ, ನೀನು ನನ್ನನ್ನು ಈ ರೀತಿ ಅವಮಾನ ಮಾಡಿದಾಗ ಲೆಕ್ಕ ಅಂತ ಹೇಳ್ಕೊಂಡು ಷಂಡೋಭವ ಅಂತ ಹೇಳಿದ್ರು. ನಪುಂಸಕನಾಗು ಅಂತ ಹೇಳಿದ ತಕ್ಷಣ ಅರ್ಜುನ ಏನು ಮಾಡಿದೆ ಗೊತ್ತಾ? ಅಮ್ಮ ದಯವಿಟ್ಟು ಈಗಾರ ಹೋಗ್ತೀಯಾ, ದಯವಿಟ್ಟು ನಾನು ಬಿಟ್ಬಿಡು, ಏನಾದ್ರೂ ಶಾಪ ಕೊಡು, ಇಲ್ಲಿರಬೇಡ ಅಂತ ಹೇಳಿಬಿಟ್ಟೆ. ಊರ್ವಶಿ ಹೊರಟೋಗಿಬಿಡ್ತಾಳೆ. ಇಂದ್ರದೇವ್ರು ಮುಂದೆ ಹೇಳ್ತಾಳೆ ಹೋಗಿಬಿಟ್ಟು. ಇಂದ್ರದೇವರು ಬರ್ತಾರೆ, ಅರ್ಜುನ ನಾನೇ ತಕ್ಕೊಂಡು ಕಳಿಸಿಬಿಟ್ಟಿದ್ದೆ, ಹೋಗಿಬಿಡು, ಯೋಚನೆ ಮಾಡಬೇಡ, ನಮಗೊಂದು ಯೋಚನೆ ಈಗ. ಅದಕ್ಕೆ ಧರ್ಮ ಪಾಲನೆ ಮಾಡಬಾರದ್ರಿ, ಮಾಡಲಿಕ್ಕೆ ಹೋಗಿ ಏನಾಗ ಗೊತ್ತಾಯ್ತಾ? ಈಗ ಧರ್ಮ ಕೃಷ್ಣಾರ್ಪಣ ಅಂದು ಸಭೆಗೆ ತಕ್ಕಂಥ ಮನುಷ್ಯ ಇರಬೇಕು ಅಂತಕೊಂಡು ಏನು ಮಾಡಬೇಕದು? ಧರ್ಮೋ ರಕ್ಷಿತೆ ರಕ್ಷಿತ, ಅರ್ಜುನ ಬೇಕಾದ ಮಾಡಿದ ಧರ್ಮ ಬಿಡೋದಿಲ್ಲ ಅಷ್ಟೇ. ಆತ ಭೀಮನ ತಮ್ಮ ಕೇಳಬೇಕ, ಅದು ತಕ್ಕಂತೆ ನಡೆದ ಪುಣ್ಯಾತ್ಮ. ಆಗ ಇಂದ್ರದೇವರು ಹೇಳ್ತಾರೆ, ಅರ್ಜುನ ನಾನೇನೋ ನಾನೇ ತಗೊಳ್ಕೊಂಡ್ಬಿಟ್ಟುಬಿಡು, ಹೋಗಲಿ, ಯೋಚನೆ ಮಾಡಬೇಡ, ನೀನು ಧರ್ಮ ನಡೆಸಿದ್ದೀಯ, ಆದ್ದರಿಂದ ಆ ಶಾಪ ನಾನು ಚೇಂಜ್ ಮಾಡ್ತೇನೆ. ಎಷ್ಟು ಶಾಪ ಇಡೀ ಜನ್ಮ ಇರೋದು ಬೇಡ, ಒಂದು ವರ್ಷ ಮಾತ್ರ ಇರಲಿ, ಅದು ಅಜ್ಞಾತವಾದ ಕಾಲಕ್ಕೆ ಇರಲಿ, ನೀವು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಂದರೆ ಆ ಶಾಪ ವರವಾಯಿತೆ ಹೊರತು ಬೇರೆ ಏನೂ ಅಲ್ಲ. ಇನ್ನೂ ಆಚಾರ ಮುಂದೆ ಹೇಳ್ತಾರೆ, ಅರ್ಜುನ ಇಲ್ಲಿ ಉರ್ವಶಿ ಇದೆ, ಉರ್ವಶಿ ಶಾಪ ಅರ್ಜುನ ತಟ್ಟುತ್ತ ಮೊದಲು ತಟ್ಟು ಕೂಡ ತಟ್ಟೋದಿಲ್ಲ. ಲೋಕದೃಷ್ಟಿಯಿಂದ ಅವರು ಸ್ವೀಕಾರ ಮಾಡ್ತಾರೆ ಹೊರತು ತಟ್ಟಬೇಕು ಅಂತ ನಿಯಮ ಇಲ್ಲ. ಅದು ಬಡಿಗೆ ಸೌಭರಿ ಕಥೆ ಬಂದಿದೆ. ಸೌಭರಿಯ ಶಾಪವನ್ನು ಗರುಡ ಒಪ್ಪಿದ್ದು ಕೇವಲ ವಿಷ್ಣು ಪ್ರೀತ್ಯರ್ಥವಾಗಿ ಹೇಗೋ, ಉರ್ವಶಿಯ ಶಾಪವನ್ನು ಅರ್ಜುನ ಒಪ್ಪಿಕೊಂಡೇ ಹೊರತು ಆತ ಬಿಸಾಕಿರಬಹುದು ಹೋಗ್ತಿತ್ತಷ್ಟೇ. ಅವರು ದೇವತೆಗಳ ಮಾತು ಸುಳ್ಳಾಗಬಾರದು ಅಂತ ಗೌರವ ಕೊಡ್ತಾರಷ್ಟೇ ಹೊರತು ಅರ್ಜುನನ ಬಗ್ಗೆ ಎರಡು ವಿಷಯ. ಒಂದು, ಸ್ವರೂಪದಲ್ಲಿ ಭಾರಿ ದೊಡ್ಡವನು, ಶಾಪ ಟಚ್ಚಾಗೋ ಸಾಧ್ಯತೆಯೇ ಇಲ್ಲ. ಅನೇಸರ್ ಹೇಳಿದೆ, ಒಬ್ಬ ತಹಸೀಲ್ದಾರು ಗವರ್ನರ್ ಸಸ್ಪೆಂಡ್ ಮಾಡೋಕ್ಕೆ ಬರುತ್ತಾ, ಯೋಚನೆ ಮಾಡುತ್ತೆ, ಟ್ರಾನ್ಸ್ಫರ್ ಆಗಲಿಕ್ಕೆ ಬರುತ್ತಾ, ಸಾಧ್ಯನೇ ಇಲ್ಲ. ಹೈಯರ್ ಅಥಾರಿಟಿ ಆಗಬೇಕಾದ್ರೆ ಎಲ್ಲಿ ಇಂದ್ರದೇವರ ಅವತಾರ ಅರ್ಜುನ, ಎಲ್ಲಿ ಉರ್ವಶಿ, ಅರ್ಥಾತ್ ಸಂಬಂಧ ಇಲ್ಲ. ಇನ್ನೊಂದು, ಆತ ಮಾಡಿದ ಧರ್ಮ ಬೇರೆ, ಜೊತೆಗೆ ಎರಡು ಕಾರಣಕ್ಕೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲೋಕದೃಷ್ಟಿಯಲ್ಲಿ ನಮಗೆ ತೋರಿಸಿಕೊಡ್ತಾರೆ, ಕೆಲವೊಮ್ಮೆ ನಾವು ಒಳ್ಳೆ ಕೆಲಸ ಮಾಡಿದಾಗ ನಮಗೇನೋ ಕೆಟ್ಟದಾದಾಗ ಆಗುತ್ತಾಗ ನೀವು ಗಾಬರಿ ಆಗಬೇಡಿ, ಮುಂದೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅದು ಸಂದೇಶ ಇದೆ. ನಾವೇನು ಮಾಡ್ತೇವೆ ಗೊತ್ತಾ, ಕೆಟ್ಟದಾದ ಮೇಲೆ ಅಲ್ಲ, ಕೆಟ್ಟದಾಗುವುದು ಯೋಚನೆಯಿಂದಲೇ ಏನೋ ಮಾಡಿಬಿಡ್ತೀವಿ ನಾವು. ಏಕಾದಶಿ ಉಪವಾಸ ಮಾಡಬಾರ್ದು, ಯಾರ್ಯಾರು ಅಸಿಡಿಟಿ ಆಗಿದೆ ಅಂತ ನನಗಾದರೂ ಕಷ್ಟ, ನಿನಗಾಗಿಲ್ಲ, ಆಗುವುದು ಯೋಚನೆ ಮಾಡಿ ಬಿಟ್ಬಿಟ್ಟಿರ್ತಾರಪ್ಪ. ಇಂಥ ಈ ರೀತಿ ಮಾಡೋದಲ್ಲ, ಅನುಭವಿಸಿಬಿಟ್ರೆ ಅಟ್ಲೀಸ್ಟ್ ಅರ್ಥ ಇರ್ತದೆ. ಅದು ಕೂಡ ಇಲ್ಲ, ಆಪತ್ತು ಬಂದರೂ ನಾಳೆ ದೇವ್ರ ಪೂಜೆ ಮಾಡೋದಿಲ್ಲ, ನೀರು ಬರುತ್ತೆ ಇದ್ದೇನು ಗ್ಯಾರಂಟಿ ಅಂತ ಮಲ್ಕೊಂಬಿಡು. ನೀರು ಬರುತ್ತೆ ಗೊತ್ತಿಲ್ಲಲ್ಲ ಪಾಪ, ಗ್ಯಾರಂಟಿ ಇವತ್ತೇ ಏಕಾದ್ರೆ ಕ್ಯಾನ್ಸರ್ ಮಾಡಿ, ನಾ ದೇವ್ರ ಪೂಜೆ ಮಾಡೋದಿಲ್ಲ, ಹಾಗೆಲ್ಲ ಮಾಡಬಾರದು. ಧರ್ಮ ಕಾರ್ಯಕ್ಕೆ ಪಾಸಿಟಿವ್ ಅಪ್ರೋಚ್ ಇರಬೇಕು, ದೇವರು ಅನುಗ್ರಹ ಮಾಡ್ತಾನೆ. ಅಧರ್ಮಕ್ಕೆ ನೆಗೆಟಿವ್ ಅಪ್ರೋಚ್ ಇರಬೇಕು. ಇವತ್ತು ನಾವು ಅಧರ್ಮಕ್ಕೆ ಪಾಸಿಟಿವ್, ಧರ್ಮಕ್ಕೆ ನೆಗೆಟಿವ್ ಆದಾಗ ಮನುಷ್ಯ ಎಂದೂ ಉದ್ಧಾರ ಆಗೋದಿಲ್ಲ. ಅರ್ಜುನ ಸುಖವಾಗಿ ಅಲ್ಲಿದ್ದಾನೆ. ಭಗವಂತನಾದ ಕೃಷ್ಣ ಆ ಸಮಯಕ್ಕೆ ಏನು ಮಾಡ್ತಾನೆ ಅಂತ ಹೇಳ್ತಾರೆ. ಇದು ಆಚಾರ್ಯರ ತಾತ್ಪರ್ಯ, ದೊಡ್ಡ ಒಂದು ವೈಶಿಷ್ಟ್ಯ. ಮಹಾಭಾರತ ಕಥೆ ಹೇಳ್ತಾರೆ, ಕೃಷ್ಣನ ಕಥೆ ಹೇಳ್ತಾರೆ. ಕೃಷ್ಣ ಇಲ್ಲಿದ್ದಾಗ ಅವರೇನು ಮಾಡ್ತಿದ್ರು, ಕೃಷ್ಣ ಅಲ್ಲಿದ್ದ ಇವರೇನು ಮಾಡ್ತಿದ್ರು, ಯಾವ್ಯಾವ ಜಗತ್ತಿನ ಕವಿನೂ ಯೋಚನೆ ಮಾಡಿಲ್ಲ, ಯಾವ ವಿದ್ವಾಂಸರು ಯೋಚನೆ ಮಾಡಿಲ್ಲ. ಆಚಾರ್ಯ ಒಬ್ಬರು ಎಲ್ಲದನ್ನು ಸೇರಿಸ್ತಾ ಹೋಗ್ತಾರೆ. ಪಾಂಡವರು ವನವಾಸದಲ್ಲಿ ಕೃಷ್ಣ ಏನು ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಕೃಷ್ಣ ಆ ಸಮಯಕ್ಕೆ ಮಹಾಭಾರತದಲ್ಲಿ ಭಾಗವತ ಪುರಾಣದಲ್ಲಿ ಸಾಲ್ವನ ಕಥೆ ಬರುತ್ತೆ. ಆದರೆ ಪಾಂಡವರು ಆ ಸಮಯದಲ್ಲಿ ವನವಾಸ ಮುಗಿಸಿ ಅಲ್ಲಿ ಹೋಗಿದ್ರು ಅನ್ನೋ ಕಥೆ ಹೇಳೋದಿಲ್ಲ. ಆಚಾರ್ಯರು ಜಾಯಿನ್ ಮಾಡ್ತಾರೆ ಅಲ್ಲಿಂದ, ಹರಿವಂಶದ ಕಥೆ ಸೇರಿಸ್ತಾರೆ. ಈಗ ಮುಂದೊಂದು ಕಥೆ ಹೇಳ್ತಾರೆ. ಕೃಷ್ಣ ರುಕ್ಮಿಣಿ ಇದ್ದಕ್ಕಿದ್ದಾಗ ಮಾತಾಡ್ತಾ ಕೂತರಂತೆ, ರುಕ್ಮಿಣಿ ನಾನು ಇದ್ದೇನೆ ಮಾತು ಕೊಟ್ಟಿದ್ದೇನೆಲ್ಲ ನಡೆಸಿಬಿಡ್ಬೇಕಲ್ಲ ಅನ್ನಂತ ಕೃಷ್ಣ. ಏನು ಮಾತು ಕೊಟ್ಟಿದ್ದೆ ಕೃಷ್ಣ ಅಂದರೆ, ಇಬ್ಬರು ಸರ್ವಜ್ಞರೇ, ತಾಮಾರಾಧ್ಯ ವರಂ ಶಂಭು ಗೃಹೀಷ್ಯಾಮಿ ವರಂ ಸದಾ. ರುದ್ರದೇವರೇ, ನಿಮ್ಮನ್ನು ಆಗಾಗ್ಗೆ ದ್ವಾಪರಾಧ ಯುಗೇ ಭೂತ್ವ ಕಲೆಯ ಮಾನುಷಾದಿಷು, ಆಗಾಗ್ಗೆ ನಾನು ದ್ವಾಪರಾಧ ಯುಗಗಳಲ್ಲಿ ಅವತಾರವನ್ನು ಮಾಡಿ ರುದ್ರದೇವರೇ ನೀವು ಪೂಜೆ ಮಾಡ್ತೀರಿ ಅಂತ ಮಾತು ಕೊಟ್ಟಿದ್ದೇನೆ, ಅದು ನಡೆಸಬೇಕಾಗಿದೆ ನಾನೀಗ, ಒಳ್ಳೆ ಅವಕಾಶ, ಹೋಗೋಣ ಬಾ ಇಬ್ಬರು ಅಂದ್ರೆ. ಏನು ಕಾರಣ ಇಟ್ಕೊಂಡು ಹೋಗ್ಬೇಕೀಗ, ಮಕ್ಕಳಾಗಿಲ್ಲ, ಮಕ್ಕಳನ್ನು ಕೊಡೋದು ಕೇಳೋದಕ್ಕೆ ಹೋಗ್ತಿದ್ದಾರೆ. ಈಗಾಗಲೇ ನೋಡಿದ್ದೆ ಕೃಷ್ಣ ಎಷ್ಟು ಮಕ್ಕಳಿದ್ದಾರೆ ಗೊತ್ತಾ, ಈಗಾಗಲೇ 1608 ಹೆಣ್ಣು ಇಂಟು 10 ಗಂಡು, ಲೋಕ ಮಕ್ಕಳಿಲ್ಲ ಅಂತ ತೋರಿಸ್ತಾನಂತೆ ಕೃಷ್ಣ. ಇದಕ್ಕಿಂತ ಹಸರಮೋಹನ ಬೇಕಾ? ಸ್ಪಷ್ಟವಾಗಿ ಹಸರಮೋಹನ ಮಾಡ್ತಿದ್ದ. ಮಕ್ಕಳಿಲ್ಲ, ಮಕ್ಕಳನ್ನ ಕೇಳೋಣ ಅಂತ ಹೋಗೋಣ ಅಂತ ಇಬ್ಬರು ಹೊರಟೇ ಬಿಟ್ರಂತೆ, ಗರುಡನ್ನು ಕರೆದ್ರಂತೆ. ವರ್ಣನೆ ಮಾಡ್ತಾರೆ ಹರಿವಂಶದೊಳಗೆ, ಕೃಷ್ಣ ಗರುಡನ್ನು ಕರೆದನಲ್ಲ, ಗರುಡ ಏನು ಗೊತ್ತಾ, ಫ್ಲೈಟ್ ಇದ್ದಾಗ ಅದು ಒಂದು ಊರೊಳಗೆ ಬರೋದಿಲ್ಲ, ಅದಕ್ಕೆ ರಥದಲ್ಲಿ ಕೂತ್ಕೊಂಡು ಬೆಟ್ಟಕ್ಕೆ ಹೋದಂತೆ, ಅಲ್ಲಿ ಕ್ಯಾಚ್ ಮಾಡಿ ಬಂತೆ. ಪ್ಲೇನ್ ಕ್ಯಾಚ್ ಮಾಡೋದು ಹೇಳ್ತಾರೆ, ಹೇಗೆ ಮಾಡಿ ಕೃಷ್ಣ ಕ್ಯಾಚ್ ಮಾಡಿದಂತೆ. ರಥದಲ್ಲಿ ರೇವತ ಪರ್ವತಕ್ಕೆ ಹೋಗಿ ಅಲ್ಲಿ ಗರುಡ ಬಂದು ಅಲ್ಲಿ ಕೂತ್ಕೊಂಡು ಮುಂದೆ ಹೊರಟಂತೆ. ಇದೆಲ್ಲ ಯೋಚನೆ ಮಾಡಿದರೆ ಎಷ್ಟು ನಮಗೆ ನಿಜವಾದ ಅರ್ಥದಲ್ಲಿ ಗರುಡ ಎಷ್ಟು ಜಗತ್ತು ಕಂಡು ಕೇಳಲಾರದಂತಹ ವಾಹನ ಗರುಡ. ಅದಕ್ಕೆ ಈ ಪರಿಯ ಸೊಬಗಾವ ದೇವರಲೆ ನಾಕಾಣೆ ಕೂಪಿ ಜನಪ್ರಿಯ ಗೋಪಾಲಗಲ್ಲದಲೆ ಗಗನದಲ್ಲಿ ಸಂಚರಿಪ ಗರುಡದೇವನೇ ತುರಗ. ಪುರಂದರದಾಸರ ಈ ಮಾತು ಕೃಷ್ಣನ ವೈಭವಕ್ಕೆ ಒಳ್ಳೆ ಸಾಕ್ಷಿ ಇದು. ಅಲ್ಲಿ ಕೂಡ್ತಾನೆ ಕೃಷ್ಣ, ರುಕ್ಮಿಣಿಯಲ್ಲಿ ಕೂಡಿಸ್ಕೋತಾನೆ, ಸೀದಾ ಬದರಿ ಹೊಡ್ತಿದ್ದಾನೆ ಕೃಷ್ಣ. ಎನ್ ರೂಟ್ ಬದರಿ ಕೈಲಾಸಕ್ಕೂ ಎನ್ ರೂಟ್ ಬದರಿ ಹೋಗ್ತಿದ್ದಾರೆ. ಬರೋ ಹೊತ್ತಿಗೆ ಸಾಯಂಕಾಲ ಆಗಿತ್ತಂತೆ. ಅವತ್ತು ಆಗಲೇ ಎಲ್ಲ ಋಷಿಮುನಿಗಳ ಸಂಧ್ಯಾನ ಮಾಡ್ತಾ ಕೂತಿದ್ದಾರೆ. ಕೃಷ್ಣ ಅಲ್ಲಿಗೆ ಬರ್ತಾನೆ, ತಾನು ಅಲ್ಲಿ ಅನ್ನಕ್ಕೆ ಶುರು ಮಾಡ್ತಾನೆ. ಆಗಲೇ ರಾತ್ರಿ ಆಗ್ತಾ ಬರ್ತಾ ಇದೆ, ದೊಡ್ಡ ಬಂಡೆ ಅಲ್ಲಿ ಕೃಷ್ಣ ಪಕ್ಕದಲ್ಲಿ ಕೂತಿದ್ದಾನೆ, ಬಂಡೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟೊತ್ತಿಗೆ ಎರಡು ಪಿಶಾಚಿಗಳು ಬರುತ್ತೆ ಅಲ್ಲಿಗೆ, ಕರ್ಣ ಘಂಟಾಕರ್ಣ ಅಂತ ಎರಡು ಪಿಶಾಚಿಗಳು ಬಂದು ಕೃಷ್ಣನ ಪಕ್ಕದಲ್ಲೇ ಕೂತುವಂತೆ. ಕೃಷ್ಣನ ಪಕ್ಕದಲ್ಲಿ ಅವರು ಕೂತಿದ್ದಾರೆ, ಕೃಷ್ಣ ಪಕ್ಕದಲ್ಲೇ ಕೂತಿದ್ದಾನೆ. ನಮ್ಮ ಮಾತಾ ಶುರುವಾಗ್ತಾರೆ, ಮಾತು ನೀವ್ಯಾರು ಅಂತ ಶುರುವಾಯ್ತು. ಆಗಲೇ ಇದನ್ನ ಯಾರು ಅಂತ ಕೇಳ್ತಾರೆ, ನೀವ್ಯಾರು ಅಂತ ಕೇಳ್ತಾರೆ. ಓ ನಮ್ಮ ಕತೆ ಏನು ಹೇಳ್ತಿ, ನಾವು ಗಣ್ಣ ಘಂಟಾಕರ್ಣ ಅಂತ ಇಬ್ಬರು ಅಣ್ಣ ತಮ್ಮಂದಿರಿ, ನಾವು ನಮಗೆ ಮೋಕ್ಷ ಬೇಕು ಅಂತ ಭಾರಿ ಆಸೆ, ನಾವು ಶಿವಭಕ್ತರು, ಶಿವನ ಆರಾಧನೆ ಮಾಡಿದ್ದೀವಿ, ಶಿವ ನಮಗೆ ಪ್ರತ್ಯಕ್ಷನಾದ, ವರ ಕೇಳಿದ್ದೀವಿ. ಏನು ವರ ಅಂತ ಕೇಳಿದರೆ ನಮಗೆ ಮೋಕ್ಷ ಕೊಡಬೇಕು ಅಂತ ಕೇಳಿದ್ವಿ. ತಕ್ಷಣ ರುದ್ರದೇವ್ ಹೇಳಿದರು, ಮೋಕ್ಷ ಇಷ್ಟ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಯಾತಕ್ಕೆ ಮೋಕ್ಷ ಕೊಡೋ ದೇವತೆ ಅಲ್ಲ ಅಂತ ಹೇಳಿದರು. ಹರಿವರ್ಷದಲ್ಲಿ ಬರುತ್ತೆ ಮೋಕ್ಷ ಕೊಡೋ ದೇವತೆ ಅಲ್ಲ ನಾನು. ಮೋಕ್ಷ ಕೊಡೋ ದೇವತೆ ಯಾರು ಗೊತ್ತಾ? ಸರ್ವೇಶ ಮುಕ್ತಿದಾತ ಹಿ ವಿಷ್ಣುರೇವರ ಸಂಶಯ. ಹರಿವಂಶದ ಮಾತಿದೆ, ಮೋಕ್ಷ ಕೊಡೋ ದೇವರು ನಾರಾಯಣ, ನಾನೆಲ್ಲ ಮೋಕ್ಷ ಕೊಡೋದಿಲ್ಲ ಅಂದ್ರಂತೆ. ಆಗ ಅವ್ರಿಗೆ ಭಾರಿ ದುಃಖ ಆಗೋಯಿತು. ಅವರು ಶಿವಭಕ್ತರಾಗಿದ್ದ ಎಷ್ಟು ಮುಖ್ಯನೋ ವಿಷ್ಣು ದ್ವೇಷಿಗಳಾಗಿದ್ದರು. ಪಾಪ, ಎಂಥ ವಿಷ್ಣು ದ್ವೇಷಿಗಳು ಅಂದರೆ ದೇವರ ಹೆಸರನ್ನು ತಾವು ಹೇಳಬಾರದು, ಅಲ್ಲ ಇನ್ನೊಬ್ರು ಹೇಳಿದ್ರೆ ಕಿವಿ ಬೀಳಬಾರದು. ಅದಕ್ಕೆ ಏನು ಮಾಡ್ಕೊಂಡಿದ್ದರಂತೆ, ಇಬ್ಬರು ಕಿವಿ ಗಂಟೆ ಕಟ್ಟಿಕೊಂಡಿದ್ದರಂತೆ. ಗಂಟೆ ಕಟ್ಟಿ ಯಾರಾದರೂ ಹರಿಸ್ಮರಣೆ ಮಾಡಿದರೆ ಗಂಟೆ ಅಲ್ಲಾಡ್ತಿದ್ರಂತೆ. ಅಂದರೆ ಗಂಟೆ ಶಬ್ದ ಕೇಳಬೇಕು, ದೇವ್ರ ಶಬ್ದ ಕೇಳಬಾರ್ದು. ಕಿವಿ ಗಂಟೆ ಕಟ್ಟಿಕೊಳ್ಳೋ ಕಾನ್ಸೆಪ್ಟ್ ಇಯರ್ ಫೋನ್ ಹಾಕೊಂಡ್ರಿ ಗೊತ್ತಾಗುತ್ತೆ. ಇಯರ್ ಫೋನ್ ನಮ್ಗೆ ಗಂಟೆ ಕಾಳ್ರೆ, ಎಲ್ಲ ಗಂಟೆ ಕಾಳ್ರೆ. ಇವತ್ತಿನ ದಿವಸ ಇಯರ್ ಫೋನ್ ಕಾಳ್ರು ಅಂತ ಕರಿಬೋದ? ಇಯರ್ ಫೋನ್ ಕಾಳ್ರೆ ಇದ್ದಾಗ ಹೊರಗಿನ ಮಾತು ಕೇಳಿ ಬರೀ ಸಿನಿಮಾನೇ ಕೇಳ್ತಿರ್ಬೇಕು ಅಂತ ಕಾಳ್ರು. ಎಂಥ ಆಶ್ಚರ್ಯ! ಅದಕ್ಕೆ ಹಾಗಿದ್ದವರು ನಾವು. ಘಂಟಾಕರಣ, ಅದಕ್ಕೆ ಗಂಟೆ ಕಟ್ಕೊಂಡಿದ್ದು ಘಂಟಾಕರಣ ಅಂತ, ಗಂಟೆ ಕಟ್ಕೊಂಡಿದ್ದಕ್ಕೆ ಈ ಹೆಸರು ಬಂದಿದೆ. ನಾ ಏನು ಮಾಡಾಗಿಲ್ಲ, ಎಷ್ಟು ದುಃಖ ಆಯ್ತಾ ನಮಗೆ ಗೊತ್ತಾ? ಮೋಕ್ಷ ಕೊಡ ದೇವರು ದ್ವೇಷ ಮಾಡಿಬಿಟ್ಟಿದ್ದೇವಲ್ಲ, ನಾವು ದುಃಖ ಪಟ್ಟಿವಿ. ರುದ್ರದೇವರು ಹೇಳಿದ್ರು, ಯೋಚನೆ ಮಾಡಬೇಡಿ, ನಿಮಗೊಂದು ವರ ಮಾಡಿ. ಕೃಷ್ಣ ಭಾರಿ ಕರುಣಾಳು, ತುಂಬ ಕರುಣಾಳು ಕೃಷ್ಣ, ನಿಮ್ಮನ್ನು ಕ್ಷಮಿಸಿ ಬಿಡ್ತಾನೆ, ಆತನ ಹೋಗಿ ಮೋಕ್ಷ ಕೊಡ್ತಾನೆ ಅಂತ ಹೇಳಿ ಎಲ್ಲಿದ್ದಾನೆ ಅಂತ ಕೇಳಿದ್ರಂತೆ. ದ್ವಾರಕೆಯಲ್ಲಿದ್ದಾನೆ, ಹೋಗಲಿ ಅಂತ ಕಳಿಸಿದ್ರು. ದ್ವಾರಕೆ ಹೊರಟಿದ್ದೇವೆ, ಕತ್ಲಾಯ್ತಲ್ಲ, ಲೈಟ್ ಆಟ್ ಮಾಡಿದ್ದೇವೆ ಅಂಥೇಳಿ ಕೃಷ್ಣ ಹೇಳ್ತಾರೆ. ನೋಡು, ನೀವು ಒಳ್ಳೆಯ ಕಂಡ ಕಾಣ್ತಿದ್ದಿ, ನಿನಗೂ ಮೋಕ್ಷ ಕೊಡ್ತಾನೆ ಕೃಷ್ಣ, ನೀನು ಸ್ಮರಣೆ ಮಾಡುವಂತರಂತೆ ಕೃಷ್ಣನಿಗೆ. ಕೃಷ್ಣ ಸ್ಮರಣೆ ಮಾಡುವಂತ ಹೇಳ್ತಾರೆ. ತಬಾಟೆ ಕೃಷ್ಣ ಏನು ಗೊತ್ತ, ಹೌದಾ ಅಂತ ಕೇಳ್ತಾರೆ. ಕೃಷ್ಣ ಹೇಗಿರ್ತಾನೆ ಅಂದರೆ, ಕೃಷ್ಣರು ವರ್ಣನೆ ಮಾಡ್ತಾರೆ, ಋತುವ ಹೇಳಿದ್ರಲ್ಲ ವರ್ಣನೆ ಮಾಡ್ತಾ ಧ್ಯಾನ ಮಾಡು ನೀನು ಅಂತ. ಇಬ್ಬರು ಧ್ಯಾನ ಪಕ್ಕದಲ್ಲಿ ಎರಡು ಕಲ್ಮ ಕೂತ್ಬಿಟ್ಟಿದ್ದಾರೆ ಇಬ್ಬರು ಕೂಡ. ಕಣ್ಣು ಮುಚ್ಚಿಕೊಟ್ಟು ಧ್ಯಾನ ಕೃಷ್ಣ ನೋಡ್ತಾರಂತೆ. ಭಕ್ತ ಪಕ್ಕದಲ್ಲೇ ಇದ್ದರೂ ದೇವರು ಕಾಣ್ತಾ ಇಲ್ಲ, ನಮ್ಮ ಮನೆ ಬರೋಷ್ಟು ದೇವ್ರು ಪಕ್ಕದಲ್ಲೇ ಇದ್ದಾರೆ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ದೇವರು ಎಲ್ಲಿದ್ದಾನೆ, ದೇವರು ಇಲ್ಲದ ಜಾಗ ತೋರಿಸಿ ನೋಡೋಣಂತೆ. ಪಕ್ಕದಲ್ಲಿ ಕೂತ್ಕೊಂಡಿದ್ದರೆ ಕಣ್ಣು ಧ್ಯಾನ ಮಾಡ್ತಾ ಇದ್ದಾನೆ. ಇವೆಲ್ಲ ಹೇಳಿದ್ದೀರಿ, ಒಂದು ಗಂಟೆಗಟ್ಟಲೆ ಹೇಳಬೇಕಾದ ಕಥೆಗಳು. ಶಾರ್ಟೆಸ್ಟ್ ಹೇಳಿದ್ರೆ ಹೇಳಿದ್ರು ಬರೀಬಾರ್ದು, ಟೈಮ್ ನೋಡಿ ಹೇಳ್ತಾ ಇದ್ದೀರಿ, 2 ನಿಮಿಷ 3 ನಿಮಿಷ ಮುಗಿಸ್ಬೇಕು. ಆದ್ದರಿಂದ ನಡೆದಿದ್ದರೆ ಕೂತಿದ್ದಾನೆ. ಆ ಸಮಯದಲ್ಲಿ ಒಳಗೆ ಧ್ಯಾನ ಮಾಡ್ತಾ ಮಾಡ್ತಾ ನೋಡ್ತಾನೆ, ಕೃಷ್ಣ ಕಾಣ್ತಿದ್ದಾನೆ. ಭಾರಿ ಆನಂದವಾಗೋಯಿತು, ದೇವರನ್ನು ಕಂಡುಬಿಟ್ಟ, ಖುಷಿಯಾಗೋಯ್ತು ಆತನಿಗೆ. ಏನು ಮಾಡಿದೆ ಗೊತ್ತಾ, ದೇವರನ್ನು ಕಂಡುಬಿಟ್ಟಿದ್ದಾನೆ. ಪಕ್ಕ ಕೃಷ್ಣ ಗೊತ್ತಾಗಿಲ್ಲ ಇನ್ನೂ ಕೂಡ, ಕೃಷ್ಣನಿಗೆ ಹೇಳಬೇಕೀಗ, ನಾನು ದೇವರು ಕಂಡ ನಿನಗೂ ಕಾಣ್ತಾನೆ, ಧ್ಯಾನ ಮಾಡಬೇಕು ಅಂಥೇಳಿ ಆ ಕಡೆ ನೋಡ್ತಾನೆ. ಕಂಡ ರೂಪನೇ ಅಲ್ಲಿರೋದು, ಏನು ಧ್ಯಾನದಲ್ಲಿ ಕಂಡಿದ್ದ ಅದೇ ರೂಪ ಪಕ್ಕದಲ್ಲಿ ಕೂತಿರೋದು. ಆಗ ಆಶ್ಚರ್ಯ ಆಗೋಯ್ತು ಅಂತ ಕೃಷ್ಣ ನಗುತ್ತಾನಾಗ ಪೂರ್ತಿ ಗೊತ್ತಾಯಿತು. ಏನಾತನ ಆನೆ ಏನೆಂದು ಹೇಳಲಿ, ಆನಂದ ಸಂಭ್ರಮ ಇನ್ನೇನು ಇನ್ನೇನು, ಚಿನ್ಮಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇನು ಇನ್ನೇನು. ಪುರಂದರ ಅಂತ ಹೇಳ್ತಾರೆ, ಅಷ್ಟು ಆನಂದ ಆಗೋಗ್ಬಿಟ್ಟಿದೆ ಆ ಕ್ಷಣಕ್ಕೆ, ತೋರಿಸ್ತಾ ಇಲ್ಲ ಆತನಿಗೆ. ತಕ್ಷಣ ಕೃಷ್ಣ ನೈವೇದ್ಯ ಮಾಡಬೇಕು ಅಂತ ಭಾರಿ ಅಪೇಕ್ಷೆ ಇರೋ ಒಂದು. ಏನು ನೈವೇದ್ಯ ಮಾಡಬೇಕಾತ? ಯಾವುದೇ ಹೆಣ ಇತ್ತಂತೆ, ಅಂಥವ್ರು ಕೃಷ್ಣ ಬಂದು ಇಟ್ಬಿಟ್ಟಂತೆ ಅಲ್ಲೇನೆ. ಯಾತಕ್ಕೆ ಗೊತ್ತ, ಅವ್ರು ಪಿಶಾಚಿ, ಪಿಶಾಚಿಗಳು ಅದೇ ಫುಡ್ ತಾನೆ, ಅದೇ ಫುಡ್ ಆದ್ರಿಂದ ಅದೇ ಕೃಷ್ಣ ಹಾಕೋಣ ಅಂದ್ಬಿಟ್ಟಂತೆ. ದೇವ್ರು ಏನು ಕೃಷ್ಣ ಏನು ಮಾಡಿದಂತ ಗೊತ್ತಾ? ನಗುತ್ತಾ ಒಂದ್ಸತಿ ಮುಟ್ಟಿದನಂತೆ. ಅವನು ಒಳ್ಳೆ ಗಂಧರ್ವ, ಅವನು ಶಾಪವಶದಿಂದ ಹುಟ್ಟಿದಂತೆ ಅಂತ ಸ್ವರೂಪಿ ಆಗ್ತಾನೆ. ಎಲ್ಲ ಚೇಂಜ್ ಆಗಿರುತ್ತೆ. ಕೃಷ್ಣ ಮುಟ್ಟಿದ ತಕ್ಷಣ ಕೃಷ್ಣನ ಸ್ಪರ್ಶ ಆಗಿರುತ್ತೆ. ಕೃಷ್ಣನ ಮುಟ್ಟಬೇಕಲ್ಲ ಅಂತ ಕೇಳಿದರೆ, ಸಾಲಿಗ್ರಾಮ ಮುಟ್ಟಿ ಕೃಷ್ಣನ ಮುಟ್ಟದ ಕಾಲವ ಈಗ. ಸಾಲಿಗ್ರಾಮ ಹುಟ್ಟೋದು ಅಂದ್ರೆ ಕೃಷ್ಣನು ನಾ ಮುಟ್ಟಿದ್ರೆ ದಾಟ್ ಬಿಟ್ಟಿದ್ರು ಒಂದೇ ತಾನೆ. ಸಾಲಿಗ್ರಾಮ ಶಿಲಾಸ್ಪರ್ಶ್ಯಂ ಏಕುರುವಂತಿ ದಿನೇ ದಿನೇ ವಾಂಚಂತಿ ಕರ ಸಂಸ್ಪರ್ಶ್ಯಂ ತೇಷಾಂ ದೇವಾಹ ಸವಾ ಸವಾಹ. ಅಷ್ಟು ನೋಡ್ತಾನೆ, ಏನು ಬೇಕು ಅಂತ ಕೇಳ್ತಾರೆ. ಅಲ್ಲೇ ಘಂಟಾಕರಣಕೃತ ಕೃಷ್ಣ ಸ್ತೋತ್ರ ಹರಿಮಸ್ತರು ಸಿಗುತ್ತವೆಲ್ಲ ಕೂಡ ಸ್ತೋತ್ರ ಮಾಡ್ತಾನೆ. ಕೃಷ್ಣ ನೀವು ಮೋಕ್ಷ, ನಾನು ಮೋಕ್ಷ ಕೇಳ್ತಾರೆ, ತಕ್ಷಣ ಮೋಕ್ಷ ಕೊಟ್ಬಿಡ್ತಾನೆ. ನಾನು ಕೊಡೋದಿಲ್ಲ ಅಂತ ಹೇಳೋದಿಲ್ಲ ಕೃಷ್ಣ. ಸೊ ಮೋಕ್ಷ ಕೊಡೋ ದೇವರು ಯಾರು ಅಂದರೆ ವಿಷ್ಣುವೇ. ನೀರ ಕೈವಲ್ಯದಾಯಕ ನಾರಸಿಂಹನೇ ನಂಬಿವ ಕರುಣಿಕೋ ಯಮಗೆ ಮಂಗಳವ. ಇನ್ಯಾರು ಮೋಕ್ಷ ಕೊಡೋದಿಲ್ಲ, ವಿಷ್ಣು ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನು ಜ್ಞೇಯ. ಇದು ಘಂಟಾಕರಣರ ಮೋಕ್ಷದ ಕತೆ. ನಾ ಬದ್ರಿನಾರಾಯಣ ಗುಡಿಗೆ ಹೋಗ್ಬಿಟ್ಟು ನಮಸ್ ಪ್ರದರ್ಶನೆ ಹಾಕಬೇಕಾದ್ರೆ ಚಿಕ್ಕ ಒಂದು ಗುಡಿ ಇದೆ, ಘಂಟಾಕರಣರ ಗುಡಿ ಅಂತ ತೋರಿಸ್ತಾರೆ. ಅದು ಘಂಟಾಕರಣ ಪಿಶಾಚಿ ಇದ್ದ ಜಾಗ, ಅಲ್ಲಿ ಓಡಾಡಿದ ಜಾಗ ಅಂತದೆ. ಆದರೆ ಕೃಷ್ಣ ಓಡಾಡಿದ ಜಾಗ ಅದು ಮುಖ್ಯವಾಗಿ. ಭೀಮಾದಿ ದೇವತೆಗಳು ವಾಯುದೇವರು ಅವತಾರ ಮಾಡಿದ ಜಾಗ, ಧ್ರುವಾದಿಗಳು ವೈಕುಂಠಕ್ಕೆ ಹೋದ ಜಾಗ, ಪೃಥ್ವಿ ಚಕ್ರವರ್ತಿ ವೈಕುಂಠಕ್ಕೆ ಹೋದ ಜಾಗ. ಬದರಿಗೆ ಹೋಗಿಬಿಟ್ರೆ ನಿಮಗೆ ಅಲ್ಲಿ ಎಲ್ಲ ವೈಕುಂಠದಲ್ಲಿದ್ದಾಗ ಲೆಕ್ಕ ಅಂತ ಮಹಾನುಭಾವರೆಲ್ಲ ಕೂತ ಜಾಗಗಳವೆಲ್ಲ ಕೂಡ. ಅಲ್ಲಿಂದ ಕೃಷ್ಣ ಮುಂದೆ ಹೋಗ್ತಾನೆ, ಕೈಲಾಸ ಪರ್ವತಕ್ಕೆ ಹೋಗ್ತಾನೆ. ಅಲ್ಲಿ ಹೊತ್ತಾಗಿದ್ದಾರೆ, ಇನ್ನು ನಾಳೆ ದಿವಸ ನಿಮ್ಮ ತಾಳೆ ಪರೀಕ್ಷೆ ಮಾಡಬಾರ್ದು. ನಾಳೆ ದಿವಸ ಪ್ರವಚನ ಶುರುವಾಗಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ. ನಾಳೆಯಿಂದ 10 ದಿವಸಗಳ ಕಾಲ ಈ ಮಹಾಭಾರತ ತಾತ್ಪರ್ಯದ ಪ್ರವಚನದ ಜೊತೆಗೆ 10 ವಿದ್ವಾಂಸರ ಪ್ರವಚನ ಇರುತ್ತೆ. ಮೊದಲಿಗೆ ಇವತ್ತು ಶ್ರೀಮತಿ ಶುಭಾ ರಂಗನಾಥ್ ದಂಪತಿಗಳು ಒಂದು ಕಡೆಗೆ, ಮತ್ತು ಮುರಳಿ ದಂಪತಿಗಳು ಒಂದು ಕಡೆಗೆ, ಅವರೆಲ್ಲ ಪ್ರವಚನ ಮಾಡಿಸ್ತಿದ್ದಾರೆ ಮಹಾಭಾರತ ಆತ್ಮನಿರ್ಣಯ. ಇದರ ಜೊತೆಗೆ ನಮ್ಮ ವ್ಯಾಸ ಮತ್ತು ಸಂಶೋಧನಾ ಪ್ರತಿಷ್ಠಾನದಿಂದ 10 ದಿವಸಗಳ ವಿದ್ವಾಂಸರ ಪ್ರವಚನ ಕಾರ್ಯಕ್ರಮ ಇಟ್ಟುಕೊಂಡಿದೆ. ನಾಳೆಯಿಂದ ಸರಿಯಾಗಿ 5:30 ರಿಂದ 6:30 ವಿದ್ವಾಂಸರ ಪ್ರವಚನ, 6:30 ರಿಂದ 8 ಗಂಟೆವರೆಗೂ ಮಹಾಭಾರತ ಪ್ರವಚನ ಮುಂದುವರಿಯುತ್ತೆ. ಆ ಕಾಲಕ್ಕೆಲ್ಲ ಸರಿಯಾಗಿ ಬರೋ ಸಕಾಲಕ್ಕೆ ಬಂದು ವಿದ್ವಾಂಸರು ಬಂದಿರ್ತಾರೆ, ಅವರು ಬಂದಾಗ ಯಾರು ಇಲ್ಲ ಅಂತಾಗಬಾರ್ದು. ವಿದ್ವಾಂಸರಿಗೆ ಗೌರವ ಕೊಡೋದು ಒಂದು, ವಿಷಯ ತಿಳ್ಕೊಳ್ಳೋದು ಒಂದು, ಎರಡೆರಡು ಅಂಶ ಇದೆ. ಅವರಿಂದ ವಿಷಯ ತಿಳ್ಕೊಳ್ಳೋದು ಒಂದು ಭಾಗ, ಪ್ರತಿಯೊಂದು ವಿಷಯಗಳು ಕೂಡ ಶಾಸ್ತ್ರೀಯ ವಿಷಯಗಳಿರುತ್ತೆ. ನಾಳೆ ದಿವಸ ಮಧ್ವ ಸಿದ್ಧಾಂತದಲ್ಲಿ ಭಕ್ತಿ ಪಂಥದ ಮಹತ್ವ ಅನ್ನೋದ್ರ ಬಗ್ಗೆ ಡಾಕ್ಟರ್ ವಿ ಆರ್ ಪಂಚಮುಖಿಯನ್ನು ಒಳ್ಳೆ ವಿದ್ವಾಂಸರು, ದೊಡ್ಡ ದೊಡ್ಡ ಪೋಸ್ಟರ್ ಇದ್ದರು, ನಾಳೆ ಅವ್ರ ಬಗ್ಗೆ ಹೇಳ್ತೇನೆಂತೆ. ಅವರಿಂದ ಪ್ರವಚನ ಇದೆ 5:30 to 6:30. ಆಮೇಲೆ ಮಹಾಭಾರತ ವನಪರ್ವ ನಾಳೆ ಮುಕ್ತಾಯವಾಗಿ ನಾವು ವಿರಾಟ್ ಪರ್ವಕ್ಕೆ ಹೋಗುವ ಸಿದ್ಧತೆ ಮಾಡ್ಕೋಬೇಕು. ಅದರ ಜೊತೆಗೆ ನಾಡಿದ್ದರಿಂದ ಪ್ರತಿಯೊಬ್ಬರು ನಾಳೆ ಒಂದು ಮುದ್ರಿತ ಪ್ರತಿ ಕೊಡ್ತೇವೆ. ಪ್ರತಿ ದಿವಸ ಉದ್ಘಾಟನೆ ಪ್ರವಚನ ಇರುತ್ತೆ. ಇಲ್ಲಿ ಮಂಗಳದ 25 ಹಾಗೆ ಇರುತ್ತೆ. ಮಧ್ಯಾಹ್ನ ದಿವಸ ಇಬ್ಬರು ಸ್ವಾಮಿಗಳು ಬೇರೆ ಬರ್ತಾರೆ, ಒಂದು ದಿವಸ ಬಲಿಮಾಲ ಶ್ರೀಪಾದಂಗಳವರು ಬರ್ತಾರೆ, ಒಂದು ದಿವಸ ಭಂಡಾರಿ ಶ್ರೀಪಾದಂಗಳವರು ಬರ್ತಾರೆ, ಕೊನೆ ದಿವಸ ಬೇದಾರ ಶ್ರೀಪಾದಂಗಳವರು ಬರ್ತಾರೆ, ಕೊನೆಯ 3 ಶ್ರೀಪಾದಂಗಳವರು ಇರ್ತಾರೆ. ಅಲ್ಲಿಗಿಂತ ಪ್ರತಿನಿತ್ಯದಲ್ಲಿ ವಿದ್ವಾಂಸರ ಪ್ರವಚನ ಇರುತ್ತೆ, ಮಧ್ಯಗಳು ಪುಸ್ತಕಗಳ ಪ್ರಕಾಶನ ಕಾರ್ಯಕ್ರಮ ಇರುತ್ತೆ, ಅದರೆಲ್ಲ ಪಾಲ್ಗೊಳ್ಳಬೇಕು. ಸರಿಯಾಗಿ 2:30 ಇಲ್ಲಿ ಇದ್ದು ಆ ಜ್ಞಾನಯಜ್ಞದ ಲಾಭವನ್ನು ಪಡೆಯಬೇಕು ಅಂತ ಹೇಳ್ತಾ ನಾಳೆಯ ಪ್ರವಚನ ಬಗ್ಗೆ ಹೇಳಿದೆ. ಅದನ್ನೆಲ್ಲರೂ ಕೂಡ ಆದಷ್ಟು ಬೆಳಿಗ್ಗೆ ಸದಾಚಾರ ಸ್ಮೃತಿ, ನಾಳೆ ಇದೇ ಜಾಗದಲ್ಲಿ ನಾಳೆ ಸದಾಚಾರ ಸ್ಮೃತಿಯ ಪಾಠ. ಇದಕ್ಕೆಲ್ಲ ಸದಾಚಾರದ ಬಗ್ಗೆ ಬೇರೆ ಅದಕ್ಕೆ ಗೊತ್ತಿರೋದಿಲ್ಲ, ಸರ್ಮೂಲ ಪಾಠ ಹೇಗೋ ನಡೀತಾ ಇದೆ. ಅದರ ಅಂಗವಾಗಿ ನಾಳೆ ಬೆಳಿಗ್ಗೆ ಸರಿಯಾಗಿ 8:30 to 9:30 ಸದಾಚಾರ ಸ್ಮೃತಿ ಪ್ರತಿನಿತ್ಯ ಏನು ಮಾಡಬೇಕು ಅಂತ ಆಚಾರ ಹೇಳ್ತಾರೆ. ಪ್ರತಿನಿತ್ಯದ ಡೈಲಿ ಟೈಮ್ ಟೇಬಲ್ ಹೇಗಿರಬೇಕು ಅಂತ ಸರ್ಮೂಲ ಗ್ರಂಥದಲ್ಲಿ ಆಚಾರ ಬರೆದಿದ್ದಾರೆ ಅಂದರೆ ಅದನ್ನು ತಿಳ್ಕೊಳ್ಳೋದು ನಮ್ಮ ನಿತ್ಯ ಜೀವನಕ್ಕೆ ಅತಿ ಮುಖ್ಯವಾದಂಥ ಕರ್ತವ್ಯ. ಅದರ ಪ್ರವಚನ ಸರಿಯಾಗಿ 8:30 ನಾಳೆ ಇದೇ ಜಾಗದಲ್ಲಿ ಇರುತ್ತೆ. ಎಲ್ಲರೂ ಬರಬಹುದು, ಹೆಂಗಸರು ಮಕ್ಕಳ ಜೊತೆಗೆ ಆದಷ್ಟು ಚಿಕ್ಕವರು ಬಂದರೆ ಪ್ರತಿನಿತ್ಯದ ಕಾರ್ಯಕ್ರಮ ಇರಬಹುದು ಅಂತ ತಿಳ್ಕೊಳ್ಳೋಕೆ ಬರುತ್ತೆ. ಆಧ್ಯಾತ್ಮಿಕ ಟೈಮ್ ಟೇಬಲ್ ಅಂದರೆ ಸದಾಚಾರ ಸ್ಮೃತಿ, ಅದನ್ನು ನಾಳೆ ಬೆಳಿಗ್ಗೆ ಸಾಯಂಕಾಲ ಈ ಪ್ರವಚನ ಮಾಲಿಕೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.